ಹರಿ ಹರಿಕಥಾಮೃತ ಸಾರ ದೇ ಅಂದ್ರೆ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತಂದ್ರೆ, ಹರಿ ಅಂದ್ರೆ ನಮ್ಮ ಎಲ್ಲರಲ್ಲೂ ಅಂತರ್ಯಾಮಿಯಾಗಿರ್ತಕ್ಕಂತಹ ಬಿಂಬನಿಗೆ ಹರಿ ಅಂತ ತಿಳ್ಕೊಂಡು ಹೆಸರು. ಆ ನಾವು ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯರು ಸೌಹೃದಿಚಿತಂ ಸ್ವನಿಯಾಮಕಂ ಭಗವದ್ರೂಪ ಉಪಾಶ್ಚಯುವ ಮೋಕ್ಷೋ ಭವತಿ ಎಂದರೆ, ನಮ್ಮ ಹೃದಯದಲ್ಲಿ ನಮಗೆ ನಿಯಾಮಕವಾಗಿರ್ತಕ್ಕಂಥ ಭಗವದ್ ರೂಪವನ್ನು ಉಪಾಸನೆ ಮಾಡೇ ನಾವು ಮೋಕ್ಷಕ್ಕೆ ಹೋಗ್ಬೇಕು. ಆ ಭಗವದ್ ರೂಪಕ್ಕೆ ನಾವು ಬಿಂಬ ಅಂತೀವಿ. ಆ ಬಿಂಬನಿಗೆ ಹರಿ ಅಂತ ತಿಳ್ಕೊಂಡು ಹೆಸರು. ಆ ಬಿಂಬನಿಗೆ ಹರಿ ಅಂತ ತಿಳ್ಕೊಂಡು ಆ ಹರಿಕಥಾಮೃತಸಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರಲ್ಲೂ ಅಂತರ್ಯಾಮಿಯಾಗಿ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಈಗ ದೇವರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ನಮ್ಮ ಭಕ್ತಿ ಹುಟ್ಟಬೇಕು ಅಥವಾ ಸ್ನೇಹ ಹುಟ್ಟಬೇಕು ಅಂತ ನಾವೇನ್ ಮಾಡಬೇಕು, ಅವನಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತ ತಿಳ್ಕೋಬೇಕು. ನಾವು ಸ್ನೇಹ ಮಾಡಬೇಕಾದ್ರೆ ನಮ್ಗೇನಾದ್ರೂ ಉಪಕಾರವಾಗ್ತಾ ಇದ್ರೆ ಸ್ನೇಹ ಮಾಡ್ತೀವಿ, ಅನುಪಕಾರಿಗಳಲ್ಲಿ ಸ್ನೇಹ ಮಾಡಲ್ಲ. ಆದ್ರಿಂದ ನಾವು ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಕ್ತಿಯೇ ಸ್ನೇಹ, ಬೇರೆ ಅಲ್ಲೇ ಅಲ್ಲ. ಆ ಭಕ್ತಿ ಮಾಡಬೇಕಾದ್ರೆ, ಸ್ನೇಹ ಮಾಡಬೇಕಾದ್ರೆ ಅವನಿಂದ ಏನು ಉಪಕಾರವಾಗ್ತಾ ಇದೆ ಅಂಬೋ ಭಾವನೆ ನಮ್ಗೆ ಬರಬೇಕು. ಬರೇ ದೊಡ್ಡವನು ಅಂದ್ರೆ ನಮ್ಮ ಭಕ್ತಿ ಬರಲ್ಲ, ಬರೇ ದೊಡ್ಡವನು ಅಂದ್ರೆ ನಮ್ಮ ಭಕ್ತಿ ಬರಲ್ಲ. ಪ್ರತಿ ಕ್ಷಣವೂ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂದಾಗ ಆಗ ನಮ್ಗೆ ಸ್ನೇಹ ಬರ್ತೀವಿ. ಈ ನಮ್ಗೆ ನಾವು ಈಗ ನಮ್ಗೆ ಯಾರ್ಯಾರು ಉಪಕಾರ ಮಾಡ್ತಾರೆ ಅವರು ಸ್ನೇಹ ಮಾಡ್ತೀವಿ. ಹಾಗೆ ಭಗವಂತನಲ್ಲಿ ಸ್ನೇಹ ಮಾಡಬೇಕಾದ್ರೆ ಆ ಪರಮಾತ್ಮೆಯಿಂದ ನಮ್ಗೆ ಏನು ಉಪಕಾರವಾಗ್ತಾ ಇದೆ ಅಂತ ತಿಳ್ಕೊಬೇಕು. ಅದನ್ನು ತಿಳಿಸ್ತಾ ಇದೆ ಹರಿಕಥಾಮೃತಸಾರ. ದೇವರು ನೇರವಾಗಿ ಉಪಕಾರ ಮಾಡಲ್ಲ, ಎಲ್ಲರ ಅಂತರ್ಯಾಮಿಯಾಗಿತ್ಕೊಂಡು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ನಮ್ಮ ಒಳಗೆ ಬಿಂಬನಾಗಿತ್ಕೊಂಡು ನಮ್ಗೆ ಉಪಕಾರ ಮಾಡ್ತಾ ಇದ್ದಾನೆ. ಯಾಕೆ ಸರ್ವೇಂದ್ರಿಯಗಳಿಗೆ ಪ್ರೇರಕನಾಗಿರ್ತಕ್ಕಂಥವನು ಅವನೇನೆ. ನಮ್ಮ ಹೃದಯದಲ್ಲಿ ಮಾಲಾಕಾರವಾಗಿ 12 ಭಗವದ್ ರೂಪಗಳು, ಶಕ್ತಿ ಪ್ರತಿಷ್ಠಾ ಸಂಮಿತ ಸ್ಫೂರ್ತಿ ಪ್ರವೃತ್ತಿ ರೇವತ ಕಲಾ ವಿದ್ಯಾ ಮತಿರ್ನೀಯತಿ ಮಾಯಾ ಕಾಲೋಗಿ 12 ಭಗವದ್ ರೂಪಗಳು ಮಾಲಾಕಾರವಾಗಿ ಹೃದಯದಲ್ಲಿದ್ದಾವೆ. ಆ ಒಂದೊಂದು ರೂಪದಿಂದ ನಮ್ಮ ಒಂದೊಂದು ಇಂದ್ರಿಯಗಳಿಗೆ ಅವನು ಶಕ್ತಿ ಕೊಡ್ತಾ ಇದ್ದಾನೆ. ಒಂದೊಂದು ರೂಪದಿಂದ ಕಣ್ಣು ಕಿವಿ ಮಾಲಿಗೆ ಮೂಗು ಕೈ ಕಾಲು ಬಾಯಿ ಗುದ ಉಪಸ್ಥ ಇಡೀ ದೇಹ, ಈ ಎಲ್ಲಾ ದೇಹಗಳಿಗೆ ಅಲ್ಲಿಂದ ಹಾಗೆ ನಾವು ಒಂದೇ ಕಡೆ ಸ್ವಿಚ್ ಇಟ್ಕೊಂಡು ನಾನಾದಕ್ಕೆ ನಾವು ಸ್ವಿಚ್ ಆನ್ ಮಾಡ್ತೀವಿ. ಹಾಗೆ ನಮ್ಮ ಹೃದಯದಲ್ಲಿದ್ದೇವೆ, ಅದೆಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥವನು ಹರಿ. ಆ ಕಂಟ್ರೋಲ್ ಮಾಡ್ತಕ್ಕಂಥ ಭಗವದ್ ರೂಪಕ್ಕೆ ನಾವು ಹರಿ ಅಂತ ಕರಿತೀವಿ. ಅವನು ಬಿಂಬ ಅಂತಾನೆ ಅಂತೀವಿ ನಾವು. ಅದಕ್ಕೂ ಹರಿಕಥಾಮೃತಸಾರದಲ್ಲಿ ಏನು ಯಾವುದಕ್ಕೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ, ಪರಮಾತ್ಮ ಸಕಲ ಜೀವರಾಶಿಗಳಲ್ಲಿ ಒಳಗಿದ್ಕೊಂಡು ನಮ್ಗೆ ಏನು ಉಪಕಾರ ಮಾಡ್ತಾ ಇದ್ದಾನೆ. ಅವನಿಲ್ಲದೆ ಹೋಗಿ ಪಶ್ಚರ್ ಯಾವ ಇಂದ್ರಿಯಗಳು ಕೆಲಸ ಏನ ರೂಪಂ ರಸಂ ಗಂಧಂ ಶಬ್ದಂ ಸ್ಪರ್ಶಾಂಶ ಮೈಥುನ ಏತೇ ನೈವ ವಿಧಾನಾತಿ ಕಿಮತ್ರ ಪರಿಶಿಷ್ಯತೆ ಅಂತ ಉಪನಿಸುತ್ತೆ. ಯಾವ ಅಂತರ್ಯಾಮಿಯಾದ ಪರಮಾತ್ಮರಿಂದ ನಾವು ಯಾವ್ಯಾವ ಇಂದ್ರಿಯಿಂದ ಅನುಭವಿಸ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಅವನು ತಂದು ಕೊಟ್ಟರೆ ಉಂಟು ಇಲ್ಲದೌದು ಓನ್ ಫೀಲ್ ಅಟ್ ಆಗ್ ಅಂದಾಗ ಪ್ರತಿ ಕ್ಷಣವು ಭಗವಂತ ತಾನು ಒಳಗೆ ನಿಂತ್ಕೊಂಡು ನಮಗೆ ಉಪಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಕಥೆ ಅಂತ ತಿಳ್ಕೊಂಡು, ಕಥೆ ಅಂದ್ರೆ ಏನು ಅಂದ್ರೆ ಗುಣತ್ವ ಪ್ರತಿಪಾದಕ ವಾಗ್ಜಾಲ ಅಂತಾರೆ. ಕಥೆ ಅಂದ್ರೆ ಸಾಮಾನ್ಯವಾಗಿ ಸ್ಟೋರಿ ಅಲ್ಲ, ಪರಮಾತ್ಮ ಪ್ರತಿಯೊಂದು ವಸ್ತುವಿನಲ್ಲಿದ್ದು ಆಯಾ ವಸ್ತುವಿನ ಗುಣವನ್ನು ಪ್ರಕಟ ಮಾಡ್ತಾ ಇದ್ದಾನೆ ಅಂತ ಕೊಂಡಾಡದೆ ಕಥೆ. ಈ ಕಣ್ಣು ಕಣ್ಣಿನಲ್ಲಿದ್ದು ಆ ರೂಪ ನೋಡತಕ್ಕಂತಹದ್ದು ಭಗವಂತನೇ. ಅವನು ಅದು ತಾನು ತಗೊಂಡು ನಮ್ಮ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನೆ. ಕಿವಿಯಲ್ಲಿದ್ದು ಆ ಶಬ್ದವನ್ನು ತಾನು ತಗೊಂಡು ನಮ್ಮ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಅವನು ತಗೊಂಡೇ ನಮ್ಮ ಅನುಭವಕ್ಕೆ ತಂದ್ಕೋಬೇಕು. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಭಗವಂತ ತಾನು ಒಳಗಿದ್ದು ಏನು ಉಪಕಾರ ಮಾಡ್ತಾ ಇದ್ದಂತ ತಿಳಿಸೋದು ಹರಿಕಥಾಮೃತಸಾರದ ಮುಖ್ಯ ಉದ್ದೇಶ. ಪ್ರತಿಯೊಂದು ನಾವು ನೋಡ್ತಕ್ಕಂಥದ್ದು ಅವನ ಅನುಗ್ರಹ, ಕೇಳ್ತಕ್ಕಂಥದ್ದು ಅವನ ಅನುಗ್ರಹ, ಮೂಸಿ ನೋಡ್ತಕ್ಕಂಥದ್ದು ಯಾವುದೇ ಇಂದ್ರಿಯಿಂದ ಸುಖ ಅನುಭವಿಸಿದ್ರು ತಾನು ಒಳಗೆ ತಗೊಂಡು ನಮ್ಮ ಅನುಭವಕ್ಕೆ ತಂದು ಕೊಟ್ಟರೆ ಉಂಟು ಇಲ್ಲಿ ಹೌದು ಇವು ಅಂತ ಫೀಲ್ ಅಟ್ ಆಲ್. ಅಂದಾಗ ಲೋಕದಲ್ಲಿ ಒಬ್ಬೊಬ್ಬರಿಂದ ಒಂದು ರೀತಿ ಉಪಕಾರ, ತಂದೆಯಿಂದ ಒಂದು ರೀತಿ, ತಾಯಿಯಿಂದ ಒಂದು ರೀತಿ, ಪತಿಯಿಂದ ಒಂದು ರೀತಿ, ಪತ್ನಿಯಿಂದ ಒಂದು ರೀತಿ, ಒಂದೊಂದು ರೀತಿ ಇನ್ನೊಂದು ರೀತಿ ಉಪಕಾರ ಅವರಿಂದ ಆಗಲ್ಲ. ಆದ್ರೆ ಭಗವಂತ ಒಬ್ಬನೇನೆ ಎಲ್ಲಾ ಇಂದ್ರಿಯಗಳಲ್ಲಿದ್ದು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿದ್ದು ಆ ಇಂದ್ರಿಯಗಳ ಶಕ್ತಿಯನ್ನು ಕೊಟ್ಟು ತಾನು ಗ್ರಹಣವನ್ನು ಮಾಡಿ ನಮ್ಮ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನೆ. ಅಂದಾಗ ಎಷ್ಟು ಉಪಕಾರ ಮೇಲಾಗಿ ನಮ್ಮಲ್ಲಿದ್ದೊಂದೇ ಅಲ್ಲ, ನಮ್ಮ ಸುಖ ಕೊಡ್ತಕ್ಕಂತಹ ವ್ಯಕ್ತಿಗಳಲ್ಲೂ ಅಲ್ಲೂ ಅಂತರ್ಯಾಮಿಯಾಗಿ ಇಟ್ಕೊಂಡು ನಮ್ಗೆ ಕೊಡ್ತಾ ಇದ್ದ ಅಲ್ಲಿದ್ದು ಕೊಡ್ತಾ ಇದ್ದಾನೆ, ನಮ್ಮಲ್ಲಿದ್ದು ತಗೊಳ್ತಾ ಇದ್ದಾನೆ, ತಗೊಂಡು ನಮ್ಮ ಅನುಭವಕ್ಕೆ ತಂದು ಕೊಡ್ತಾ ಇದ್ದ ಅಂದಾಗ ಇಷ್ಟು ಉಪಕಾರ ಯಾರಿಂದ ಆಗ್ತಾರೆ. ಅದನ್ನೇ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಹರಿಕಥಾಮೃತಸಾರದಲ್ಲಿ. ಹರಿ ಅಂದ್ರೆ ಬಿಂಬ, ಬಿಂಬನಾಗಿ ಎಲ್ಲರ ಅಂತರ್ಯಾಮಿಯ ಇಟ್ಕೊಂಡು ತಾನೇನಲ್ಲಿ ಪ್ರತಿಯೊಂದು ವಸ್ತುವಿನ ಗುಣವನ್ನು ಪ್ರಕಟ ಮಾಡ್ತದೆ. ಈಗ ಒಂದು ವಸ್ತುಗೆ ಒಂದು ಗುಣ ಅದು. ಈಗ ಟಿವಿ ಅದೇ, ಟಿವಿ ಅದು ಪ್ರಕಟ ಮಾಡಬೇಕಾದ್ರೆ ನಾವು ಕರೆಂಟ್ ಬಿಟ್ಟರೆ ತೋರಿಸ್ತೇವೆ, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ರೇಡಿಯೋ ಅದೇ, ರೇಡಿಯೋ ಕರೆಂಟ್ ಬಿಟ್ಟಾಗ ಹಾಗೆ ಪ್ರತಿಯೊಂದು ವಸ್ತುವಿನ ಗುಣ ಕಣ್ಣಿನಿಂದ ನೋಡ್ತಕ್ಕಂತಹ ಗುಣ ಅವನು ತಗೊಂಡು ನಮ್ಮ ಅನುಭವಕ್ಕೆ ತಂದು ಕೊಟ್ಟರೆ ಉಂಟು ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ಕಿವಿಯಿಂದ ಕೇಳ್ತಕ್ಕಂತಹದ್ದು ಪ್ರತಿಯೊಂದು ಇಂದ್ರಿಯಗಳಲ್ಲಿ, ಅದಕ್ಕೆ ಅಂತ ಉಪನಿಷತ್ತು ಏನ ರೂಪಂ ರಸಂ ಗಂಧಂ ಶಬ್ದಂ ಸ್ಪರ್ಶಾಂಶ ಮೈಥುನಾನ್ ಏಕೇನೈವ ವಿಧಾನಾತಿ ಕಿಮತ್, ನಿಂದೇನು ಹೋದರೆ ಅವನು ನಿನ್ನ ಅನುಭವಕ್ಕೆ ತಂದು ಕೊಟ್ಟರೆ ಉಂಟು. ಇಂದು ಇಡೀ ಹರಿಕಥಾಮೃತದಲ್ಲಿ ಇದನ್ನ ಹೇಳ್ತಾ ಇದೆ. ಹರಿಕಥಾಮೃತ ಬೇರೆ ಹೇಳ್ತಾನೆ ಇಲ್ಲ, ಪ್ರತಿಯೊಂದು ಅಂತರ್ಯಾಮಿಯಾಗಿತ್ತು ನಮ್ಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅದನ್ನು ಕೊಂಡಾಡ್ತಕ್ಕಂಥದ್ದೇ ಹರಿಕಥೆ. ಹರಿಕಥೆ ಆಗ ನಮಗೆ ಅನಿಸ್ತು ಇಷ್ಟು ರೀತಿಯಲ್ಲಿ ಉಪಕಾರ ಮಾಡ್ತಕ್ಕಂಥ ಒಂದೊಂದು ರೀತಿಯಲ್ಲಿ ಉಪಕಾರ ಮಾಡುವವರಿಗೆ ಎಷ್ಟೋ ಕೃತಜ್ಞತೆ ಇರ್ತೀವಿ ನಾವು. ಇಷ್ಟು ರೀತಿಯಲ್ಲಿ ಉಪಕಾರ ಮಾಡ್ತಕ್ಕಂಥವ್ರು ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲ್ದು, ಅದೇ ಭಕ್ತಿ. ಆ ಕೃತಜ್ಞತೆ ಅಂತಕ್ಕಂಥದ್ದೇ ಅದೇ ಭಕ್ತಿ. ಹರಿಕಥಾಮೃತ ಸಾರ ಹೊರಟದೇ ಇದಕ್ಕೋಸ್ಕರವಾಗಿ ತಾನು ಅವನು ತಗೊಂಡೇ ನಮ್ಮ ಅನುಭವಕ್ಕೆ ಹೇಗೆ ಭಗವಂತ ಹೇಗಿದ್ದಾನೆ ಅಂತಂದ್ರೆ, ಒಂದು ನಾವು ಮೇನ್ ಸ್ವಿಚ್ ಫ್ಯೂಸ್ ಇರ್ತಲ್ಲ ಅದಕ್ಕೆ ಹೋಲಿಸ್ಬೋದು. ಮೇನ್ ಸ್ವಿಚ್ ಒಳಗೆ ಪಕ್ಕದ ಮನೆ ಕರೆಂಟ್ ಅದೇ, ಎದುರು ಮನೆಯಾಗದೆ, ಹಿಂದಿನ ಮನೆಯಾಗದೆ, ನಮ್ಮ ಮನೆಯೊಳಗಿಲ್ಲ. ನಾವೇನ್ ಮಾಡಿದ್ವಿ, ಎಲೆಕ್ಟ್ರಿಕ್ ಬೋರ್ಡ್ಗೆ ಫೋನ್ ಮಾಡಿದ್ವಿ, ಬಂದು ನೋಡಿದ್ವಿ ಕಂಬದಾಗೆಲ್ಲ ಸರಿಯಾಗದೆ. ಆಮೇಲೆ ಒಳಗೆ ಬಂದು ಮೇನ್ ಸ್ವಿಚ್ ತೆಗೆದು ನೋಡಿದ್ವಿ, ಒಂದು ಸಣ್ಣ ತಂತಿ ಹೋಗಿದೆ. ಆ ಸಣ್ಣ ತಂತಿ ಅಂದ್ರೆ ಫ್ಯೂಸು, ಅದು ಇಡೀ ನಮ್ಮನೆಯ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಂಟ್ರೋಲ್ ಮಾಡ್ತಾರೆ. ಯಾಕೆ, ಅದು ಹೊರಗಿಂದ ವಿದ್ಯುತ್ ಶಕ್ತಿಯನ್ನು ತಗೊಂಡು ನಮ್ಮ ಒಳಗಿನ ವಸ್ತುಗಳು ಸಂಪರ್ಕ ಕೊಡ್ತದೆ. ಸಂಪರ್ಕ ಕೊಡದೆ ಹೋದ ಪರಿಸ್ಥಿತಿಯಲ್ಲಿ ಯಾವುದೂ ಇಲ್ಲ. ಹಾಗೆ ಭಗವಂತ ತಾನು ಹೊರಗಿರ್ತಕ್ಕಂತಹ ಶಬ್ದ ಸ್ಪರ್ಶ ರೂಪ ಗಂಧಾದಿಗಳನ್ನ ತಾನು ತಗೊಂಡು ಅದು ನಮ್ಮ ಇಂದ್ರಿಯಗಳು ಸಪ್ಲೈ ಮಾಡಿ ನಮಗೆ ಸುಖ ಕೊಡ್ತಾ ಇದ್ದಾರೆ. ಅಂದಾಗ ಎಷ್ಟು ರೀತಿಯಲ್ಲಿ ಉಪಕಾರ, ಇಷ್ಟು ರೀತಿಯಲ್ಲಿ ಉಪಕಾರ ಮಾಡ್ತಕ್ಕಂತಹ ಪ್ರಭುವು ನಾವು ಏನು ಮಾಡುವಲ್ಲಿ ಅಂತಕ್ಕಂಥ ಅಸಹಾಯತೆ ಬರ್ತದೆ ನಮಗೆ. ಅದಕ್ಕೋಸ್ಕರ ಕಥೆ ಅಂತಂದ್ರೆ ಏನು ಸ್ಟೋರಿ ಅಲ್ಲ, ಗುಣತ್ವ ಪ್ರತಿಪಾದಕ ವಾಗ್ಜಾಲ ಅಂತ ಆಚಾರ್ಯರು. ಪ್ರತಿಯೊಂದು ವಸ್ತುವಿನಲ್ಲಿದ್ದು ಆಯಾ ವಸ್ತುವಿನ ಗುಣವನ್ನು ಪ್ರಕಟ ಮಾಡ್ತಕ್ಕಂಥವನು ಯಾರು, ಒಬ್ಬೇ ಭಗವಂತನೇ. ಒಂದೇ ಕರೆಂಟ್, ಫ್ಯಾನು, ಫ್ರಿಜ್, ಟಿವಿ, ರೇಡಿಯೋ, ಟೇಪ್ ರೆಕಾರ್ಡ್ರು, ಎಲ್ಲ ವಾಷಿಂಗ್ ಮೆಷಿನ್ ಎಲ್ಲದರಲ್ಲೂ ಹೊಕ್ಕೆ ಹಾಗೆ ಉಪಕಾರ ಮಾಡ್ತಾರೆ. ಆ ಎಲೆಕ್ಟ್ರಾನಿಕ್ ವಸ್ತುಗಳು, ವಿದ್ಯುತ್ ಶಕ್ತಿ ಕೆಲವೇ ವಸ್ತುಗಳಲ್ಲಿ ಭಗವಂತ ಜನಚೇತನಾತ್ಮಕವಾದ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದ್ದು ಅಲ್ಲಿದ್ದು ಕೊಡ್ತಾ ಇದ್ದಾನೆ, ನಮ್ಮಲ್ಲಿದ್ದು ತಗೊಳ್ತಾ ಇದ್ದಾನೆ, ತಗೊಂಡ್ಬಿಟ್ಟು ನಮ್ಮ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನೆ. ಇದನ್ನು ತಿಳಿಸೋದು ಮುಖ್ಯ ಗುರಿ ಹರಿಕಥಾಮೃತಸಾರದ್ದು. 32 ಸಂಧಿಗಳಲ್ಲಿ ಇದನ್ನೇ ಉಪದೇಶ ಮಾಡಿದ್ದಾರೆ ಜಗನ್ನಾಥದಾಸರು. ಅದನ್ನೇ ಹರಿಕಥೆ. ಅದು ಈ ತಿಳ್ಕೊಂಡ್ಬಿಡಿದ್ರೆ ಏನು ಅಮೃತ ಅನ್ಬಿಟ್ಟು, ಈ ರೀತಿಯಾಗಿ ಬಿಂಬನ ಕಥೆಯನ್ನು ತಿಳ್ಕೊಂಡು ನಮ್ಮ ದಿನನಿತ್ಯದ ಅನುಸಂಧಾನ ತರ್ತಾ ಹೋದ್ರೆ ಅಮೃತ ಅಂದ್ರೆ ಮೋಕ್ಷ. ಮತ್ತೆ ಜರಾಮರಣ ವರ್ಜಿತವಾಗಿರ್ತಕ್ಕಂಥದ್ದೇನಿದೆ ಅದಕ್ಕೆ ಮೋಕ್ಷ. ಅಂತ ಮೋಕ್ಷವೇ ಫಲ. ಈ ರೀತಿಯಾಗಿ ನಾವು ಭಗವಂತನ ಅನೇಕ ಅವತಾರ ರೂಪಗಳಿಗಿಂತಲೂ ನಮ್ಮ ಬಿಂಬದ ಚಿಂತನೆಯೇ ಮಾಡಬೇಕು. ಬಿಂಬಜ್ಞಾನಮೇವ ವಿಶ್ವತೀರ್ಥ ಹೇಳ್ತಾರೆ ಸಾರೋದ್ಧಾರದಲ್ಲಿ, ಬಿಂಬಜ್ಞಾನಮೇವ ಸಂಸಾರಾತ್ಮೋಚಕ ತೇನವಿನ ಮುಕ್ತಿ ಸರ್ವಥಾ ನ ಭವತಿ ತತಃ ತದವಶಂ ಸಂಪಾದ್ಯ ತಚ್ಚ ಭಕ್ತಿದ್ವಾರೇನು ಮುಕ್ತಿ. ಅದಕ್ಕೋಸ್ಕರವಾಗಿ ನಮ್ಮ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಇದು ತಿಳ್ಕೊಬೇಕು. ಹರಿಕಥಾಮೃತಸಾರ ನೋಡ್ತು ಅಂದ್ರೆ ನಿಜವಾಗ್ಲೂ ಭಗವಂತನಲ್ಲಿ ಭಕ್ತಿ ಹುಟ್ಟೇ ಇರುತ್ತೆ. ಯಾಕೆ, ಇಷ್ಟು ಉಪಕಾರ ಮಾಡ್ತಾ ಇದ್ರೆ ಏನಾದ್ರೂ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನ ಇಲ್ಲ, ಏನೇ ನಮ್ಮಿಂದ ಏನೇನು ಪ್ರತಿಫಲ ಅಪೇಕ್ಷೆಯಲ್ಲದೇನೆ ನಿರ್ವಿಕಾರವಾಗಿ ತಾನು ನಮ್ಗೆ ಉಪಕಾರ ಮಾಡ್ತಾ ಇದ್ದೇನೆ ಅಂತ ಉಪಕಾರ ಮಾಡ್ತಕ್ಕಂತಹ ಪರಮಾತ್ಮನಲ್ಲಿ ಮಾಡ್ತಕ್ಕಂತಹ ಸ್ನೇಹವೇನೆ ಭಕ್ತಿ. ಭಕ್ತಿ ಅಂದ್ರೆ ಬೇರೆ ಅಲ್ಲೇ ಇಲ್ಲ, ಪರಮಾತ್ಮನಲ್ಲಿ ಮಾಡ್ತಕ್ಕಂತಹ ಸ್ನೇಹ. ನಾವು ಅನುಪಕಾರಿಗಳಲ್ಲಿ ಸ್ನೇಹ ಮಾಡಲ್ಲ, ಅದಕ್ಕೆ ಭಗವಂತನಿಂದ ಏನು ಉಪಕಾರವಾಗ್ತಾ ಇದೆ ಅಂತ ತಿಳಿಸೋದೆ ಮುಖ್ಯ ಗುರಿ ಹರಿಕಥಾಮೃತ. ಹರಿಯಿಂದ ಬಿಂಬನೆ, ಆತೇನು ಎಲ್ಲಾ ಕರೆಯಿದ್ದು ಹೊರಗಿದ್ದು ಮಾಡ್ತಾ ಇಲ್ಲ. ನದೇವ ಎಷ್ಟು ಮಾದಾಯ ರಕ್ಷಂತಿ ಪಶುಪಾಲವತೆ, ದನ ಕಾಯೋನ ಹಾಗೆ ಕೋಳಿ ಇಟ್ಕೊಂಡು ನಮ್ಮನ್ನ ಕಾಯಲ್ಲ, ಎಲ್ಲರಲ್ಲ ಅಂತರ್ಯಾಮಿಯಾಗಿತ್ತು ತಾನು ನಮ್ಗೆ ಉಪಕಾರ ಮಾಡ್ತಾ ಇದ್ದಾನೆ. ಅದನ್ನೇ ಜಿಜ್ಞಾಸ ಅಂತ. ಜಿಜ್ಞಾಸ ಅಂದ್ರೆ ಬ್ರಹ್ಮಸೂತ್ರ ಹೇಳ್ತಾ ಇದೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅಲ್ಲಿ ಬ್ರಹ್ಮನ ಲಕ್ಷಣ ಏನ್ ಹೇಳಿದ್ರು ಬ್ರಹ್ಮಸೂತ್ರದಲ್ಲಿ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಅದು ಬ್ರಹ್ಮನ ಲಕ್ಷಣ ಏನು ಅಂತ ಪ್ರಶ್ನೆ ಹಾಕಿಕೊಂಡು, ಆ ಬ್ರಹ್ಮನ ಲಕ್ಷಣ ಏನು, ರೂಪದಾರ ಅನಂತಾನಂತ ರೂಪದಿಂದ ರೂಪದ ಗೊಂದಲಕ್ಕೆ ಹೋಗಬಾರ, ಗುಣಗಳಿಂದ ಚಿಂತನೆ ಮಾಡು ಅಂತ ಹೇಳಿದ್ರೆ ಆಚಾರ. ಯಾವುದು, ಸೃಷ್ಟಿ ಅವನೇ, ಸ್ಥಿತಿ ಅವನೇ, ಸಂಹಾರ ಮಾಡ್ತಕ್ಕಂಥವನೇ, ನಿಯಮಿತ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ 8 ಕೆಲಸಗಳು ಒಬ್ಬರಿಂದೇ ಆಗ್ತಾರೆ ಅಂತ ತಿಳ್ಕೊಂಡು ಬ್ರಹ್ಮನ ಗುಣಗಳನ್ನು ಕೊಂಡಾಡು ಅಂತ ಅಲ್ಲಿ ಹೇಳಿದ್ರು. 8 ಗುಣಗಳನ್ನು ಕೊಂಡಾಡು ನಮ್ಮ ಕೈಲಾಗದ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳು ಒಬ್ಬನಿಂದ ಆಗ್ತಾ ಇದ್ದಾವೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ತ್ರಯಂ ತದ್ ಸಂಯಸಂತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ. ಇದು ಉಪನಿಷತ್ತಿನ ಮಾತು. ಈ ರೀತಿ ಇದು ನಮ್ಮ ಉಪನಿಷತ್ತು ಬರಲ್ಲ, ನಮ್ಮ ಉಪದೇಶ ನಮ್ಮ ಅನುಸಂಧಾನಕ್ಕೆ ಬರಲ್ಲ. ಅದಕ್ಕೆ ಶ್ವೇತಾಶ್ವರ ಉಪನಿಷತ್ತು ಅದನ್ನ ಶಾರ್ಟೆಸ್ಟ್ ಟರ್ಮ್ ಮಾಡ್ಕೊಟ್ ನಮಗೆ. ಆ ಬ್ರಹ್ಮನ ಜಿಜ್ಞಾಸ ಹೇಗೆ ಮಾಡಬೇಕು ಅಂತ ಉಪನಿಷತ್ ಹೇಳ್ತಾ ಇದೆ ಅಂದ್ರೆ, ಇದು ಶುದ್ಧರ್ನ್ ಅಂತ ಹೇಳ್ತಾರೆ. ಏ ತಜ್ಞೇಯಂ ನಿತ್ಯಮೇವಾತ್ಮ ಸಂಸ್ಥಂ ನಾ ಅತಃಪರಂ ವೇದಿ ತವ್ಯಂ ಹಿ ಕಿಂಚಿತ್ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮನೇತತ್ ಅಂತ ಶ್ವೇತಾಸ್ತ್ರದಲ್ಲಿ ಉಪನಿಷತ್ತೆ. ಏತಜ್ಞೇಯಂ ಯು ಶುಡ್ ನೋ, ಇದು ತಿಳ್ಕೊಳ್ಳಬೇಕು. ಯಾಕೆ ಅದೊಂದು ಇದು ಬೈಂಡಿಂಗ್ ರೂಲ್ ಅದು. ಏತಜ್ಞೇಯ ಎಲ್ಲಿದ್ದಾನೆ ತಿಳ್ಕೊ, ನಿತ್ಯಮೇವ ಆತ್ಮ ಸಂಸ್ಥೆ. ನೀವು ಅವನು ಹುಡ್ಕೊಂಡು ಬದರಿಗೆ ಹೋಗಬೇಕಾದಿಲ್ಲ, ಕಾಶಿಗೆ ಹೋಗಬೇಕಾದಿಲ್ಲ, ತಿರುಪತಿಗೆ ಹೋಗಬೇಕಾದಿಲ್ಲ, ಎಲ್ಲೂ ಹೋಗಬೇಕಾದಿಲ್ಲ, ನಿನ್ನ ಒಳಗೆ ಇದ್ದಾನೆ. ನಿತ್ಯಮೇವ ಆತ್ಮ ಸಂಸ್ಥೆ, ಅನಾದಿ ಕಾಲದಿಂದಲೂ ನಿನ್ನ ಒಂದು ಕ್ಷಣ ಬಿಡದೇನೆ ನಿನ್ನ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ನಾ ಅತಃಪರಂ ವೇದಿತವ್ಯಂ ಹಿ ಕಿಂಚಿತ್, ನೀನು ಇದಕ್ಕಿಂತಲೂ ಬೇರೆ ತಿಳ್ಕೋಬೇಕಾದ್ದು ಸ್ವಲ್ಪವೂ ಇಲ್ಲ. ಸಕಲ ವೇದ ಒಬ್ಬರೇ ಬ್ರಹ್ಮಸೂತ್ರ ಹೇಳ್ತಾರೆ, ಶಾಸ್ತ್ರ ದೃಷ್ಟ್ಯಾತ್ ಉಪದೇಶೋ ವಾಮದೇವತೆ. ನೀನು ಉಪದೇಶ ಅದು ಶಾಸ್ತ್ರ ದೃಷ್ಟಿಯಿಂದ ಇರಲಿ ಅಂತ ಬ್ರಹ್ಮಸೂತ್ರ. ಆದರೆ ಶಾಸ್ತ್ರ ಅಂದ್ರೆ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಋಗ್ವೇದ ಸಾಮ ಅಥರ್ವಾಂಶ ಭಾರತಂ ಪಂಚರಾತ್ರಿಕಂ ಮೂಲ ರಾಮಾಯಣ ಚೈವ ಶಾಸ್ತ್ರ ನಿತ್ಯ ವಿಧೀಯತೆ ಹೆಚ್ಚಾನುಕೂಲ ನೇತ, ಇದು ಶಾಸ್ತ್ರ ಅಂತ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಆದರೆ ಆಚಾರ್ಯ ಅಭಿಪ್ರಾಯ ಅದಲ್ಲ. ಈ ಉಪದೇಶ ಮಾಡೋದೆಲ್ಲ ಶಾಸ್ತ್ರ ಅಂತರ್ಯಾಮಿ ಅಂತಾರೆ ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಶಾಸ್ತ್ರ ಅಂದ್ರೆ ಪುಸ್ತಕಗಳಲ್ಲೋ ದೊಡ್ಡ ಅಂತರ್ಯಾಮಿ ಅಂತ ಅರ್ಥ ಮಾಡಿದ್ದಾರೆ. ನಿನ್ನ ಉಪದೇಶ ಒಂದು ಅಂತರ್ಯಾಮಿ ವಿವೇಚನೆ ಇರಲಿ, ಅಂತರ್ಯಾಮಿ ವಿವೇಚನೆ ಉಪದೇಶ ಮಾಡಿದ್ರೇನೇ ದೇವರಲ್ಲಿ ಭಕ್ತಿ ಬರೋದು. ಯಾಕೆ ದೇವರು ಹೊರಗೆ ಬಂದು ಭಕ್ತಿ ಮಾಡಲ್ಲ, ಯದ್ಯಪಿ ಪುರಾಣಗಳಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಪುರಂದಾಸನು, ಕರುಣಾಕರ ನೀನು ಎಂಬುವುದಾತಕೋ ಭರವಸೆ ಇಲ್ಲ ಎನಗೆ ಎಂದು ಪುರಂದರದಾಸರು. ಯಾಕೆ ಕರಿದ್ರ ವರ ಪಾಂಚಾಲಿ ಅಹಲ್ಯದ ಪೊರದವ ನೀನು ಅಂತೆ, ಆದರೆ ಅರಿತು ವಿಚಾರಿಸಿ ನೋಡಲು ಅದೆಲ್ಲೂ ಬಲು ಕಂತೆಗಳಂತೆ. ಅದನ್ನ ನಾನು ನಿನ್ನಲ್ಲಿ ಯಾಕೆ ಭಕ್ತಿ ಮಾಡಬೇಕು ಅಂದಾಗ, ಆ ಪುರಾಣದ ಕಥೆಗಳನ್ನು ಕೇಳಿದ್ರೆ ನಮ್ಮ ದೇವರಲ್ಲಿ ಭಕ್ತಿ ಬರೋದೇ ಇಲ್ಲ. ಹೌದು, ಅವರಿಗೂ ಮಾಡಿದ್ದಾನೆ, ನಮಗೇನು ಮಾಡಿದ್ದಾನೆ? ಪ್ರಹ್ಲಾದಗೊಲ್ದ, ಧ್ರುವರಾಜಗೊಲ್ದ, ಅಂಬರೀಷಿಗೊಲ್ದ, ಗಜರಾಜಗೊಲ್ದ, ಅವರುಗೊಲ್ದ, ಅಹಲ್ಯನ್ನು ಉದ್ಧಾರ ಮಾಡ್ದ, ಅಜ ಹೌದು, ನಮಗೇನು ಮಾಡ್ತಾನೆ? ನಮಗೇನಿಲ್ಲ, ನಮಗೆಂದೂ ಅವನಿಂದ ಉಪಕಾರವಾಗಿಲ್ಲ. ಅಂದ್ರೆ ನಾವು ಅವಿಶುದ್ಧಿ ಸರೆಂಡರ್ ಚಿಹ್ನ್, ನಾವು ಯಾಕೆ ಸರೆಂಡರ್ ಆಗಬೇಕು? ನಮ್ಗೆ ಉತ್ತರ ಇಲ್ಲ. ಅದಕ್ಕೆ ಸರೆಂಡರ್ ಆಗಬೇಕಾದ ಪುರಾಣದ ಕಥೆಗಳನ್ನು ಕೇಳಿದ್ರೆ ಸರೆಂಡರ್ ಆಗಬೇಕು ಎಂಬ ಬುದ್ಧಿ ಬರಲ್ಲ. ನಿನ್ನ ಒಳಗಿದ್ದು ಉಪಕಾರ ಮಾಡ್ತಾ ಇದ್ದೇನೆ. ಶಾಸ್ತ್ರ ವಿಖ್ಯಾತ ಅಂತರ್ಯಾಮಿ ಸಂವಿತ್ ಶಾಸ್ತ್ರಂ ಪರಂ ಪದವಿತ್ತು ಬ್ರಹ್ಮಸೂತ್ರ ಭಾಷ್ಯ. ಯಾರು ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊತಾರೋ ಅವರಿಗೆ ಮೋಕ್ಷ ಅಂದ್ಬಿಟ್ಟು ಆಚಾರ ಬ್ರಹ್ಮಸೂತ್ರ. ಶಾಸ್ತ್ರ ಓದ್ದರೂ ಮೋಕ್ಷ ಅಂತ ಹೇಳ್ಬಿಡ್ತೇನೆ ಅಲ್ಲ. ಸಂವಿತ್ ಶಾಸ್ತ್ರಂ ಎಲ್ಲರಲ್ಲೂ ಅಂತರ್ಯಾಮಿ ಆಗಿತ್ತು ಅಂತ, ಪರಮಾತ್ಮ ತಾನು ಬಿಂಬನಾಗಿಟ್ಕೊಂಡು ನಮಗೇನೇನು ಉಪಕಾರ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದೇ ಇದೇ ಶಾಸ್ತ್ರ. ಇದನ್ನೇ ಜಿಜ್ಞಾಸ ಮಾಡು. ಜಿಜ್ಞಾಸ ಹೇಗೆ ಮಾಡಬೇಕು? ಸೃಷ್ಟಿ ಸ್ಥಿತಿ ಸಂಹಾರ ಅಲ್ಲಿ ಎಂಟು ಹೇಳ್ಬಿಡ್ತಾರೆ. ಆ ಎಂಟು ಗೊಂದಲು ಬೇಡ ಅನ್ಬಿಟ್ರಿ ಉಪನಿಷತ್ತು. ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮನೇತ, ಅದೇ ಬ್ರಹ್ಮ ಅನ್ಬಿಟ್ರಿ ಉಪನಿಷತ್ತು. ಯಾವುದು ನಮ್ಮ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಬಿಂಬನಿಗೆ ಬ್ರಹ್ಮ ಅಂತ ಹೇಳ್ತಾರೆ ಉಪನಿಷತ್ತು. ಮತ್ತೆ ಅವನ್ ಹ್ಯಾಕ್ ತಿಳ್ಕೋಬೇಕು? ರೂಪ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ, ರೂಪದ ಗೊಂದಲು ಬೇಡ. ಅಂತಾನಂತ ರೂಪಗಳು, ನಮ್ಮ ರೂಪ ನಮಗೆ ಗೊತ್ತಿಲ್ಲ, ನಮ್ಮ ಮೇದಿನ ರೂಪವೇ ನಮ್ಮ ಒರಿಜಿನಲ್ ಅಲ್ಲ, ನಮ್ದು ಏನೋ 84 ಲಕ್ಷ ಏನಾಗಿದೆಯೋ ಗೊತ್ತಿಲ್ಲ. ಸಾಧನ ಮಾರ್ಗದಲ್ಲಿ ನಮ್ಮನ್ನು ಮನುಷ್ಯ ಜನ್ಮ ಕೊಟ್ಟಿದ್ದ ದೇವರು, ಇದೇ ನಮ್ಮ ಒರಿಜಿನಲ್ ರೂಪ ಅಲ್ಲ. ಇದು ಈ ಜನ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಪಾರ್ಟ್, ಆ ಭಗವಂತ ಕೊಟ್ಟಿರ್ತಕ್ಕಂಥ ಪಾರ್ಟ್. ಅದಕ್ಕೋಸ್ಕರವಾಗಿ ಮತ್ತೇನು ಗುಣ, ಮತ್ತೆ ಯಾಕೆ ಚಿಂತನೆ ಮಾಡಬೇಕು? ಭೋಕ್ತ ಮೊದಲು ನಾವು ಭಗವಂತನ ತಿಳ್ಕೋಬೇಕಾಗಿರ್ತಕ್ಕಂಥದ್ದೇನು? ನಮ್ಮ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಲ್ಲಿದ್ದು ಮನಸ್ಸಿನಲ್ಲಿದ್ದು ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನ ಅನುಭವಿಸ್ತಕ್ಕಂಥವನು ಅವನೇನೆ ಭೋಕ್ತ. ಅವನೇ ತಗೊಂಡ್ತಕ್ಕಂಥದ್ದು, ಜೀವರಲ್ಲ ನಮ್ಮ ಇಂದ್ರಿಯಗಳು ಅಲ್ಲ. ಅದನ್ನೇ ಕಾಟುಕೋಪನಿಷತ್ ಹೇಳ್ತಾರೆ, ಚುಚ್ಚು ಸ್ಪರ್ಶದಂಚ ರಸರಂ ಘ್ರಾಣಮೇಮಚ ಅಧಿಷ್ಠಾಯ ಮನಸ್ಸ ಅಯಂ ವಿಷಯಾನುಪಸೇವತೆ. ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ನಾಲ್ಗಿ ಮೂಗು ಚರ್ಮ ಕೈ ಕಾಲು ಬಾಗಿ ಗುದ ಉಪಸ್ಥಾಪ ಇವುಗಳಿಟ್ಕೊಂಡು ಶಬ್ದ ಸ್ಪರ್ಶ ರೂಪ ಗಂಧಾದಿಗಳನ್ನು ಅನುಭವಿಸ್ತಕ್ಕಂಥವನು ಅವನೇ, ಜೀವರಲ್ಲ. ಅವನು ತಗೊಂಡು ಅದು ನಮಗೆ ಕೊಡ್ತಾ ಇದ್ದಾನೆ. ಯಾಕೆ ಕೊಡ್ತಾ ಇದ್ದಾನೆ? ಪ್ರಸಾದ ರೂಪವಾಗಿ ಕೊಡ್ತಾ ಇದ್ದಾನೆ. ಉದ್ಧವ ಜೀ ಉದ್ಧವ ಅಂತಾನೆ ಕೃಷ್ಣನ ಎದುರಿಗೆ. ಉದ್ಧವ ಗೀತೆ ಪ್ರಾರಂಭದಲ್ಲಿ ಕೃಷ್ಣ ನಿನ್ನೆ ಬಂದ ಶಕ್ತಿ ಗೆಲ್ಲೋದು ಬಹಳ ಸುಲಭ ಅಂತ ಉದ್ಧವ. ಕೃಷ್ಣ ಏನಪ್ಪ ಅಂತಹದ್ದೇನು ಕಂಡ್ಕೊಂಡು ತ್ರಯೋಪಭುಕ್ತ ಶ್ರಗ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯನಿ ಎಂದ. ನೋಡು, ನಾವು ಅನುಭವಿಸ್ತಕ್ಕಂತಹದ್ದೇನಂದ್ರೆ ಈ ಶಬ್ದ ಪರಿಸರ ಇದೆಲ್ಲ ಏನು ಅನುಭವಿಸ್ತಾ ಇದೀವಿ ಅದು ಫ್ರೆಶ್ ಅಲ್ಲ ಅಂತ ಉದ್ಧವ. ಮತ್ತೆ ಯಾವುದು ಇಷ್ಟು ಜನಗಳ ಮುಂದೆ ಬಿಟ್ಟ ಉಚ್ಚಿಷ್ಟ ಅಂತಾನೆ ಪರಮಾತ್ಮ. ಮೊದಲು ತಾನು ತಗೊಂಡ್ಬಿಡ್ತಾನೆ, ಯಾವುದೇ ಇಂದ್ರಿಯಿಂದ ನಾವು ಅನುಭವಿಸಿದ್ರು ಮೊದಲು ತಗೊಂಬದೇ ಪರಮಾತ್ಮ. ಆಮೇಲೆ ಹೇಳ್ತಾನೆ ಲಕ್ಷ್ಮೀದೇವಿ ಯೋಗ್ಯವಾದ ವಿಭಾಗ ಮಾಡಿ ಲಕ್ಷ್ಮೀದೇವಿ ಕೊಡ್ತಾನೆ. ಅದು ಪ್ರತಿಯೊಬ್ಬರ ಭಾಗ ಬೇರೆ ಬೇರೆ ಅದು ರಸ. ಆಮೇಲೆ ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವರಿಗೆ ವಿಭಾಗ ಮಾಡಿ ಅವರಿಗೆ ಕೊಡ್ತಾನೆ. ಅದಾದ್ಮೇಲೆ ಶೇಷ ಗರುಡ ರುದ್ರ ಇಂದ್ರಕಾಮಾದಿಗಳು ಅವರಿಗೆಲ್ಲ ಕೊಡ್ತಾನೆ. ಆಮೇಲೆ ವರ್ಣಾಭಿಮಾನಿಗಳು ಎಲ್ಲರೂ ನಮ್ಮ ದೇಹದಲ್ಲಿ ಅಷ್ಟು ಜನಗಳಿಗೆ ಪ್ರತಿಯೊಬ್ಬರಿಗೂ ಅವರವರ ಭಾಗವನ್ನು ಹಂಚಿ ಇಷ್ಟು ಜನಗಳ ಪ್ರಸಾದ ರೂಪ ನಮ್ಮನ್ನು ಹೋಗ್ಬಿಟ್ಟೆ. ಇಷ್ಟು ತಿಳ್ಕೊಂಬಿಟ್ಟೆ ಸಾಕು ಮೋಕ್ಷ ಆಗ್ತೇನೆ ಅಂತೇಳಿ ಉದ್ದ ಬಿದ್ದಿಂದ ಅನುಭವಿಸಲ್ಪಟ್ಟ ಉಚ್ಚಿಷ್ಟ ಭೋಗ ಏನಿದೆ ಅದನ್ನ ನಾವು ಅನುಭವಿಸ್ತಾ ಇದ್ದೀನಿ ತಿಳ್ಕೊಂಬಿಟ್ಟೆ. ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಮ್ಗೆ ನಾವು ಅನುಭವಿಸ್ತಕ್ಕಂಥ ಫ್ರೆಶ್ ಯಾವುದು ಅಲ್ಲ, ಶಬ್ದ ಸ್ಪರಿಶ ರೂಪ ರಸ ಗಂಧ ಯಾವುದೇ ಅನುಭವಿಸಿ ಇಷ್ಟು ಜನಗಳು ಉಂಡು ಬಿಟ್ಟು ಉಚ್ಚಿಷ್ಟ ಅಂತಾನೆ. ನಾವು ದೇವರಲ್ಲಿ ಇಟ್ಟು ನೈವೇದ್ಯ ಮಾಡಿದ ಪ್ರಸಾದ ಅಲ್ಲದು, ನಮ್ಮ ಭಕ್ತಿ ಇಲ್ಲ ದೇವರಲ್ಲಿ ತಗೊಂಬೋದಿಲ್ಲ. ನಿಜವಾದ ಪ್ರಸಾದ ಯಾವುದು, ನಾವು ಅನುಭವಿಸ್ತಕ್ಕಂಥದ್ದೆಲ್ಲ ಭಗವಂತ ಅನುಭವಿಸಿಬಿಟ್ಟ ಪ್ರಸಾದ, ಅವನೇ ಭೋಕ್ತ. ಸುಧಾವಾಕ್ಯನ ಅದೇ ಟೀಕಾಚಾರ್ಯ ಹೇಳಿದರೆ ಪ್ರಪಂಚದಲ್ಲಿ ನಾಣ್ಯ ತೋರಿಸಿ ಕರ್ತ, ನಾಣ್ಯ ತೋರಿಸಿ ಭೋಕ್ತ. ಪ್ರಪಂಚದಲ್ಲಿ ಭಗವಂತನ ಬಿಟ್ಟು ಅನ್ಯ ಕರ್ತನಿಲ್ಲ ಅನ್ಯ ಭೋಕ್ತನಿಲ್ಲ, ಅವನೇ ಭೋಕ್ತ. ಅವನು ತಗೊಂಡೇ ನಮ್ಮ ಅನುಭವಕ್ಕೆ ತಂದ್ಕೊಡ್ಬೇಕು. ಇಲ್ಲೋ ನಮ್ಮ ಅನುಭವ ಡಾಕ್ಟೇಶ್ ಮಹಾತ್ಮಗೆ ಕುಲಿಂದಾರಿ ಕಥೆ ಬರ್ತದೆ. ಧರ್ಮದೇವತಾ ಬಂದ್ಲು, ಬ್ರಹ್ಮದೇವನು 7 ತಿಂಗಳು ಕೋರ್ಸ್ ಮಾಡ್ಕೊಂಡು ಬಂದ್ಲು. ಕೋರ್ಸ್ ಮಾಡ್ಕೊಂಡು ಬಂದ್ಲು, ಅಲ್ಲಿ ಆಕಾಶರಾಜನ ಮನೆಗೆ ಹೋದ್ಲು. ಏನಮ್ಮ ಕೂಸು ಅಳ್ತಾರೆ, ಸ್ವಲ್ಪ ಅನ್ನ ತಂದ್ಕೊಂಡು. ಆಗ ಪಾಪ ಬಂಗಾರದ ಪಾತ್ರೆಯೊಳಗೆ ಹಾಲು ಸಕ್ಕರೆ ಹಾಕಿ ತಂದ್ಕೊಟ್ಟ ವಸುಧಾರ. ತಿನ್ನಿಸ್ಲಿಕ್ಕೆ ಹೋದ್ಲು, ಬ್ರಹ್ಮದೇವರು ಏನ್ ಮಾಡಿದ್ರು ಬಾಯಿ ತೆಗಿಲಿಲ್ಲ ಕೂಸು. ಯಾರು ಲೇಟ್ ಹಾಕಿಲ್ಲ, ನೋಡಮ್ಮ ಇದು ಕಂದಮೂಲ ಫಲ ತಿಂದ ಅಭ್ಯಾಸ, ರಾಜನ ಮನೆ ಉಂಡ ಅನ್ನ ಉಂಡ ಅಭ್ಯಾಸ ಇಲ್ಲ. ಎರಡೇಟ್ ಹಾಕಿದ್ಲು, ಆಮೇಲೆ ತಾನೇ ತಿಂದ್ಲು. ತಿಂದ ಮೇಲೆ ಸ್ವಲ್ಪ ಕಾನ್ಶಿಯಸ್ ಕ್ಲಿಕ್ ಆಯ್ತು. ಆಕೆಗೇನಿಲ್ಲ, ಜಗತ್ತಿಗೋಸ್ಕರವಾಗಿ ನೋಡಮ್ಮ ಕೂಸಿ ಅಂತ ತರಿಸ್ಕೊಂಡು ನಾ ತಿಂದೆ ಅಂತ ತಿಳ್ಕೋಬೇಡ, ನಾನ್ ತಿಂದಿದ್ದು ಕೂಸಿ ಹಿತ ಆಗ್ತೀನಿ. ಈಗ ಕೂಸಿಗೆ ಹಾಲು ಬೇಕಾದ್ರೆ ತಾಯಿಗೆ ಆಹಾರ ಕೊಡ್ಬೇಕು, ನಾವು ತಾಯಿನ ಉಪಾಸಗಳು ಕೂಸಿಯಲ್ಲಿ ಹಾಲು ಬರಬೇಕು ಅಂದಾಗ ತಾಯಿಗೆ ಪುಷ್ಟಿಕರವಾದ ಆಹಾರ ಕೊಟ್ಟರೆ ತಾಯಿಯ ದೇಹದಲ್ಲಿ ಹಾಲಾಗಿ ಪರಿವರ್ತನೆ ಆಗಿ ಕೂಸಿ ಬರ್ತದೆ. ಹಾಗೆ ಭಗವಂತ ನಾನು ತಗೊಂಡೇ ಬ್ರಹ್ಮಾದಿ ದೇವತೆಗಳು ಕೊಡಬೇಕು. ಲಕ್ಷ್ಮೀದೇವಿ ಸ್ವಾತಂತ್ರ್ಯನ ಅನುಭವಿಸ್ತಕ್ಕಂತಹ ಯೋಗ್ಯತೆ ಇಲ್ಲ, ಪರಮಾತ್ಮ ತಗೊಂಡೇ ಲಕ್ಷ್ಮೀದೇವಿ. ಯಾಕೆ ಪರಮಾತ್ಮನ ವಿರಾಟ್ ರೂಪಿಯಾದ ದೇಹದಲ್ಲಿ ಎಲ್ಲರೂ ಆಸೆ ಹೊಂದಿದ್ದಾರೆ, ತಾನು ತಗೊಂಡೇ ಕೊಡ್ತಾನೆ. ಹಾಗೆ ನಮ್ಮ ದೇಹದಲ್ಲಿ ಅವರೆಲ್ಲೇ ಇದ್ದಾರೆ, ನಮ್ಮ ಇಂದ್ರಿಯ ಮೂಲಕ ಪರಮಾತ್ಮ ತಾನೇ ತಗೊಂಡು ಸಕಲ ದೇವತೆಗಳು ಕೊಟ್ಟು ಅಷ್ಟ ಪ್ರಸಾದ ರೂಪ ನಮ್ಗೆ ಕೊಡ್ತಾ. ಇದನ್ನು ತಿಳಿಸ್ತಾ ಇದೆ ಹರಿಕದಾಮಿ ಸಾರ್ ನೈವೇದ್ಯ ಪ್ರಕರಣ ಸಂಜೆಯಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ ಆ ಜಗನ್ನಾಥ ದಾಸರು. ಅಂದಾಗ ಈ ರೀತಿ ಇರ್ತಕ್ಕಂಥ ನಾವು ಅನುಭವಿಸ್ತಕ್ಕಂಥದ್ದೆಲ್ಲ ಭಗವಂತನ ಪೂಜೆ ಅಂದ್ರೆ ಬೇರೆ ಅಲ್ಲೇ ಅಲ್ಲ ಅಂದ್ಬಿಟ್ರು ಜಗನ್ನಾಥ ದಾಸರು. ಸ್ನಾನ ಜಪ ದೇವಾಚ್ಯನೆಯು ವ್ಯಾಖ್ಯಾನ ಭಾರತ ಮಖಮಹೋಪ ಪುರಾಣ ಕಥೆಗಳ ಪೇಳಿ ಕೇಳಿದರೆ ಏನು ದಿನ ದಿನಗೆ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ ಎಂದು ಅರ್ಪಿಸದ ಮಾನವನು ಏನು ಮಾಡಿದೆ ಅಂತ ಪ್ರಯೋಜನ. ಒಂದ ನಿಜವಾದ ಪೂಜೆ ಯಾವುದು, ನಮ್ಮ ದೇಹದಿಂದ ಅನುಭವಿಸ್ತಾ ಇದ್ದೀವಲ್ಲ ದೇವರು ಅಲ್ಲೇ ತಗೊಂಬಂದು. ಮತ್ತೆ ಹಾಗೆ ದೇವರ ನೈವೇದ್ಯ ಇದೆ, ಯಾಕೆ ಇಷ್ಟೆಲ್ಲ ಬಂದದ ಸಂಪ್ರದಾಯ ಅಂದ್ರೆ ಆ ಬಿಂಬನಾದ ಶ್ರೀಹರಿಗೆ ಸಮರ್ಪಣೆ ಮಾಡುವುದಕ್ಕೆ ಆ ಪದಾರ್ಥ ಶುದ್ಧಿ ಆಗ್ಬೇಕಲ್ಲ, ಆದಷ್ಟು ಪ್ರೋಸೆಸ್. ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಜಗನ್ನಾಥ ದಾಸ್ ಹೇಳ್ತಾರೆ ನೈವೇದ್ಯದ 3 ಕ್ರಮ ಅಂದ್ರೆ ಜಗನ್ನಾಥ ದಾಸ್. ಮೊದಲನೇದು ಯಾವುದು, ಪದಾರ್ಥಗಳನ್ನು ನಾವು ನೈವೇದ್ಯಕ್ಕೆ ಇಟ್ಟಿರ್ತೀವಿ, ಆ ಪದಾರ್ಥಗಳಲ್ಲಿರೋ ಭಗವದ್ ರೂಪಗಳ ಚಿಂತನೆ. ಪ್ರತಿಮಾದಲ್ಲಿ ಭಗವದ್ ರೂಪ ಚಿಂತನೆ ಹೇಗೆ ಮಾಡ್ತೀವಿ ನಾವು, ಕೃಷ್ಣ ಪ್ರತಿಮಾ ಇಟ್ಕೊಂಡು ಜಾಯಧ್ಯನ್ ಮನ್ಮ ಜಗದೇಕವಂಜಂ ಸೌಂದರ್ಯ ಸಾರವರ್ಷಂಕ ವರಾಭಯಾಣಿ ಯೋಗ್ಯಗ್ರಹಾನ್ ಮಹಿತಂ ಸರ್ಜಂತ ಭೀಷ್ಮಿ ಸತ್ಯಾಸಮೇತಂ ಅಖಿಲ. ಈ ರೀತಿ ಕೃಷ್ಣ ರೂಪ ಚಿಂತನೆ ಮಾಡ್ತೀವಿ, ರಾಮ ರೂಪದಲ್ಲಿ ಒಂದು ಚಿಂತನೆ ಮಾಡ್ತೀವಿ, ನೃಸಿಂಹ ರೂಪದಲ್ಲಿ ಒಂದು ಚಿಂತನೆ ಮಾಡ್ತೀವಿ. ಹಾಗೆ ನಾವು ಪದಾರ್ಥದಲ್ಲಿ ಆ ಭಗವದ್ ರೂಪ ಚಿಂತನೆ ಮಾಡಿದಾಗ ಅದು ಸಿದ್ಧಿ ಆಯ್ತು ಪದಾರ್ಥ. ಪದಾರ್ಥ ಎರಡನೇ ನೈವೇದ್ಯ ಯಾವುದು, ಪದಾರ್ಥದಲ್ಲಿ ಭಗವದ್ ರೂಪ, ಪ್ರತಿಮಾ ಸಾಲಿಗ್ರಾಮಗಳಲ್ಲಿರುವ ಭಗವದ್ ರೂಪ, ನಮ್ಮ ಬಿಂಬರೂಪ, 3 ಒಂದೇ, ಬೇರೆ ಅಲ್ಲೇ ಅಲ್ಲ. ಇದೇ ದೊಡ್ಡ ಪೂಜಾ ಅಂತ ಆಚಾರ ಬ್ರಹ್ಮಾಂಡ ಅಂತರ್ ಬಹಿಷ್ಠಾನ ಅಧಿರೂಪಾನ ಸರ್ವಶಃ ಆತ್ಮಸುತ್ತೇನ ಐಕ್ಯ ಚಿಂತನಂ ಪರಮಾರ್ಥನಂ. ನಿಜವಾದ ಪೂಜೆ ಯಾವುದು, ಬ್ರಹ್ಮಾಂಡದ ಒಳಗೂ ಹೊರಗೂ ಎಲ್ಲ ವಸ್ತುಗಳಲ್ಲಿರುವ ಭಗವದ್ ರೂಪಗಳನ್ನ ನಮ್ಮ ಬಿಂಬನೊಂದಿಗೆ ಐಕ್ಯ ಚಿಂತನೆ ಅಂದ್ರೆ ನಮ್ಮ ಬಿಂಬನೇ ಅವನು ಅಥವಾ ಅವನೇ ನಮ್ಮ ಬಿಂಬ. ಇದು ಗೋಪಾಲ್ ದಾಸ್ ಹೇಳುದು, ಎನ್ನ ಬಿಂಬನೆ ಸರ್ವ ಬಿಂಬನೆ ಅಂತಂದರಿದು ಇನ್ನು ಪ್ರತಿಬಿಂಬಗಳ ಭಿನ್ನತೆ ತಿಳಿದು ಮನ್ನಣೆಯ ಉತ್ತಮಗೆ, ಅಮನ್ನಣೆಯ ಅಧಮನೆಗೆ, ಇನ್ನು ಮುನ್ನೆ ತಿಳುವ ಭಿನ್ನ ಜ್ಞಾನವನಿಗೆ ಇದ ಪಾಲಿಸಿದ ಪಾಲು ಗೋಪಾಲದಾಸ ದೇವನ. ಅಂದ ಎರಡನೇ ನೈವೇದ್ಯ. ಮೊದಲನೇ ನೈವೇದ್ಯ ಪದಾರ್ಥಗಳಲ್ಲಿರುವ ಭಗವದ್ ರೂಪ ಚಿಂತನೆ, ಎರಡನೇ ನೈವೇದ್ಯ ಪದಾರ್ಥಗಳಲ್ಲಿರುವ ಭಗವಂತ, ಪ್ರತಿಮಾ ಸಾಲಿಗ್ರಾಮಗಳಲ್ಲಿರುವ ಭಗವಂತ, ನಮ್ಮ ಬಿಂಬ ಮೂರು ಒಂದೇ, ಒಬ್ಬೇ ಪರಮಾತ್ಮ ಮೂರರಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಭಗವದ್ ರೂಪ ಇಟ್ಟಿರ್ತೇವೆ. ಮೂರನೇ ನೈವೇದ್ಯ ಆದ್ರೆ ನಾವು ಊಟ ಮಾಡಿದ ನೈವೇದ್ಯ, ದೇವರು ತಗೊಂಬುದೇ ಅಲ್ಲಿ ನಮ್ಮ ಇಂದ್ರಿಯ ಮೂಲಕವಾಗಿ ದೇವರು ತಗೊಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಸಮರ್ಪಣೆ ಮಾಡದೇ ಇರ್ತಕ್ಕಂಥವನು ಬೆಳಗಿಂದ ಎಷ್ಟೊತ್ತು ದೇವರು ಪೂಜೆ ಮಾಡಿದ್ರೆ ಪರಮಾತ್ಮ ಸ್ವೀಕಾರ ಮಾಡಲ್ಲ. ಇದು ಭಾಗವತ ವಾಕ್ಯ. ನಾರದರು ಪ್ರಚೋಚರು ಉಪದೇಶ ಮಾಡ್ತಾ ಚತುಶ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ತಜ್ಜನ್ಮ ತಾನೇ ಕರ್ಮಾಣಿ ತದಾ ಇಸ್ತನ್ಮನೋಚ ಋಣಾಂ ಏನೇ ಹರಿಶ್ವಾತ್ಮ ಸೇವ್ಯತೆ ಹರಿಶ್ವರ. ಇದು ನಾರದರು ಉಪದೇಶ ಪ್ರಚೇತರಿಗೆ. ಅವನು ಯಾವನನ್ನು ಜನ್ಮ ಅಂತ ಕರಿಬೇಕು, ಅವನ ಇಂದ್ರಿಯಗಳಿಂದ, ಬುದ್ಧಿಯಿಂದ, ಮನಸ್ಸಿನಿಂದ, ತಾನೇ ಕರ್ಮ ತನ್ನ ಕರ್ಮಗಳಿಂದ ಭಗವಂತ ಪೂಜಿಸಲ್ಪಡ್ತಾನೆ. ಅದೇ ನಿಜವಾದ ಪೂಜೆ. ತಜ್ಜನ್ಮ ಅವನು ನಿಜವಾದ ಜನ್ಮ ಸಾರ್ಥಕ. ತಜ್ಜನ್ಮ ತಾನೇ ಕರ್ಮಾಣಿ ತದಾಯುಹು ತನ್ಮನೋವಶ, ನಮ್ಮ ಕರ್ಮಗಳಿಂದ ಭಗವಂತ ಪೂಜಿಸಲ್ಪಡಬೇಕು, ನಮ್ಮ ಆಯುಸ್ಸಿನಿಂದ ಭಗವಂತ ಪೂಜಿಸಲ್ಪಡಬೇಕು, ನಮ್ಮ ಮನಸ್ಸಿನಿಂದ, ಇಂದ್ರಿಯಿಂದ, ಎಲ್ಲಾವುದರಿಂದ ಭಗವಂತ ಪೂಜಿಸಲ್ಪಡಬೇಕು. ಭಗವಂತನ ಪೂಜೆ ಹೂವು ತುಳಸಿ ಅದ ಅದ ಮಿತ ಅದು ಕನಿಷ್ಠ ಅದು, ಆದರೆ ನಮ್ಮ ಇಂದ್ರಿಯಗಳಿಂದ ಇದು ಪೂಜೆ. ಈ ರೀತಿ ಪೂಜೆ ಮಾಡಿದೇನೆ ಸಿಂಜನ್ಮ ದಿಸ್ತಿರ್ಯ ಶುಕ್ಲ ಸಾವಿತ್ರಿ ಯಾಜ್ಞೆಗಳನ್ನು ಈ ರೀತಿ ಭಗವಂತನನ್ನ ಪೂಜೆ ಮಾಡಿದ್ದೇನೆ. ನಾನು ವೇದಾಧ್ಯಯನ ಮಾಡಿದ್ದೇನೆ, ಬೇಕಾದಷ್ಟು ಪೂಜೆ ಮಾಡ್ತಾ ಇದ್ದೇನೆ. ಶುಕ್ಲ ಕಿಮ್ಮ ಯೋಗೇನ ಸಾಂಖ್ಯನ ನ್ಯಾಸ ಸಹ ಒಂದು ಪಟ್ಟಿ ಕೊಟ್ಟಿದ್ದಾರೆ ನಾರು. ಯೋಗಾಭ್ಯಾಸ ಸಾರ್ಥ ಕಿಂ ಕಿಂ ಏನ್ ಪ್ರಯೋಜನ, ಇಟ್ಸ್ ಆಫ್ ನೋ ಯೂಸ್ ಅನ್ಬಿಟ್ಟು. ಮತ್ತೇನು ಇನ್ನು ಕೊನೆಗೆ ಅಂದ್ಬಿಟ್ಟು ನಾವು ಕಿಮ್ಮ ಶ್ರೇಯೋಭಿನಿಷ್ಠೆ ನಯತ್ರ ಆತ್ಮ ಪ್ರದೋ. ಇನ್ನು ಶ್ರೇಯಸ್ಸು ಅಂತ ಏನೇನು ಹೇಳ್ತಾ ಇದೆ ವೇದೋಭಿ, ಆದ್ರೆ ಪರಮಾತ್ಮ ಅದು ಎಲ್ಲ ಮಾಡಿದ್ರೆ ಪರಮಾತ್ಮ ತನ್ನಂತ ಅಂತ ಕೊಟ್ಕೊಂಬಲ್ಲ. ಮತ್ತೇನ್ ಕೊಡ್ತಾನೆ, ಕೂಲಿ ಕೊಡ್ತಾನೆ. ಅದೇ ಜಗನ್ನಾಥ ಮನಮನಿತ್ತರೆ ತನ್ನ ನೀವನು ತರುವ ದಂಡಿಸಿ ದಿನ ದಿನದ ಸಾಧನವ ಮಾಲ್ಪದಿಗಿತ್ತವನು ಸ್ವರ್ಗಾದಿ ಭೋಗಗಳ. ಇದು ಹರಿಕಾಮರಸಾದ ಮೂಲ ಗುರಿ. ಉಪದೇಶ ಮಾಡ್ತಕ್ಕಂತಹದ್ದೇನದೆ ಭಗವತ್ ಪೂಜಾ ಅಂದ್ರೆ ಏನು, ನಾವೆಲ್ಲ ನಮ್ಮ ದೇಹದಿಂದ ಆಗ್ತಕ್ಕಂತಹ ಬೆಳಗ್ಗೆ ಹೇಳ್ತೀವಿ ಆಚಾರ ಮಂತ್ರ ಪ್ರಾತಃ ಪ್ರಭೃತಿ ಸಾಯಾನ್ನ ಸಾಯಾನ್ನಂ ಪ್ರಾತರೇಚ ಎತ್ತರೋಷಿ ಯದಸ್ನಾಶಿ ತತ್ಕೃಷ್ಯ ಮದರ್ಥ ತದಸ್ತು ತವ ಪೂಜನ. ಆಚಾರ್ಯ ಹೇಳ್ತಕ್ಕಂಥ ಬೆಳಗ್ಗೆ ಎದ್ದ ಮೇಲೆ ಸಾಯಂಕಾಲದವರೆಗೂ ಮತ್ತೆ ಸಾಯಂಕಾಲದ ಬೆಳಗಿನವರೆಗೂ ಏನೇನು ನಾವು ಅನುಭವಿಸ್ತೀವಿ ಮಾತ್ರ ಅದೆಲ್ಲ ಸ್ವಾಮಿ ನಿನ್ನ ಪೂಜೆ ಅಂತ ನೀನು ತಿಳ್ಕೊ. ಇದು ಆಚಾರ್ಯ ಮಾತು. ಈ ರೀತಿ ಅನುಸಂಧಾನ ಈಡೇ ಇರ್ತಕ್ಕಂಥವನು ಬೇಕಾದಷ್ಟು ವೇದಾಧ್ಯಯನ ಶಾಸ್ತ್ರಾಧ್ಯಯನ ವ್ರತನೇ ಮಾಡಿದ್ರು ದಾನ ಧರ್ಮ ಆದರೂ ಏನು ಮಾಡಿದ್ರು ಪ್ರಯೋಜನವಿಲ್ಲ. ಅದನ್ನು ಹೇಳ್ತಾ ಇದೆ ಹರಿಕೆ ನಮಸ್ಕಾರ. ಅದಕ್ಕೋಸ್ಕರವಾಗಿ ಹರಿ ಅಂತಂದ್ರೆ ಬಿಂಬ, ಎಲ್ಲರಲ್ಲೂ ಅಂತರ್ಯಾಮಿ ಆಗುತ್ತೆ. ಅವನೇ ಬ್ರಹ್ಮ ಅಂದ ಅಪಾಸ ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು, ನೀವು ಬದಲು ಸುಮ್ಮನೆ ಜನ್ಮಾದೇಶ ಶಾಸ್ತ್ರಿತ್ವಾ ಅಲ್ಲ, ಅದಲ್ಲ. ನಮ್ಮ ದಿನನಿತ್ಯಕ್ಕೆ ಅನುಸಂಧಾನಕ್ಕೆ ಬರಬೇಕಾದ್ದು ನನ್ನಲ್ಲಿ ನಿಂತ್ಕೊಂಡು ಅನುಭವಿಸ್ತಾ ಇದ್ದಾನೆ, ವಿಷಯ ಭೋಗ ವಸ್ತುಗಳಿಂದ ಕೊಡ್ತಾ ಇದ್ದಾನೆ. ಆದ್ದರಿಂದ ಈ ರೀತಿ ಮಾಡ್ತಕ್ಕಂಥ ಇದೇನೇ ನಿಜವಾದ ಬ್ರಹ್ಮ ಜಿಜ್ಞಾಸ. ಆ ರೀತಿ ನೀವು ಮಾಡಬೇಕು. ಇದು ಹರಿಕಥಾಮರಸಾರ ಸಂದೇಶ. ಪ್ರಶ್ನೆ ಇದ್ರೆ ಕೇಳಿ. ಕೇಳ್ತಾ ಇದ್ದೀರಾ? ಫಾಲೋ ಮಾಡ್ತಾ ಇದ್ದೀರಾ?
ಹೌದಾ ಸರ್, ಕೇಳಿಸ್ತಾ ಇದೆ.
ಇಷ್ಟು ಅದರ ಒಟ್ಟು ಇಂಟ್ರೊಡಕ್ಷನ್. ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ. ಸಂಶಯ ಇದ್ದಿದ್ದು ಅಥವಾ ಇನ್ನೇನಾದ್ರೂ ಹೆಚ್ಚಿನ ವಿಷಯ ಬೇಕಿದ್ರೆ ನೀವು ಹರಿಕಥಾನುಸಾರ ದಿನ ಪಾರಾಯಣ ಮಾಡ್ತಾ ಇದ್ರಿ, ಆದ್ರಿಂದ ಅದರಲ್ಲಿ ನಿಮ್ಮ ಸಂಶಯ ಬಂದಿರ್ತಕ್ಕಂಥದ್ದು ಹೆಚ್ಚಿನ ಕ್ಲಾರಿಫಿಕೇಶನ್ ಬೇಕಿದ್ರೆ ಕೇಳಿದ್ರೆ ಹೇಳ್ತೀನಿ.
ನಮಸ್ಕಾರ ದಾಸರೇ, ಇದು ಸುಧೀರ್ ಅಂತ. ಅದೇ ನಿಮ್ದು ಏಕಾದಶಿ ಬಗ್ಗೆ ಎಲ್ಲ ಬಹಳ ಹೇಳ್ತಾರಲ್ಲ, ಸೊ ಒಂದ್ ಕಡೆ ಹೇಳ್ತಾರೆ ಸದಾಚಾರ ಸ್ಮೃತಿಯಲ್ಲಿ ಏಕಾದಶಿ ಹಿಂಗ್ ಮಾಡ್ಬೇಕು, ಕೃಷ್ಣಾಮತ ಮಹಾರಾಣದಲ್ಲಿ ತುಂಬಾ ಆಚಾರ್ಯರು ಎಷ್ಟೊಂದು ಬರ್ತಿದ್ದಾರೆ ಏಕಾದಶಿ ನಿರ್ಣಯ ಈ ತರ ಮಾಡಿದ್ರೆ
ಹಿಂಗಾಗುತ್ತೆ ಹೇಳ್ತೇನೆ. ಏಕಾದಶಿ ಉಪವಾಸ ಎಲ್ಲಾರ್ಗು ಫಲ ಕೊಡಲ್ಲ. ಯಾರಿಗೆ ಯಾರಿಗೆ ಫಲ ಕೊಡ್ತದೆ ಬರೀ ಅದಕ್ಕೆ ಕಾಂತ ಪುರಾಣದ ಒಂದ್ ಕಡೆ ಹೇಳಿದ್ದಾರೆ, ಉಪಾವೃತ್ತಿಸ್ತು ಪಾಪ್ಯೇಭ್ಯೋ ಎಷ್ಟು ವಾಸೋ ಗುಣೈಸ್ಸಹ ಉಪವಾಸ ಇತಿ ಜ್ಞೇಯೋ ನ ಶರೀರ ಶೋಷಣ ಅಂದ್ರೆ. ಯಾರಿಗೆ ಉಪವಾಸ ಏಕಾದಶಿ ದಿವಸ ಉಪವಾಸ ಮಾಡಿದ ಫಲ ಏನು ಕೃಷ್ಣಾಮಸಮಾದ ಹೇಳ್ತಾರೆ, ಆ ಫಲ ಯಾರಿಗೆ ಬರ್ತದೆ? ಬರೇ ಉಪವಾಸ ಇದ್ದವರಿಗೆಲ್ಲ ಬರಲ್ಲ ಅನ್ಬಿಟ್ಟು. ಮತ್ತೆ ಯಾರಿಗೆ ಬರ್ತದೆ? ಹತ್ತು ದಿವಸ ಉಪಾವೃತ್ತಿಸ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣೇಶ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ಹನ್ನೊಂದನೇ ದಿವಸ ಉಪವಾಸ ಮಾಡುವಂತೆ ಇನ್ನೊಂದು ಮಾಡುವಂತ ಯಾಕೆ ಹೇಳ್ಬಾರ್ದಾಗಿತ್ತು, ಏಕಾದಶಿನೂ ಮಾಡುವಂತ ಹೇಳ್ಬೋದಾಗಿತ್ತು, ಅಥವಾ ಹುಣ್ಣಿಮ ಅಮಾವಾಸ್ಯೆ ಮಾಡುವಂತ ಹೇಳ್ಬೋದಾಗಿತ್ತು, ಹನ್ನೊಂದನೇ ದಿವಸ ಉಪವಾಸ ಮಾಡುವಂತ ಹೇಳುದು. ಕಾರಣ ಏನು ಹನ್ನೊಂದನೇ ದಿವಸಕ್ಕೆ ಇಷ್ಟಾರ್ಥದ್ದು? ಹತ್ತು ದಿವಸ ಹತ್ತು ಇಂದ್ರಿಯಗಳಲ್ಲೂ ನೀನು ಇದ್ದೀ ಅಂತ ತಿಳ್ಕೊಂಡು ಇಂದ್ರಿಯನ್ನ ಸಮರ್ಪಣ ನಿನ್ನ ಪೂಜೆ ಮಾಡಿದ್ದೇನೆ ಸ್ವಾಮಿ. ಹತ್ತು ಇಂದ್ರಿಯಗಳಲ್ಲಿ ನಾವು ನೋಡ್ತಕ್ಕಂತಹ ಕಣ್ಣಿಂದ ನೋಡ್ತಕ್ಕಂತಹ ರೂಪ ನಿನ್ನ ಪೂಜಾ, ಕಿವಿಯಿಂದ ಕೇಳ್ತಕ್ಕಂತಹ ಶಬ್ದ ನಿನ್ನ ಪೂಜಾ, ನಾಲಿಗಿಂದ ರಸಾಸ್ವಾಗ ಎಲ್ಲ ಈ ರೀತಿಯ ಹತ್ತು ಇಂದ್ರಿಯಗಳಿಂದ ನಾವು ಅನುಭವಿಸ್ತಾ ಅದು ನಾನು ಅನುಭವಿಸ್ತಾ ಇದ್ದೀನಿ ಅಂತ ತಿಳಿದುಕೊಳ್ಳದೇನೆ ಅಂತರ್ಯಾಮ್ಯ ನಿನ್ನ ಪೂಜಾ ಅಂತ ಸಮರ್ಪಣೆ ಮಾಡಿದ್ದೇನೆ. ಈ ದಿವಸ ಹನ್ನೊಂದನೇ ದಿವಸ ಏಕಾಚೇಂದ್ರಿಯ ಮನಸ್ಸು, ಹತ್ತು ಇಂದ್ರಿಯಗಳಿಗೆ ಉಪರಮ, ಹತ್ತು ಇಂದ್ರಿಯಗಳಿಂದ ಅನುಭವಿಸೋದು ಬಿಟ್ಟು ಮನಸ್ಸಿನಿಂದ ನಿಂಗೆ ಹತ್ತಿ ಉಪವಾಸ. ಉಪ ಅಂದ್ರೆ ಹತ್ತಿರ ಹತ್ತಿರ. ಇದುವರೆಗೂ ಉಪವಾಸ ಇಂದ್ರಿಯಗಳಲ್ಲಿ ನೀನಿದ್ದಿ ಅಂತ ತಿಳ್ಕೊಂಡು ಋಷಿಕೇಶ ನಾಮಕರಾಗಿ ಇದ್ದಿ ಅದರಿಂದ ಅನುಭವಿಸ್ತಾ ಇದ್ದಿ, ಇದೆಲ್ಲ ನಿನ್ನ ಪೂಜಾ ಅಂತ ಸಮರ್ಪಣೆ ಮಾಡಿದ್ದೇನೆ. ಈ ದಿವಸ ಹತ್ತು ಇಂದ್ರಿಯಗಳಿಗೂ ಉಪರಮ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಗೆ ಅದು ಆದರೆ ಮನಸ್ಸಿನಿಂದ ಹತ್ತಿರ ನಿನ್ನನ್ನು ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇದ್ದೀನಿ. ಏಕಾಚೇಂದ್ರಿಯ ಈ ರೀತಿ ಹತ್ತು ದಿವಸ ಸಮರ್ಪಣೆ ಮಾಡಿದವನಿಗೆ ಏಕಾದಶಿ ದಿವಸ ನಿರಾಹಾರ ಮಾಡಿದ್ರೆ ಫಲ ಬರ್ತೇನೆ. ಸುಮ್ಮನೆ ಹತ್ತು ದಿವಸ ಸ್ವೇಚ್ಛೆಯಾಗಿ ವಿಹಾರ ಮಾಡಿ ನನ್ನ ಇಂದ್ರಿಯಗಳು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಜ್ಞಾನದಿಂದ ಭಗವಂತ ತಾನು ತಗುತ್ತಾ ಇದ್ದಾನೆ ಎನ್ನುವ ಜ್ಞಾನವಿಲ್ಲದೇನೆ ನಾನೇ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಹನ್ನೊಂದನೇ ದಿವಸ ಬರೇ ಉಪವಾಸ ಬಿದ್ದರೆ ಅವ್ರಿಗೆ ಫಲ ಬರಲ್ಲ. ಏಕಾದಶಿ ಫಲ ಏನು ಹೇಳ್ತಾ ಅದು ಬರಲ್ಲ ಅವರಿಗೆ. ಈ ರೀತಿ ಮಾಡಿದಾಗ ಅವರಿಗೆ ಏಕಾದಶಿ ಒಂದೇ ಏಕಾದಶಿ ಫಲ ಸಾಕು, ಬೇಕಾದ ಮೋಕ್ಷ ಕಾರಣ ಆಗ್ತದೆ. ಹತ್ತು ದಿವಸ ಸ್ವೇಚ್ಛಾಚಾರಿಗಳಾಗಿ ನನ್ನ ಇಂದ್ರಿಯ ನಾನು ಅನುಭವಿಸ್ತೀನಿ ಅಂತಕ್ಕಂತಹ ಭಾವನೆಯಿಂದ ಅಲ್ಲಿರ್ತಕ್ಕಂತಹ ಋಷಿಕೇಶ ನಾಮಕನಾದ ಪರಮಾತ್ಮನ ಮರ್ತು ಬಿಟ್ಟು ನಾನು ಅನುಭವಿಸ್ತೀನಿ ಅಂತಂದು ಏಕಾದಶಿ ಬರೇ ನಿರಾಹಾರ ಮಾಡಿಬಿಟ್ರೆ ಅದು ಪ್ರಯೋಜನ ಇಲ್ಲ ಅಂದ್ರೆ ಉಪವಾಸ. ಉಪ ಅಂದ್ರೆ ಹತ್ತಿರ, ಪ್ರತಿಯೊಂದು ಇಂದ್ರಿಯಗಳಲ್ಲಿ ನೀನಿದ್ದ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣನೇಮಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪದೇವತೆ ಕಾಟಗೋಪನಿಷತ್ತು ಗೀತೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಇದ್ದಾನೆ ನಿಜವಾಗ್ಲೂ ಅವನು ತಗೋತಾ ಇದ್ದಾನೆ, ಅವನು ತಗೋತಾ ಇದ್ದಾನೆ ಎನ್ನುವ ಜ್ಞಾನವಿಲ್ಲದೇನೆ. ನನ್ನ ಇಂದ್ರಿಯು ನಾನು ಅನುಭವಿಸ್ತಾ ಇದ್ದಂತ ಸ್ವೇಚ್ಛಾಗಿ ವಿಹಾರ ಮಾಡಿ ಹನ್ನೊಂದನೇ ದಿವಸ ನಿರಾಹಾರ ಮಾಡಿ ಪರಮಾತ್ಮ ಸ್ವೀಕಾರ ಮಾಡಲ್ಲ. ಇದು ಏಕಾದ ಅದಕ್ಕೆ ಹನ್ನೊಂದನೇ ದಿವಸನೇ ಮಾಡ್ರಿ ಅಂತ ಹೇಳಿದ್ರು. ಯಾಕೆ ದ್ವಾಸ್ಯ ಮಾಡುವಾಯ್ತು, ಹುಣ್ಣು ಮಾಡು ಅಂತ ಹೇಳ್ಬೋದಾಯ್ತು, ಅಮಾವಾಸ್ಯೆ ಮಾಡು, ಹನ್ನೊಂದನೇ ದಿವಸನೇ ಯಾಕೆ ಹೇಳಿದ್ರು? ಈ ಉದ್ದೇಶ ಉಪಾವೃತ್ತಿತ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣೇಶ ಅಂದ್ರೆ ಇಂದ್ರಿಯಗಳಿಂದ ನಾವು ಅನುಭವಿಸ್ತಾ ಇದ್ರು, ಅದರ ಸಂಬಂಧವಾಗದಂತೆ ಅದರಿಂದ ನಮ್ಮ ಪಾಪ ಲೇಪವಾಗದಂತೆ ನಾವು ಗುಣೇಶ ಅದು ಉಪವಾಸ. ಯಾಕೆ ನೀನು ಅದನ್ನೇ ಕನಕದಾಸಂದು ಕವಿ ನೋಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಲ್ಲಿ ಕೇಳುವ ಕಥೆ ನಿನ್ನದು, ನವಮೋಹನಾಂಗಿಯರ ರೂಪಾವ ಕಣ್ಣಿಂದ ಎದೆಯು ಕಡೆ ನೋಡುವ ನೋಟ ನಿನ್ನದು, ಒಳಗಿಂತ ನೋಡುವ ನೀನ್ ಸ್ವಂತ ನಾನಲ್ಲ ಕೃಷ್ಣ ನೀನು ಪ್ರೀತ. ಚದುರ್ವಸದನ್ನಕ್ಕೆ ನವಿದಾಡುವ ಜಿಕ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದು, ನಾಲಿಗಿಂದ ರುಚಿ ಬಂತು ಆ ರುಚಿ ಅನುಭವಿಸ್ತು ನೀನು. ಪ್ರತಿಯೊಂದರಿಂದ ಅನುಭವಿಸುವಾಗ ಸ್ವಾಮಿ ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ನೀ ತಗೋತಾದ ಅಂದ್ರೆ ವಿಜಯದಾಸ ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ. ನಾವು ಕೈ ಎತ್ತಿ ಕೊಡಬೇಕಾಗಿಲ್ಲ, ತಾನು ತಗೋತಾನೆ ಇಂದ್ರಿಯಗಳ ಮೂಲಕವಾಗಿ ಸ್ವೇಚ್ಛ ನಮ್ಮ ಕರ್ಮಾನುಸಾರ ತಗೋತಾನೆ, ಅದೆಲ್ಲ ನಿನ್ನ ಪೂಜಾ ಅಂದ್ರೆ ಭಗವಂತ ಪ್ರೀತ. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರು ಉಪದೇಶ ಮಾಡ್ತಾ ಇದ್ದಾರೆ, ಧರ್ಮಾರ್ಥ ಕಾಮ ಮೋಕ್ಷಾಂ ನಾಣ್ಯೋಪಾಯಸ್ತು ವಿದ್ಯತೆ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಹೊಂದಕ್ಕೆ ಬೇರೆ ಉಪಾಯವೇ ಇಲ್ಲ. ಏನು ಏನು ಜನಗಳನ್ನ ಪ್ಲೀಸ್ ಮಾಡಲಿಕ್ಕೆ ಹಾಗಿಲ್ಲ. ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾತ್ಯನೇ ಧೃತಿ ಅಂದ್ಬಿಟ್ಟು ಬ್ರಹ್ಮದೇವರ ಮಾತು. ಸತ್ಯವನ್ನು ಹೇಳ್ತಾ ಇದ್ದೀನಿ ನಾನು, ಋಷಿಕಾಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲಿ ವ್ಯಾಪ್ತವಾಗಿರ್ತಕ್ಕಂತಹ ಭಗವದ್ರತಿಗೆ ಋಷಿಕೇಶ ಅಂತ ತಿಳ್ಕೊಂಡು ಹೆಸರು. ಅಂತಹ ಸಕಲ ಇಂದ್ರಿಯಗಳನ್ನು ಅನುಭವಿಸುವಾಗ ಅಲ್ಲಿ ಋಷಿಕೇಶ ನಾಮಕನಾದ ಪರಮಾತ್ಮ ನೀನಿದ್ದಿ ಸ್ವಾಮಿ ಪ್ರೀತನಾಗು, ಇದು ಅಂಬೋದು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ. ಅದೇ ಜಗನ್ನಾಥದಾಸ ಚತುರವಿಧ ಪುರುಷಾರ್ಥ ಏಕ ಅನುವಾದ, ಚತುರವಿಧ ಪುರುಷಾರ್ಥ ಪಡೆಯವರೇ ಚತುರರಸ ಲೋಕದ ಮಧ್ಯದಲ್ಲಿ ಇತರ ಉಪಾಯಗಳಿಲ್ಲ ನೋಡೋದು ಸಕಲ ಶಾಸ್ತ್ರದಲ್ಲಿ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತ್ತತೆನಿಸ ರಾಜಿಸುವ ಲಕ್ಷ್ಮೀಪತಿಯ ಸರ್ವ ಸಮರ್ಪಣೆಗೆ ಮಹಾಪೂಜೆ ಅದು ತೇಜ ಅನುವಾದ ರೂಪ ಹೇಳ್ಬಿಟ್ಟು ಜಗನ್ನಾಥದಾಸ. ಒಂದಾಗಿ ಏಕಾದಶಿ ಮರೆಯಸುಮ ನಿರಾಹಾರ ಮಾಡಿದ್ರೆ ಅದರಲ್ಲಿ ಹೇಳ್ತಕ್ಕಂತಹ ಫಲ ಬರಲ್ಲ. ಸರಿ ಶೋಷಣೆ ಆಯ್ತೆ ಹೊತ್ತು ನೀನು ಹತ್ತು ದಿವಸ ಈ ರೀತಿ ಇರಬೇಕು, ಹತ್ತು ದಿವಸ ಹತ್ತು ಇಂದ್ರಿಯಗಳಲ್ಲಿರುವ ಭಗವಂತನ ಪ್ರೀತಿ ಪಡಿಸಿರಬೇಕು, ಇಂದ್ರಿಯ ನಿಗ್ರಹ ಮಾಡು ಅಂತ ಹೇಳಿಲ್ಲ. ಆ ಇಂದ್ರಿಯದಲ್ಲಿ ಇದ್ದೀ ನನ್ನ ಕರ್ಮಾನುಸಾರವಾಗಿ ತಗೋತಾ ಇದ್ದೀವಿ ಸ್ವಾಮಿ, ಇದೆಲ್ಲ ನಿನ್ನ ಪೂಜಾ ಕೃಷ್ಣ ನೀನು ಪ್ರೀತನಾಗು, ನೀನು ಪ್ರೀತನಾಗು. ಅಂತ ಸಮರ್ಪಣೆ ಮಾಡಿರ್ತಕ್ಕಂಥವನಿಗೆ ಈ ದಿವಸ 15 ದಿವಸ 10 ಇಂದ್ರಿಯಗಳಿಗೆ ಉಪರಮ, ಕಂಪ್ಲೀಟ್ ರಿಲೀಜನ್, ಮನಸ್ಸಿನಿಂದ ಏಕಾದಶೇಂದ್ರಿಯ ಮನಸ್ಸು, ಮನಸ್ಸಿನಿಂದ ನಿಂಗೆ ಹತ್ತಿರವಾಗಿದೆ ಅಂದ್ರೆ ಪರಸ್ನೇ ಚಿಂತನೆ. ಇದು ಏಕಾದಶಿ ಬಗ್ಗೆ ಇರ್ತಕ್ಕಂಥದ್ದು. ಬರೇ ಸುಮ್ಮನೆ ನಮಗೆ ಉಪವಾಸ ಮಾಡಿದ್ರೆ ನಿಮ್ಗೆ ಫಲ ಬಂದಂತೆ ಮೋಕ್ಷ ಆಗ್ತಂತೆ ಅದು ಸುಳ್ಳು. ಇದು ಸ್ಕಾಂದ ವೇದವ್ಯಾಸ್ತಿಯಾಗಿ ಮಾತು. ಉಪ ಅಂದ್ರೆ ಹತ್ತಿರ, ಉಪವಾಸ ಹತ್ತಿರ ಅಲ್ಲಿಟ್ಕೊಂಡು ತಾನು ಸ್ವೀಕಾರ ಮಾಡ್ತಾ ಇದ್ದೇನೆ, ನಾವು ಕೈ ಎತ್ತಿ ಕೊಡಬೇಕಾಗಿಲ್ಲ ತಾನಾಗಿ. ಅದೇ ಜಗನ್ನಾಥದಾಸರು ಅರಿಯದಿದ್ದರು ಎಮ್ಮಡಿ ಹೇಳಿ, ಜಗನ್ನಾಥದಾಸರು ಅರಿಯದಿದ್ದರು ಎಮ್ಮಳಿದ್ದು ಅನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗಟ್ಟಿಸಲು ಚಿತ್ರಗವಿತ್ತು ಸಂತೈಪು ಮೋಕ್ಷ ಅಂತ ಹೇಳ್ಬಿಟ್ಟು. ಸರಿತು ಕಾಲ ಪ್ರವಾಹಗಳು ಕಂಡರಿಯೂ ಸರಿ ಕಾಣದಿರೆ ಪರಿವವು ಮರಳಿ ಮಧ್ಯನ ಪಾನ ಗೈದ ಪರಿಂದ ಸುಖಂ. ವಿತೌಟ್ ನೋಟೀಸ್ ಭಗವಂತ ತಗೊತಾನೆ ಇದ್ದೇನೆ. ಎಮ್ಮಳಿದ್ದ ಅನವರತ ವಿಷಯಗಳುಂಬ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿದ್ದು ಅನವರ್ತ ಒಂದು ಕ್ಷಣ ಪುರುಷತ್ತಿಲ್ಲದೆ ಎಲ್ಲ ವಿಷಯಗಳನ್ನು ಅನುಭವಿಸ್ತಾರೆ. ನಮಗಿದೇ ಗೊತ್ತಿದ್ದಿಲ್ಲ, ನಾವೇ ಅನುಭವಿಸ್ತೀವಿ ಅಂತಕೊಂಡಿದ್ವಿ. ಜ್ಞಾನೋತ್ತರದ ಅಪರೋಕ್ಷ ಜ್ಞಾನ ಅಲ್ಲ, ನಮಗೆ ಗೊತ್ತಿದ್ದಿಲ್ಲ, ನಾವೇ ಅನುಭವಿಸ್ತೀವಿ. ಈಗ ಒಳಗೆ ಅಂತರ್ಯಾಮದ ಪರಮಾತ್ಮ ತಗೊತಾನೆ ಯೋಚಿಸ್ತಾ ಇತ್ತು, ಕೃಷ್ಣ ನೀನು ಪ್ರೀತ ಅಂದ್ರೆ ನೀನು ಮೋಕ್ಷ ಅಂದ್ಬಿಟ್ಟು. ಅರಿಯದಿದ್ದರು ಎಮ್ಮಳಿದ್ದು ಅನವರತ ವಿಷಯಗಳುಂಬ. ಜ್ಞಾನೋತ್ತರದಿಂದ ಅಪರೋಕ್ಷ ಜ್ಞಾನ ಅಲ್ಲ, ನಾವು ಗೊತ್ತಿದ್ದಿಲ್ಲ, ನಾನೇ ಅನುಭವಿಸ್ತೀನಿ ಅಂತ ತಿಳ್ಕೊಂಡಿದ್ದು. ಇವತ್ತು ಗೊತ್ತಾಯ್ತು, ಕೃಷ್ಣ ನೀನು ಪ್ರೀತನ್ ತನಗತ್ತಿಸಲು ಕಿತ್ತುಕೊಂಡು ಮೋಕ್ಷ ಸುಖ ಕಿತ್ತು ಸಂತೈತ. ಅದಕ್ಕೆ ಉದಾಹರಣೆ ಕೊಟ್ಟರು, ಇನ್ನು ಉಪಯೋಗಿಸ್ಕೊಂಡು ನಿನಿ ಬಿಟ್ಟಿದ್ರು. ಯಾಕೆ ಸರಿತು ಕಾದ ಪ್ರವಾಹಗಳು ಕಂಡರಿಯೋ ಸರಿ ಕಾಣದರಿಯೋ ನದಿ ಹರಿತಾ ಇದೆ, ನೀವು ಬರ್ರಿ ಸ್ನಾನ ಮಾಡ್ರಿ ನೀರು ಕುಡ್ರಿ ಅಂತ ಕೇಳ್ತೇನೆ. ನದಿ ಹರಿತಾ ಇರುವಾಗ ನಾವು ಹೋಗಿ ಸ್ನಾನ ಪಾನ ಆಗಿರೋ ಅದು ನಮಗೆ ಬೆಂಗಿತ್ತು. ನಾವು ಹೋಗದಾದ್ರೆ ಇಲ್ಲ, ಆ ನದಿ ಹರಿಯೋದೇನು ಬಿಡಲ್ಲ, ತನ್ನಟ್ಟಿ ತಾನು ಹರಿತಾನೆ. ಹರಿಯೋವಾಗ ಅದನ್ನು ಹೇಗೆ ಯುಟಿಲೈಸ್ ಮಾಡ್ತೀರಿ, ಹಾಗೆ ನಿನ್ನ ಕರ್ಮಾನುಸಾರವಾಗಿ ಶಬ್ದ ಸ್ಪರ್ಶ ರೂಪ ಸಗಂಧ ಅದು ಪರಮಾತ್ಮ ಕೊಡ್ತಾನೆ ಇರ್ತಾನೆ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿರ್ತೀವಿ, ಕಾಮನ ಕರ್ಮ, ಆ ಫಲ ರೂಪವಾಗಿ ನಮ್ಮ ವಿಶ್ವ ಸುಖವನ್ನು ಕೊಡ್ತಿರ್ತಾರೆ. ವಿಶ್ವ ಸುಖ ಕೊಡೋವಾಗ ಅದಾಗಿ ಕೊಡೋವಾಗ ಈ ರೀತಿ ಚಿಂತನೆಗಳನ್ನು ಮೋಕ್ಷಕ್ಕೆ ಹೋಗುವುದು ಇದ್ರು ಹರಿಕಥಾಮನುಸಾರ ಸಂದೇಶ. ಅದಕ್ಕೆ ಸ್ಪಷ್ಟ ಅರಿಯದಿದ್ದರು ವಿತೌಟ್ ಅವರ್ ನೋಟಿಸ್ ಎಮ್ಮಳಿದ್ದು ನಮ್ಮಲ್ಲಿದ್ದು ಅನವರತ ವಿಷಯಗಳುಂಬ. ಅನಾದ್ಯನಂತ ಕಾಲದಿಂದ ವಿಶ್ವ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಾವು ಒಂದು ಈಗ ನಮಗೆ ಗೊತ್ತಾಯ್ತು ಹರಿಕಥಾಮರ ಸಾರ್ ನೋಡಿದ ಮೇಲೆ ಸ್ವಾಮಿ ಕೃಷ್ಣ ಹೇಗುತ್ತೋ ಅದನ್ನೇ ಅಂದ ವಿಜಯದಾಸ ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ. ನೀನೇ ಕೈ ಎತ್ಕೊಡ್ಬೇಕಾಗಿಲ್ಲ, ತಾನಾಗಿ ಅವನು ತಗೋತಾ ಇದ್ದಾನೆ. ತಗೊಳ್ಳುವ ಕೃಷ್ಣ ಪ್ರೀತನಾದ್ದು ಕೃಷ್ಣ ಪ್ರೀತ ಮುಗುದ ಸಮರ್ಪಣೆ ಮಾಡ್ತೀನಿ ಅಂತಲ್ಲಿ, ನಾನು ನಿಂಗೆ ಸಮರ್ಪಣೆ ಮಾಡ್ತೀನಿ ಅಂತಲ್ಲ, ಹೇಗೂ ತಗೋತಾ ಇದ್ದೀ ಕೃಷ್ಣ ನೀನು ಪ್ರೀತನ. ಇದು ಇದೇ ಏಕಾದಶಿ ಇಂಟರ್ಪ್ರಿಟೇಷನ್. ಇದೆಲ್ಲ ಹೇಳಿದ್ರೆ ಬರೀ ಸುಮ್ಮನೆ ಉಪವಾಸ ಮಾಡಿ ಮೋಕ್ಷ ಆಗ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳು ಇದ್ರ ಮೇಲೆ.
ಸುಖ ಆಗ್ಲಿ ಮತ್ತೆ ದುಃಖ ಆಗ್ಲಿ ಎರಡು ನೀನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀಯ ಅಂತ ಅನ್ಕೋಬೇಕಾ ದೇವರು?
ಎಕ್ಸ್ಪೀರಿಯನ್ಸ್ ಆತಗಲ್ಲ, ಆತಗೆ ಈ ಪ್ರಾಕೃತವಾದ ಸುಖ ದುಃಖ ಆದ್ರೂ ಅನುಭವ ಇಲ್ಲೇ ಇಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂದ್ರೆ ಜಗನ್ನಾಥದಾಸನು. ಸುಖವೇ ಬರಲಿ ದುಃಖವೇ ಬರಲಿ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಇಷ್ಟಿ ಸ್ವಾರ್ಮೇ ಗುಡ್. ಆದದ್ದೆಲ್ಲ ಒಳಿಕೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ರೋಗ ಬಂತು ಅಂತ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹತ್ರ ಹೋದ್ರೆ ಇದಪ್ಪ ರೋಗ ಪ್ರಬಲ ಆಗಿದೆ, ಇದಕ್ಕೆ ಆ ಮೇಜರ್ ಆಪರೇಷನ್ ಮಾಡಬೇಕು ಅಂದ್ರೆ ಅಂದ್ರೆ ಅಲ್ಲ ಡಾಕ್ಟ್ರೆ ನನ್ನ ಮೇಲೆ ಎಷ್ಟು ನೀವು ಹತ್ತ ಇಟ್ಕೊಂಡಿದ್ರಿ, ಆಪರೇಷನ್ ಮಾಡ್ತೀವಿ ಅಂತಂತಾರಲ್ಲ ಅಂತಂದ್ರೆ ಹೌದಪ್ಪ ನಿಮ್ ರೋಗ ಅಂತದ್ದು ಅಂತೀವಿ. ಆಗ ನಾವು ಆಪರೇಷನ್ ಮಾಡಿಸ್ಕೊತೀವ ಇಲ್ಲೋ ಆಪರೇಷನ್ ಮಾಡಿಸ್ಕೊಂಡು ಆತೇನು ಬೈತೀವ ದುಡ್ಡು ಕೊಡ್ತೀವಿ ಥ್ಯಾಂಕ್ಸ್ ಹೇಳ್ತೀವಿ ಆಮೇಲೆ. ಯಾಕೆ ನನ್ನ ಒಳ್ಳೆ ದುಃಖ ತತ್ಕಾಲಕ್ಕೆ ದುಃಖ ಆದರೂ ಅದು ನನ್ನ ಒಳ್ಳೇದಕ್ಕೆ. ಆಗ ಭಗವಂತ ದಂಡೋಪಿ ಭಗವಚ್ಚೀರ್ಣ ಮಮ ಏಷ ಭಾಗವತ ವಾಕ್ಯ ದಂಡೋಪಿ ಭಗವಚ್ಚೀರ್ಣ ಮಮ ಏಷ ಅನುಗ್ರಹ ಸ್ಫುಟಂ. ಪರಮಾತ್ಮದಿಂದ ಕೊಡಲ್ಪಟ್ಟ ಶಿಕ್ಷೆಯು ನನಗೆ ಅನುಗ್ರಹ ರೂಪವಾಯಿತು. ಅದನ್ನೇ ಪುರಂದಾಸು ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೆ ಆಯಿತು. ಅದಕ್ಕೆ ಒಂದು ಕಥೆಯನ್ನು ಹೇಳಿದ ವಿಷ್ಣು ರಹಸ್ಯವಾಗಿ. ಒಬ್ಬ ರಾಜ ಒಂದು ದಿವಸ ಸಭೆಯಲ್ಲಿ ಕೂತಿದ್ದ. ಒಂದು ಒಬ್ಬ ರೈತ ಪ್ರಜೆ ಒಂದು ಒಳ್ಳೆ ಅಪೂರ್ವವಾದ ಮಾವಿನ ಹಣ್ಣು ತಂದುಕೊಟ್ಟ. ತಂದುಕೊಟ್ಟಿಲ್ಲಕ್ಕೆ ರಾಜ ಅಂದ ಸಭೆ ಮುಗಿತು, ಮಂತ್ರಿ ಹೋಗೋಣಪ್ಪ ಹಣ್ಣು ತಿಮ್ಮಣಂತೇನು ಹೋಗಿ ಹೋಗ್ತಿಲ್ಲಕ್ಕೇನೆ. ಆಗ ಚಾಕು ತರಿಸ್ತಾ ನಾನೇ ಹೆಚ್ಚಿಕೊಡ್ತೀನಿ ಇಂದ ರಾಜ. ಇಲ್ಲ ನಿಮ್ಗೆ ಹೆಚ್ಚು ಅನುಭವ ಇಲ್ಲ, ನಾನು ಹೆಚ್ಚಿಕೊಡ್ತೀನಿ ಇಂದ ಮಂತ್ರಿ. ಏ ಇಲ್ಲ ಇಲ್ಲ ನಾನೇ ಹೆಚ್ಚಿನಿ ಅಂದ. ಚಾಕು ತರಿಸ್ತಾ ಎಂದು ಹೆಚ್ಚು ಅಭ್ಯಾಸ ಇಲ್ಲ, ಎಲ್ಲೋ ಹೆಚ್ಚುವಾಗ ಒಂದು ಬೆರಳು ಬಿತ್ತು ಬೆರಳು ಒಂದು ಅರ್ಧ ತುಂಡಾಗ್ಬಿಡ್ತು, ಕೆಳಗೆ ಬಿದ್ದುಬಿಡ್ತು ಬೆರಳು. ಅಯ್ಯೋ ಮಂತ್ರಿ ಹೀಗಾಯ್ತು, ಒಳ್ಳೇದಾಯ್ತು ರಾಜ ಅಂದ. ಸ್ವಾತಿ ಸಿಕ್ಕಂತ ನಾನ್ ಕೈ ಕತ್ತರಿಸ್ಕೊಂಡು ನೋವು ತೊಳ್ತಾ ಇದ್ರೆ ಒಳ್ಳೇದಾಯ್ತು ಅಂತಾನೆ, ನನ್ ಮೇಲೆ ಎಷ್ಟು ದ್ವೇಷ ಇಟ್ಕೊಂಡಿ ನೀನು, ಆದ್ದರಿಂದ ನೀನ್ ನನ್ ಮಖ ತೋರಿಸ್ಬಾರ್ದು, ನಿನ್ನ ಮಂತ್ರಿ ಬಂದು ತೆಗೆದು ಹಾಕಿನಿ ಅಂದ್ರೆ ಅದು ಒಳ್ಳೇದಾಯ್ತು ಅಂತ ಹೋಗ್ಬಿಟ್ಟ ರಾಜ ಮಂತ್ರಿ. ಆಮೇಲೆ ಆ ಕೈ ಮಾಯಿತು. ಒಂದ್ ದಿವಸ ಬೇಟೆಗೆ ಅಂತ ಹೋದ, ಬೇಟೆಗೆ ಅಂತ ಹೋದಾಗ ಅಲ್ಲಿ ಮಂತ್ರಿ ಯಾರು ಇದ್ರು, ಇವನೊಂದ್ ಕಡೆ ಆಯ್ತು, ಪರಿವಾರ ಒಂದ್ ಕಡೆಗೆ ಆಯ್ತು. ಅಲ್ಲಿ ಅಡವಿ ಬಿಲ್ಲರು ಒಂದು ನರಬಲ್ಲಿ ಕೊಡ್ಬೇಕು ಅಂತ ಹುಡುಕ್ತಾ ಇದ್ದ ಒಂದು ದೇವಿಗೆ. ಈ ಏಕಾಂಗಿಯಾಗಿ ಸಿಕ್ಬಿಟ್ಟ ರಾಜ. ಕರ್ಕೊಂಡು ಹೋದ್ರು, ಎಣ್ಣೆ ಹಚ್ಚಿ ಹರಿದ್ರು, ಎಲ್ಲ ಮಾಡಿದ್ರು. ದೇವಿ ಇದನ್ನ ನಿಲ್ತು ಬಲಿ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟ. ಆಮೇಲೆ ಕೈ ಮುಗಿಯೋದು, ಕೈ ಮುಗಿಬೇಕಾದ್ರೆ ಬೆರಳು ತುಂಡಾಗಿತ್ತು. ಬಲಿ ಕೊಡ್ಬೇಕಾದ್ರೆ ಪೂರ್ಣಾಂಗ ಇರಬೇಕು, ಊನಾಂಗ ಆಗಬಾರ್ದು. ಹೇ ಇವನು ಊನಾಂಗ, ಅದಕ್ಕೋಸ್ಕರವಾಗಿ ಇವನು ಬಿಟ್ಬಿಡ್ರಿಂದ. ಆಗ ರಾಜಗನಿಸ್ತು ಮಂತ್ರಿ ಅವತ್ತೇನು ಹೇಳಿದ್ದ, ಆದದ್ದೆಲ್ಲ ಉಳಿತಾ ಇತ್ತು, ಬಂದ ಬೆರಳು ತುಂಡಾಗಿ ನೋಯ್ತಾ ಇದ್ರೆ ಒಳ್ಳೇದಾಯ್ತು ಬಿಡ್ರಿ ರಾಜ ಅಂತ ಮಂತ್ರಿ. ನಮಗ್ ಗೊತ್ತಾಗಲ್ಲ ಮುಂದೇನು, ಆದ್ರೆ ದೇವರು ಏನ್ ಮಾಡಿದ್ದು ಒಳ್ಳೇದಕ್ಕೆ ಮಾಡಿರ್ತಾನೆ ಅಂತಕ್ಕಂಥದ್ದು ಒಂದು ಅಕ್ಕೆ. ಆಮೇಲೆ ಮನೆಗೆ ಬಂದ, ಮಂತ್ರಿ ಹೇಳ್ಕೊಳಿಸ್ತ, ಏನಪ್ಪ ಮಂತ್ರಿ ನೀನಂದಿ, ನನ್ನ ಅನುಭವಕ್ಕೆ ಬಂತು, ಮಂತ್ರಿ ಪದವಿ ತೆಗೆದಾಗಲೂ ನಾ ಒಳ್ಳೇದಾಯ್ತು ಅಂದ್ರೆ. ಹೌದು ರಾಜ, ನಾನು ಮಂತ್ರಿ ಆಗಿ ನಾನು ನಿನ್ ಜೊತೆಗೆ ಇರ್ತಿದ್ದೆ, ನೀನ್ ಯಾವಾಗ ಅನರ್ಹ ನಾನು ಬಲಿ ಕೊಡ್ತಿದ್ರು ಅಂದಾಗ, ನಿನಗಿದ್ದ ಚಿಂತೆ ನಮ್ಮ ಅನಿರುದ್ಧಗಿಲ್ಲ ಅನುಗಾಲ ಅನುಗಾಲ. ದೇವರು ಏನು ಕೊಡು, ಸುಖವೇ ಕೊಡ್ಲಿ ದುಃಖವೇ ಕೊಡ್ಲಿ, ಇಟ್ ಈಸ್ ಫಾರ್ ಮೈ ಗುಡ್. ನಾನು ಒಳ್ಳೇದು ಅಂದ್ರೆ ನಮ್ಗೆ ಲಾಂಗ್ ಟರ್ಮ್ ನೋಡಿ ಯೋಚನೆ ಮಾಡ್ಲಿಕ್ಕೆ ಬರಲ್ಲ. ಆ ಕ್ಷಣ ಸುಖ ಕೊಟ್ಟಾಗ ವ್ಯಕ್ತಿಗಳು ಹೋಗ್ತಿ, ದೇವ್ರು ಹೋಗಲಲ್ಲ ಅಲ್ಲಿ. ನಾನ್ ಪುಣ್ಯ ಮಾಡಿದ್ದೆ ಅನುಭವಿಸ್ತೇ ಅಂತ ಹೊತ್ತು ದೇವ್ರು ಕೊಟ್ಟ ಅಂತ ಅಂದಲ್ಲ. ದುಃಖ ಬಂದಾಗ ಇನ್ನೊಬ್ಬರಂತೆ ದೇವ್ರ ಬೈತೀವಿ. ಅದಕ್ಕೋಸ್ಕರವಾಗಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡವಂದ, ನೀ ಸುಖ ಕೊಟ್ಟರೂ ನನಗೆ ಬೇಕಾದವನು, ದುಃಖ ಕೊಟ್ಟರು ನನಗೆ ಬೇಕಾದ. ಯಾಕೆ ನೀನು ಏನು ಮಾಡಿದ್ದು ನನಗೆ ಒಳ್ಳೇದಕ್ಕೆ ಮಾಡ್ತಾ ಇಲ್ಲ. ನನಗೆ ಅಷ್ಟೇ ನಾವು ತಿಳ್ಕೋಬೇಕಾದ್ದೇನು, ಭಗವಂತ ನನಗೆ ಏನು ಮಾಡಿದ್ರು, ನಮ್ಗೆ ಅತಿ ಪ್ರಿಯ ಅಂದ್ರೆ ಭಗವಂತ ಒಬ್ಬರೇ. ಇನ್ಯಾರು ಹೆಂಡತಿ ಅಲ್ಲ, ಮಕ್ಕಳಲ್ಲ, ಯಾರ್ಯಾರಲ್ಲ, ಅವರೆಲ್ಲ ಒಂದು ಪ್ರತಿಫಲಾಪೇಕ್ಷೆಯನ್ನು ನಮ್ಮಲ್ಲಿ ಮಾಡ್ತಿರ್ತೇವೆ. ನಿರ್ನಿಮಿತ್ತವಾಗಿ ನಮ್ಮಿಂದ ಪ್ರತಿಫಲಾಪೇಕ್ಷೆಯಲ್ಲಿ ಉಪಕಾರ ಮಾಡುವವನು ಭಗವಂತ ಒಬ್ಬನೇ. ಅವನು ಅದಕ್ಕಿಂತ ನಿನಗಿದ್ದ ಚಿಂತೆ ನಮ್ಮ ಅನಿರುದ್ಧ ಇಲ್ಲೇ ಅನುಗಾಲ ಅನುಗಾಲ ಸಲಹೋ ಬಿಂಗು ಮಾನವನ ಬಿಡುವೆಚ್ಚ. ಭಾಗವತದಲ್ಲಿ ಇದೇ ಕಥೆ ಬರ್ತಕ್ಕಂಥದ್ದು. ಅದು ಮಣುಕು ಮಣುಕು ನಳಕೋಬರ ಮಣಿಗ್ರೀವನ್ನು ನಾಡ್ದು ಶಾಪ ಕೊಟ್ಬಿಟ್ರು, ನೀವು ಅದನ್ನ ವೃಕ್ಷಗಳಾಗ್ರಿಂದ. ಆಮೇಲೆ ಮತ್ತೆ ಬೇಡ್ಕೊಂಡ ಮೇಲೆ ಮುಂದೆ ಕೃಷ್ಣಾವತಾರ ಆಗ್ತೇ, ಅದು ಕೃಷ್ಣ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತೆ ಅಂತ ವಿಶಾಪವನ್ನು ಕೊಟ್ಟಿದ್ರು ನಾರದ. ಆದ್ರೆ ಶಾಪ ಕೊಟ್ಟು ನಾರದ್ರೆ ಎಲ್ಲೋ ಇದ್ದಾರೆ, ಇವರು ಮರಗಳಾಗಿ ಬಿಟ್ಟಿದ್ದಾರೆ, ಇವರಿಗೆ ಜ್ಞಾನವಿಲ್ಲ. ಭಗವಂತ ಜ್ಞಾಪಿಸ್ಕೊಂಡಿದ್ದಂಗೆ, ಓಹೋ ಇವತ್ತು ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ತನ್ನ ಮನೆಯವರು ತಾನು ಎಂದದ್ದು ಚುಂಕನ ಮಾಡಿದ್ದಿಲ್ಲ. ಕೃಷ್ಣ ಇನ್ನೊಬ್ಬ ಗೋಪಿಕಾಸ್ತ್ರೀಯರ ಮನೆ ಚುಂಕನ ಮಾಡ್ತೀರನ್ನು ತಮ್ಮನೆ ಮಾಡಿದ್ದಿಲ್ಲ. ಅವತ್ತು ತನ್ನ ಮನೆಯವರು ಮಾಡಿ ತಾಯಿಯನ್ನ ಒರಳು ಕಚ್ಚಿಕೊಂಡು ಆ ಒರಳಕೊಂಡು ಹೋಗಿ ಮರವಿ ಕೆಲವು ಉದ್ಧಾರ ಮಾಡಿದ್ದನು. ಅಂದಾಗ ಭಗವಂತ ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ. ಅದಕ್ಕೆ ಅಂದ್ರೆ ಜಗನ್ನಾಥದಾಸರು, ನಿನಗಿದ್ದ ಚಿಂತೆ ನಮ್ಮ ಅನಿರುದ್ಧ ಇಲ್ಲ ಅನುಗಾಲ ಅನುಗಾಲ ಸಲಹು ಬಿನುಗ ಮಾ. ಈಗ ಆ ಮನೆ ಒಂದು ಪೇಪರ್ ಬಂದದಿಲ್ಲಿ ನಡೆದಿರೋದಿಲ್ಲಿ, ಎಲ್ರಿಗೂ ಆಶ್ಚರ್ಯ ಆಗ್ತದೆ. ನಾನು ಕೇಳ್ದಂಗೆ ಆಶ್ಚರ್ಯ ಆಯ್ತು. ಒಬ್ಬ ತುಂಬ ಗರ್ಭಿಣಿ ಊರು ರೈಲ್ನಾಗ ಹೋಗ್ತಾ ಇದ್ದಾಳೆ, ಮೈದಿನ ಜೊತೆಗೆ ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಟಾಯ್ಲೆಟ್ಗೆ ಹೋಗ, ನಡೆದಿರೋದಿದೆ ಮೊನ್ನೆ ಟಾಯ್ಲೆಟ್ಗೆ ಹೋಗ್ಯಾಳೆ, ಟಾಯ್ಲೆಟ್ನ ಅವಳು ಚಿರುಕ ಹಾಕ್ಕೊಂಡಾಳೆ, ಅದೇನಾಗ್ತದೆ ಡೆಲಿವರಿ ಆಗೋಗ್ಬಿಡ್ತು. ಡೆಲಿವರಿ ಆಗೋಗ್ಬಿಟ್ರೆ ಆ ಟಾಯ್ಲೆಟ್ಟಿಂದು ದೊಡ್ಡದಿರ್ತಾರೆ, ಅದರೊಳಗೆ ಕೆಳಗೆ ಬಿದ್ದ್ಬಿಡ್ತು ಕೂಸು. ಸಣ್ಣದಿತ್ತಾದ್ರೆ ಭಾಳ ದೊಡ್ಡದಿರಲ್ಲ, ಕೆಳಗೆ ಬಿದ್ದ್ಬಿಡ್ತು ಕೂಸು. ಕೆಳಗೆ ಬಿದ್ದು ಏನಾಗೋಗ್ಬಿಡ್ತು, ರೈಲು ಅದನ್ನೇ ಮಧ್ಯೆ ಜಾಗ ಬಿತ್ತು, ಆ ಕಡೆ ಈ ಕಡೆ ಹೋಗ್ಬಿಟ್ಟು ರೈಲು, ಕೂಸು ಏನೂ ಆಗಿಲ್ಲ. ಆಮೇಲೆ ಅನ್ಕಾನ್ಷಿಯಸ್ ಆಗ್ಬಿಟ್ಟು, ಸ್ವಲ್ಪ ದೂರ ಹೋದ್ಮೇಲೆ ಎಚ್ಚರಿಕೆ ಆಗದೆ ಬಾಲ್ ತಗೊಂಡ್ಬಂದವರು ಕೂಸು ಈ ರೀತಿ ಆಗೋಗಿದೆ. ಆಮೇಲೆ ಟ್ರೈನ್ ಎಳೆದ್ರು ಹೋಗಿ ನೋಡಿದ್ರೆ ಕೂಸಿನ ಯಾರೋ ತಗೊಂಡು ಹೋಗಿ ಆಸ್ಪತ್ರೆ ಸೇರಿ ಸುಖವಾಗಿ ಅದೇ ಕೂಸಿನ. ಭಗವಂತ ರಕ್ಷಣೆ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ? ನಾವು ಎಷ್ಟೆಷ್ಟೋ ಬದ್ದಾಡ್ತೀವಿ, ಏನಿಲ್ಲ. ಅಲ್ಲಿ ಡೆಲಿವರಿ ಆಯಿತು, ಅದರೊಳಗೆ ಟಾಯ್ಲೆಟ್ ಇದರೊಳಗೆ ಬಿತ್ತು, ಮಧ್ಯೆ ಬಿದ್ದುಬಿಡ್ತು, ಆ ಕಡೆಗೆ ಹಳಿ ಈ ಕಡೆ ಹಳಿ, ರೈಲು ಹೋಗ್ಬಿಡ್ತು ಮುಂದೆ, ಕೂಸು ಏನೂ ಆಗಿಲ್ಲ. ಆಮೇಲೆ ಯಾರೋ ನೋಡಿದ್ದಾರೆ, ನೋಡೋದು ನೆಕ್ಕೊಂಡು ಆಸ್ಪತ್ರೆ ಸೇರ್ತಾರೆ, ಕೂಸು ಫಸ್ಟ್ ಕ್ಲಾಸ್ ಬಂದಿದೆ. ಅಂದಾಗ ಭಗವಂತ ರಕ್ಷಣೆ ಮಾಡ್ತಕ್ಕಂಥವನು. ಆ ನಂಬಿಕೆ ರಕ್ಷತಿ ತೇವ ವಿಶ್ವಾಸ ತದೇವಹನ್ ವಿಚಿಸುವಂಥ ಭಕ್ತಿ ಅಂದ್ರೆ ಏನು? ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ, ನನ್ನ ಸೃಷ್ಟಿಗೆ ತಂದಿದ್ದಾನೆ ಮಾಡೇ ಮಾಡ್ತಾನೆ. ಈ ವಿಶ್ವಾಸ ಒಂದೇ ನಮಸ್ಕಾರ ಸಾಕೊಂಡಾಗುತ್ತೆ. ಏಕೋಪಿ ಕೃಷ್ಣ ಸಕೃತ್ ಪ್ರಣಾಮ ದಶಾತ್ವ ಮೇಧಾವ ಭೇನ್. ಅದಕ್ಕೋಸ್ಕರ ಸುಖವೇ ಕೊಡ್ಲಿ ದುಃಖವೇ ಕೊಡ್ಲಿ, ಇನ್ನು ಲಾಂಗ್ ರನ್ ನಮಗೆ ಅರ್ಥವಾಗ್ತೆ, ಅವತ್ತೇ ಅರ್ಥವಾಗಲ್ಲ. ಆದ್ರೆ ಇನ್ನು ತಿಳ್ಕೊಂಡು ನನಗೆ ಬಹಳ ಆಪ್ತನಾಗಿರ್ತಕ್ಕಂಥ ಆಪ್ತರು ಅಂತ ಡಾಕ್ಟರ್ ಹತ್ರ ಹೋದಾಗ ಆಪರೇಷನ್ ಮಾಡ್ತೀನಿ ಯಾರೂ ಬೈಯಲ್ಲ, ದುಡ್ಡು ಕೊಟ್ಟು ಆಪರೇಷನ್ ಮಾಡಿಸ್ಕೊಂಡು ಬರ್ತಾರೆ. ಹಾಗೆ ಹಾಗಂತ ನಮ್ಮ ಆಪರೇಷನ್ ತಾಪ ತಳುವುದಕ್ಕಿಂತ ತಾಪ ಪ್ರಾಯಶ್ಚಿತ್ತ ಅಂದ್ರೆ ವಿಜಯದಾಸರು. ನಾವು ಕಷ್ಟ ಕೊಡೋದು ಸುಮ್ಮನೆ ನಮಗೇನು ಆತ ಬೇರೆದವರಲ್ಲ, ಹಿಂದಿನ ಜನ್ಮದ ಪಾಪ ಕಳು ಎದುಕ್ಕೆ ದೇವರು ಕೊಟ್ಟಿರ್ತಾನೆ. ಅದಕ್ಕೋಸ್ಕರವಾಗಿ ದೇವರು ಏನು ಕೊಟ್ಟು ಅದರ ಪ್ರೀತನಾಗ ಸ್ವಾಮಿ ಇದು ನಿನ್ನ ಪ್ರೀತ ನಿನ್ನ ಪೂಜಾ ಅಂತ ಅನುಭವಿಸ್ಬಿಟ್ರೆ ಯೋಗ ಆಗ ನಮಗೆ ಉಪಮದ್ದಂತ ಕಡಿಮೆ ಮಾಡ್ತಾನೆ ದೇವರು. ನಾವು ಕಡಿಮೆ ಮಾಡುವಂತ ವ್ರತನೆ ಮಾಡಿದ್ರೆ ನಾವು ದೇವರು ಕಡಿಮೆ ಮಾಡಲ್ಲ, ಅದು ಇನ್ನೊಂದು ಬಂಧಕ ಆಗ್ತದೆ. ಸ್ವಾಮಿ ನೀನು ಕೊಟ್ಟು ನಾನು ಅನುಭವಿಸ್ತೀವಿ ಕೃಷ್ಣ ಪ್ರೀತನಾಗ ನೀನು ಅಂತ ನಾವು ಪ್ರೀತಿಯಿಂದ ಅನುಭವಿಸ್ಬಿಟ್ರೆ ದೇವರಿಗೆ ಅಯ್ಯೋ ಪಾಪ ಅಂತ ತಿಳ್ಕೊಂಡು ತಾನೇ ಉಪಮರ್ದ ಮಾಡ್ತಾನೆ. ಅದನ್ನು ಎಷ್ಟೋ ದಿವಸ ಅನುಭವಿಸ್ಬೇಕು. ಅದಕ್ಕೋಸ್ಕರ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರುವಂತಂದ್ರೆ ಈ ರೀತಿ ನೀನು ನನ್ನ ಬೆಸ್ಟ್ ಫ್ರೆಂಡ್, ನೀನು ಏನು ಮಾಡಿದ್ದು ಇಟ್ಟು ಸ್ವಾಮೇ ಗೊತ್ತು. ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಟ್ಟರು ಮಾಡಿಸ್ಕೋತೀವಿ, ಆಪರೇಷನ್ ಮಾಡಿದ್ರು ಮಾಡಿಸ್ಕೋತೀವಿ, ಮೇಜರ್ ಆಪರೇಷನ್ ಮಾಡಿದ್ರು ಮಾಡಿಸ್ಕೋತೀವಿ, ಮಾಡಿಸ್ಕೊಂಡು ಹೇಗೆ ದುಡ್ಡು ಕೊಟ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀವಿ. ಹಾಗೆ ದೇವರು ಮಾತ್ರ ಬರ್ತಿದ್ದಿಲ್ಲ, ದೇವರು ನಮ್ಮ ಭವರೋಗ ವೈದ್ಯ. ಈ ವೈದ್ಯರಿಗೆ ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದು ರೋಗ ನಮ್ಮ ಭವರೋಗ ವೈದ್ಯ. ನಾವು ಈ ರೀತಿ ಚಿಂತನೆ ಮಾಡುವ ರೋಗ ಬರೋ ಹಾಗೆ ಮಾಡ್ತಾನೆ ಅವನು. ಇದು ಸುಖವಾಗಲಿ ಅದಕ್ಕೆ ನಾವು ಇಂಟರ್ಮಿನೇಷನ್ ಮಾಡ್ಕೊಳ್ತೀವಿ. ದೇವರು ಏನು ಕೊಟ್ಟಿದ್ದು ಇಟ್ಟು ಸ್ಪಾರ್ನೇ ಬೇಕು. ತಂದೋಟು ಭಗವತ್ ಚೇರನ ಮಮ ಯಶ ಅನುಗ್ರಹ ಪ್ರಥಮನ ಭಾಗವತ ತಾತ್ಪರ್ಯ ವಾಕ್ಯ. ಭಗವಂತನಿಂದ ಕೊಡಲ್ಪಟ್ಟ ಶಿಕ್ಷೆಯು ನಮಗೆ ಅನುಗ್ರಹ ರೂಪವಾಗಿ ತುಂಬ ತಿಳ್ಕೋಬೇಕಂತೆ. ಇದೇ ದೊಡ್ಡ ತಪಸ್ಸು.
ತುಂಬಾ ಥ್ಯಾಂಕ್ಸ್ ದತ್ತ.
ಅಲ್ಲಿ ಇನ್ನೇನಾದ ಪರಿಸ್ಥಿತಿ ಕೇಳಿ ಏನ್ ತಪ್ಪಿಂಗ್.
ದಾಸರೆ ನಮಸ್ಕಾರ. ಪ್ರಸನ್ನ, ಅದೇ ಆಯತವಾದದ್ದೆಲ್ಲ ಆಯತವಾದದ್ದು ನೋಯದು ಉನ್ನದ ನ್ಯಾಯದ ವೈರಾಗ್ಯ ಅಂತ ಹೇಳಿದ್ ಗೋಪದಾಸರು ತಾವು ಇವಾಗ ತಿಳಿಸಿದಂತೆ ಎಲ್ಲ ಉಂಟಲ್ಲ, ಆದ್ರೆ ಇದು ಇದು ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲಲ್ಲ, ಹೇಗೆ ಅಂದ್ರೆ ಅದು ಬಾಟಲ್ ಸೊಲ್ಯೂಷನ್ ಅದೇ ಯಾಕಂದ್ರೆ ಅದು ಯಾಕಂದ್ರೆ
ನಾವು ಬರಲ್ಲಪ್ಪ ಭಗವಂತ ಚಿಂತನೆ ಮಾಡ್ತಾ 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 ನಾವು ಎಲ್ಲಾ ಕಾಲಕ್ಕೆ ಬರಲ್ಲ. ಅನೇಕದಲ್ಲಿ ಒಮ್ಮೆ ಭಗವಂತನ ಚಿಂತನೆ ಬಂತು ಅಂದ್ರೆ ಸಾಕು ತಗೋತ. ಪರಮಾತ್ಮನನ್ನ ಸದಾ ಚಿಂತನೆ ಮಾಡಬೇಕು ಅಂತ ಆತ ನಮ್ಮಿಂದ ಅಪೇಕ್ಷೆ ಮಾಡಲ್ಲ. ಸಕೃನ್ಮನ ಕೃಷ್ಣ ಪದಾದಂದೇ ಭಾಗವತ ವಾಕ್ಯ. ಹಗಲು ರಾತ್ರಿ ಜಪ ವಾಕ್ಯತ ಕೂಡು ಅಂತ ದೇವರು ಹೇಳ ನಮಗೆ. ಸಕೃತ್ ಸಮ್ಯಕ್ ಕೃತ, ಒಮ್ಮೆ ಪರಮಾತ್ಮನ ಸ್ಮರಣೆ ಮಾಡಿದೆ ಸಕೃನ್ಮನ ಕೃಷ್ಣ ಪದ ನಿವೇಶಂ ತದ್ಗುಣರಾಗಿಯೇ ನತೇ ಯಮಂ ಪಾಸ ಭೃತಶ್ಚ ತದ್ಭಟಾನ್ ಸ್ವಪ್ನಿ ಪಶ್ಯಂತಿ ತೀರ್ಣ ನಿಷ್ಕೃತ. ಈಗ ಭಗವಂತನ ತಿಳ್ಕೊಂಡಿದ್ದಕ್ಕೆ ಅನುಸಂಧಾನ ಬರಲ್ಲ ಅಂದ್ರೆ ಏನು ಮತ್ತ ಹಾಗೆ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಆಯ್ತಷ್ಟೆ. ಅನುಸಂಧಾನ ನಾವು ಸದಾ ಬರಲ್ಲ, ಅದು ರುಜುಗಳು ಮಾತ್ರ ಬರ್ತಷ್ಟೆ. ಸದಾ ಎಲ್ಲ ಕರ್ಮಗಳೆಲ್ಲ ಅನುಸಂಧಾನ ಬರೆದು ರುಜುಗಳಿಗೆ. ಇನ್ನು ಇಂದ್ರಾದಿ ದೇವತೆಗಳು ಬರಲ್ಲ ನಮ್ಗೇನು. ದಿನನಿತ್ಯ ನೂರಾರು ಕರ್ಮಗಳು, ಒಂದು ಕರ್ಮದಲ್ಲಿ ಜ್ಞಾನ ಬಂದ್ರೆ ಸಾಕು ಭಗವಂತ ಪ್ರೀತಿ ಆಗ್ತದೆ. ಯಾಕೆ ನಮ್ಮ ಯೋಗ್ಯತೆ ಅಷ್ಟು. ಸಕೃತ್ ಅಂತ ಹೇಳ್ಬಿಟ್ಟಲ್ಲಿ ಸಕೃತ್ ಅಂದ್ರೆ ಸಮ್ಯಕೃತ ಅಂತಲ್ಲ, ವಿಜಯಧ್ವಜ ವ್ಯಾಖ್ಯಾನದೆ ಒಮ್ಮೆ ಸಾಕು, ಒಮ್ಮೆ ಸಾಕು. ಆವಿನ ಕೊಂಬಿನ ತುದಿಯ ಮೇಲೆ ಶಿವಕಾಲು ನಿಂತಷ್ಟು ಹೊತ್ತು ಪರಮಾತ್ಮನೇ ಮನಸ್ಸು ನಿಂತವನು ಜೀವನ್ಮುಕ್ತನೇ ಅಂದ್ರೆ ಪುರಂದರದಾಸರು. ಆಕಳು ಅತ್ಯಂತ ಕಿಮಿಡ್ ಅನಿಮಲ್ಲು, ಅದು ಕೊಂಬು ನುಣುಪು ಶ್ವಾಸಿನ ಎಷ್ಟು ತಿರ್ಬೋದು ವಿ ಕೆನಾಟ್ ಇಮ್ಯಾಜಿನ್. ಅಷ್ಟೊತ್ತು ದೇವರನ್ನು ಈ ರೀತಿ ನಿಂತು ಸಾಕು ದೇವರು ನಮ್ಮನ್ನ ಉದ್ಧಾರ ಮಾಡ್ತಾರೆ. ನಾವು ಸದಾ ಈ ರೀತಿ ಅನುಸಂಧಾನ ಬರಬೇಕು ಅಂತ ನಾವು ಬರೋದು ಇಲ್ಲ. ನಾವು ವಿಶುದ್ಧಾರ್ಥ ಎಕ್ಸ್ಪರ್ಟ್ ಆಲ್ಸು, ಅದು ರುಜಿಗಳಿಗೆ. ಒಮ್ಮೆಯೂ ಭಗವಂತನ ವಿಸ್ಮೃತಿ ಇಲ್ಲ ಅಂದ್ರೆ ರುಜಿಗಳಿಗೆ ಮಾತ್ರ ಅಷ್ಟೇ, ಶೇಷಗಳು ರುದ್ರಾದಿಗಳಿಗೆ ಇಲ್ಲ. ಬಲರಾಮ್ ದೇವರೊಂದು ಕೃಷ್ಣ ನಿನ್ನ ಸ್ವಭಾವನೆ ಇಷ್ಟ ಆಗೋಯ್ತು, ಸಮಂತ ಗೋಪರಾಮಸ್ಯ ಕೃಷ್ಣಸ್ಥ ಯಮುನಾಭವೈತೆ ಅಂತ ಹೇಳಿದ್ರು. ಕೃಷ್ಣನ ಮೇಲೆ ಅಸಮಾಧಾನ ಮಾಡಿಕೊಂಡು ತಾವು ದುರ್ಯೋಧನ ಮನೆಗೆ ಹೋಗ್ಬಿಟ್ಟು. ಬಲರಾಮ ದೇವರು ಶೇಷ ದೇವರು ವಾಯುದೇವರು ಆವೇಶ ಕೃಷ್ಣ ನಮ್ಗೆ ಅಧ್ಯಯನ ಮಾಡಿದ ಅಂತ ತಿಳ್ಕೊಂಡು ಆ ಕೃಷ್ಣನ ದ್ವೇಷಿಯಾಗಿರ್ತಕ್ಕಂಥ ಪಾಂಡವರ ದ್ವೇಷಿಯಾದ ದುರ್ಯೋಧನ ಮನೆಗೆ ಹೋಗಿ ದುರ್ಯೋಧನ ಗದಾ ಯುದ್ಧ ಹೇಳ್ಕೊಟ್ರು ಬಲರಾಮ ದೇವರು. ನಾವು ಅಂತಹ ಪಾಪ ಏನು ಮಾಡಲ್ಲ. ಆದ್ದರಿಂದ ನಾವು ಹೇಳಿದ್ದೆಲ್ಲ ಅನುಭವ ಬರ್ತದೆ ಅಂತ ಅಲ್ಲ ಹೇಳ್ತಕ್ಕಂಥ ಸಾಧ್ಯವಾದಷ್ಟು. ಊಸು ಒಂದೇ ಸಲ ನಡೆಯಲ್ಲ, ಹೇಳ್ತದೆ ನೀವು ಮರಳು ನಿಂತ್ಕೊಳ್ತದೆ, ಬೀಳುತ್ತದೆ, ಒಂದು ಹೆಜ್ಜೆ ಇಡ್ತದೆ, ಬೀಳುತ್ತದೆ, ಮತ್ತೆ ಹೆಜ್ಜೆ ಇಡ್ತದೆ. ಈಗ ಅನೇಕ ಸಲ ಬಿದ್ದು ಎದ್ದು ಬಿದ್ದು ಎದ್ದು ಅದನ್ನೇ ಒಂದು ಅನೇಕ ಜನ್ಮ ಸಂಸಿದ್ಧ ಲಭತೆ ಬ್ರಹ್ಮದರ್ಶನ. ಒಂದೇ ಜನ್ಮದಲ್ಲಿ ನಮಗೆಲ್ಲ ಅಪರೋಕ್ಷ ಜ್ಞಾನವಾಗ ಸಾಧ್ಯ ಇಲ್ಲ. ಅಪರೋಕ್ಷ ಜ್ಞಾನಕ್ಕೆ 1013 ಜನ್ಮ ಆಗ್ಬೇಕು ಅಂತ ಜಗನ್ನಾಥ ದಾಸರು ಕಲ್ಪ ಸಾಧನ ಸಂಧ್ಯೆ ಒಳಗೆ ಅಂದಾಗ ಅದು ಅನುಸಂಧಾನ ಅಂದ್ರೆ ಒಂದೇ ರೀತಿ ಬರ್ತಿಂತ ಸಾಧ್ಯವಾದಷ್ಟು. ಅದಕ್ಕೆ ಅಂದ್ರೆ ಭಾಗವತದಲ್ಲಿ ಸಾಂಕೇತ್ಯಂ ಪಾರಿಹಾಸ್ಯಂ ಸ್ತೋಭಂ ಹೇಳನಮೇವವ ವೈಕುಂಠ ನಾಮ ಗ್ರಹಣಂ ಅಸೇಕ ಅಗಮನ. ಸಾಂಕೇತಿಕ್ಕಾಗಲಾದ್ರೂ ಅನ್ನು ಹಾಸ್ಯಕ್ಕಾದ್ರೂ ನೀ ಅನ್ನು ಸಾಗುತ್ತ ಕೃಷ್ಣ ಪ್ರೀತವಾಗುವನ್ನು ಭಕ್ತಿ ಆದರೂ ಬಿಟ್ಟದು ಒಳಗಿದ್ದು ತಗೋತಾ ಇದ್ದ ಕೃಷ್ಣ ಪ್ರೀತ ಅನ್ನು ಏನು ಈಗ ಅಂತ 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 ಕರೆದು ಸಿದ್ಧಿ ಆಗ್ಬೇಕಷ್ಟೇ ಹೊರತು ನಾವೆಲ್ಲ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಕೈ ತಿನ್ಪಾಡ್ತೀವಿ ಅದು ಅನುಸಂಧಾನ ಮಾಡ್ತೀವಿ. ಭಕ್ತಿ ಏಕಾಏಕಿ ಬರಲ್ಲ, ಸಾಂಕೇತಿಕ್ಕಾಗ್ಲಿ ಹಾಸ್ಯಕ್ಕಾಗ್ಲಿ ಕ್ಷೋಭಂ ಹೇಳಂತು ಪರಿಹಾಸ್ಯಕ್ಕಾಗ್ಲಿ ದೇವರ ಜ್ಞಾಪಿಸ್ಕೊಳ್ಳೋ ಅಂತಾರೆ. ಕೃಷ್ಣ ಹಾಗೂ ತಗೋತೀವಿ, ಕೃಷ್ಣ ನೀ ಪ್ರೀತ ಆಗು, ಭಕ್ತಿ ಏನಿರಲ್ಲ ನಮ್ಗೇನು, ನೀ ಹಾಗೂ ತಗೋತಾ ಇದ್ದೀವಿ ಕೃಷ್ಣ ಪ್ರೀತ ಆಗು ಏನ್ ಗಂಟು ಹೋಯ್ತು ನಮ್ಗೆ. ನಾವ್ ಏಕಾಏಕಿ ಭಕ್ತಿ ಹುಟ್ಟಬೇಕು ಅಂತಂದ್ರೆ ಸಾಧ್ಯವೇ ಇಲ್ಲದು, ಅದು ಇಲ್ಲ ಇದು ಇಲ್ಲದಾಗ ಆಗೋಗ್ತದೆ. ಅದಕ್ಕೋಸ್ಕರವಾಗಿ ಸಾಂಕೇತ್ಯಂ ಪಾರಿಹಾಸ್ಯಂ ಶೋಭಂ ಹೇಳನವಯವ ಭಾಗವತ ವಾಕ್ಯ ಇದು ಷಷ್ಠಸ್ಕಂದ ವಾಕ್ಯ. ವೈಕುಂಠ ನಾಮ ಗ್ರಹಣಂ ಅಂದ್ರಲ್ಲಿ ಚಿಂತನೆ ಅಂತ ಹೇಳಿ ವೈಕುಂಠ ನಾಮ ಗ್ರಹಣ ಮಾಡಿಬಿಟ್ಟು ಸಾಕು ಪರಮಾತ್ಮ ಪ್ರೀತನಾಗ್ತಾನೆ. ಆತ ನಮ್ಮಿಂದ ಏನು ಆಗ್ಬೇಕಾಗಿಲ್ಲ, ಅವನ ಸ್ಮರಣೆ ಒಂದೇ ಸಾಕು. ನಿನ್ನ ಸ್ಮೃತಿಯೇ ವಿಧಿ, ವಿಸ್ಮೃತಿಯೇ ನಿಷೇಧ ಅಂದ್ರೆ ವಿಜಯದಾಸ. ಪರಮಾತ್ಮನ ಸ್ಮರಣೆಯೇ ವಿಧಿ, ಅವನು ಮರೆಯತಕ್ಕಂತಹದ್ದೇ ನಿಷೇಧ. ಏಕಾಏಕಿ ಎಲ್ಲ ಅನುಸಂಧಾನ ಒಂದೆದ್ದು ನಾವು ಬರೋದೂ ಇಲ್ಲ. ಅದು ಕೇಳಿಲ್ಲ, ನೀವು 1000 ಜನ್ಮ ಎತ್ತಬೇಕು ವೈಷ್ಣವರಾಗಿದ್ದ ಜಗನ್ನಾಥದಾಸರು ಕಲ್ಪ್ರಸಾದನ ಸಂಧಿಯಲ್ಲಿ ಹೀನ ಕರ್ಮಗಳಿಂದ ಬಹುವಿಧ ಯೋನಿಗಳು ಸಂಚರಿಸಿ ಪ್ರಾಂತ್ಯಕ್ಕೆ ಮಾನುಷತ್ವವನ್ನು ಇದು ಸರ್ವೋತ್ತಮನು ಹರಿಯಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ 1000 ಜನ್ಮದ ನ್ಯೂನ ಕರ್ಮ ಮಾಡಿ ಹರಿಗರ್ಪಿಸಿದ ನಂತರದಿ ಆಮೇಲೆ 10 ಜನ್ಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರ ಗಣಾರ್ಚಿತ ಚಿತ್ರಚರಿತ ವಿಶೋಕನಂತಾನಂತ ರೂಪಾತ್ಮ ಸತ್ಯ ಸತ್ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿಲಯ ಕಾರಣ ಜರಾ ಮೃತ್ಯು ವರ್ಜಿತನೆಂದು ಉಪಾಸನೆ ಗೈದ ತರುವಾಯ. ಆಮೇಲೆ ನಾವು ಭಕ್ತಿ ಇರ್ತಕ್ಕಂತ 3 ಜನ್ಮಗಳಲ್ಲಿ ದೇಹಾಗಾರ ಪಶುರನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿ ಸ್ನೇಹಕ್ಕಿಂತನಿಕ ಮಾರಮಣನ ಬಿಡದೆ ಮಾಡುವ ಸೂರಿಗಳು ಈ ಮುಕ್ತ ಜನ್ಮವ ಮೀರಿ ಪರಮಾತ್ಮನ ಸ್ವದೇಹದೇ ನೋಡಿ ಸೂಕ್ಷ್ಮ. ಇದು ಹರಿಕಾಮ ಕಲ್ಪ್ರಸಾದನ ಸಂಧಿದು. ನಾವು ಒಂದೇ ಜನ್ಮರಾಗಿ ಎಲ್ಲ ಮಾಡ್ಕೊಂಡು ಸಾಧ್ಯವಿಲ್ಲ, ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಲೂ ಮಾಡುದು ಸಾಕು. ಒಂದು ಜನ್ಮದ ಒಂದು ಸಾಕು, ಒಂದು ಜನ್ಮದಲ್ಲಿ ಒಂದು ಆ ಅಂಬದು ಕಲ್ಸಮ ಮುಂದೆ ಜನ್ಮ ಆ ಅಂಬದು ಕಲಿಸ್ತಾನೆ ದೇವರು. ನಾವು ದಾರಿಯೊಳಗಿದ್ರೆ ಓ ಇವನು ದಾರಿಯೊಳಗಿದ್ದಾನಪ್ಪ ಅದನ್ನು ಮುಂದುವರಿಸ್ತಾನೆ ದೇವರು. ನಾವು ದಾರಿಯೊಳಗೆ ಇಲ್ಲಿ ಹೋದ್ರೆ ಅಲ್ಲೇ ಇರುತ್ತಾನೆ ಸ್ಟಾಗ್ನೆಟ್. ಒಂದು ದಾರಿಯೊಳಗೆ ತಪ್ಪು ಹೆಜ್ಜೆ ಎಂಥದ್ದೋ ಹೆಜ್ಜೆ ಇಟ್ಕೊಂಡು ಹೋದ್ರೆ ಆಗ ಇವ್ರು ನಡೆಸ್ಬೇಕು ಅಂತ ತಂಡಿತ ಆಗ್ಲಿಕ್ಕೆ ಅಪೇಕ್ಷೆ ಬರ್ತದೆ. ಕೂತಲ್ಲ ಕೂತಿದೆ ಕೂತಿದ್ದು ಬಿಡುತ್ತಾರೆ, ಇಳೋದು ಬೀಳೋದು ಬೀಳೋದು ಮಾಡದೆ ಕೈ ಹಿಡ್ಕೊಂಡು ನಡೆಸ್ತಾರೆ. ಹಾಗೆ ಭಗವಂತ ನಮ್ಮನ್ನು ನಡೆಸ್ತಾನೆ. ಯಾಕೆ ನಾವು ಪ್ರವೃತ್ತರಾಗಬೇಕು. ಏಕಾಏಕಿ ಭಕ್ತಿ ನಮಗ ಅಷ್ಟು ಬರಲ್ಲ, ಪ್ರಹ್ಲಾದರಾದಷ್ಟು ಭಕ್ತಿ ನಮಗೆ ಬರಲ್ಲ. ಚಿಂತನೆ ಮಾಡ್ತಾ 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 ಅನೇಕ ಜನ್ಮ ಸಂಸಿದ್ಧ ಲಭತೆ ಬ್ರಹ್ಮ ದರ್ಶನ ಮುಂದೆ ಭಗವದ್ಗೀತೆಯಲ್ಲಿ. ಅದಕ್ಕೋಸ್ಕರವಾಗಿ ಒಂದೇ ಸಮಯದಲ್ಲಿ ಎಲ್ಲ ಭಕ್ತಿಯನ್ನು ತಿಳ್ಕೋಬೇಕಾದಿಲ್ಲ, ಅದು ಅಸಾಧ್ಯದು. ಈ ಜನ್ಮದಲ್ಲಿ ಒಂದು ಸಾಕು, ಒಂದು ಯಾವುದನ್ನು ಹಿಡ್ಕೊಡಿ ದಾದ ಇನ್ನು 2 ಜಾಸ್ತಿ ಬಂದು ಚಿಂತನೆ ಮಾಡಿ ಏನು ತಪ್ಪೇನಿಲ್ಲ. ನಾವೇನು ದುಡ್ಡು ಖರ್ಚಿಲ್ಲ, ಕಾಸು ಖರ್ಚಿಲ್ಲ, ನೋ ಸ್ಪೆಷಲ್ ಅಟೆನ್ಷನ್ ಈಸ್ ನೀಡ್ ಟು ಪ್ಲೀಸ್ ದಿ ಗಾಡ್. ಸ್ಪೆಷಲ್ ಅಟೆನ್ಷನ್ನೇ ಬೇಕಿಲ್ಲ ದೇವರನ್ನು ಪ್ಲೀಸ್ ಮಾಡಲಿಕ್ಕೆ. ನಾವು ಅನುಭವಿಸೋದ್ರಲ್ಲಿ ಇದು ಇನ್ನು ಪೂಜಾ ಅಂದ್ರೆ ದೇವರು ತಗೊಂಡು ನಮ್ಮನ್ನು ಉದ್ಧಾರ ಮಾಡ್ತೀನಿ ಅಂದ್ರೆ ಅದಿಲ್ಲದೆ ನಾವು ಇನ್ನು ಸುಮ್ಮನೆ ಏನು ಇಲ್ಲದೆ ಇದ್ದ ಮೈಮೇಲೆ ಹಾಕೊಂಡು ಅನುಭವಿಸ್ತಾನೆ ದೇವರು. ಸುಲಭನೋ ಹರಿ ತನ್ನವರನ್ನು ಅರಗಲಿಗೆ ಬಿಟ್ಟಾಗಲನು ಅಂದರು. ನಮಗೆ ಇನ್ನು ಆ ವಾಸನೆ ಹೋಗಿಲ್ಲ ಇನ್ನು. ಏ ಮೊದಲಿಂದ ನಮ್ಗೇನು ತದ ತುಂಬಿ ಬಿಟ್ಟಾರೆ, ಅದು ಖಾಲಿ ಆಗೋದಕ್ಕೆ ಇದು ಪ್ರವೇಶ ಆಗಲಿಲ್ಲ. 2 ಥಿಂಗ್ಸ್ ಕೆನಾಟ್ ಆಕ್ಯುಪೈ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್, ಫಿಸಿಕ್ಸ್ ಲಾ. ಆ ತಗಲು ನಮ್ಗೆ ತುಂಬಿ ಬಿಟ್ಟಾರೆ ಅದು, ಅದಷ್ಟು ಪ್ರಬಲವಾಗಿ ಒಳಗೆ ಕೂತ್ಕೊಂಡಿರ್ತದೆ. ಅದು ಹೋಗೋದಕ್ಕೆ ಇದು ಒಳಗೆ ಪ್ರವೇಶ ಮಾಡಾಗಿಲ್ಲ. ಮೇಲಾಗಿ ಯಾವುದೇ ಒಂದು ಶ್ರವಣವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ದೇವರು ಗ್ರಹಣ ಮಾಡಿ ನಮ್ಮ ಅನುಭವಕ್ಕೆ ತಂದುಕೊಡ್ತಾನೆ. ಎಲ್ಲರಿಗೂ ಒಂದೇ ರೀತಿ ಫಲ ಆಗಲ್ಲ ಅಂದ್ಬಿಟ್ಟರೆ ಆಗಮೋಪ ಪ್ರಜಾ ವಿದ್ಯಾ ಜನ್ಮ ಕರ್ಮಚ ಏವಚ ಸ್ಥಾನಂ ಮಂತ್ರವತ ಸಂಸ್ಕಾರೋ ದಶೈತೆ ಗುಣ ಹೇತವ. ನಾವು ಪ್ರಾರಂಭದಲ್ಲಿ ಪರಮಾತ್ಮನ ತಿಳ್ಕೋಬೇಕು ಅಂತ ವೇದ ಓದ್ಬೇಕು. ನಾವು ಪ್ರಾರಂಭದಲ್ಲೇ ಪಾಂಡಿತ್ಯಕ್ಕೋಸ್ಕರ ಓದ್ತೀವಿ, ದೇವರು ಅದನ್ನು ಕೊಟ್ಬಿಡ್ತಾರೆ. ಏ ಯಥಾ ಮಮ್ಮ ಪ್ರಪದ್ದಂತೆ ತಾಮ್ ತಥೆಯೋ ಭಜಾಮ್ ಅಂತ ಹೇಳಿದ್ರು ಕೃಷ್ಣ. ನನ್ನ ಯಾವ ರೀತಿ ಉಪಾಸನೆ ಆ ರೀತಿ ಫಲ ಕೊಡ್ತೀವಿ. ನನ್ನ ತಿಳ್ಕೋಬೇಕು ಅಂತ ಅಪೇಕ್ಷೆಯಿಂದ ಕಳಕಳಿಯಿಂದ ಕೇಳಿದ್ರೆ ನಾನು ನನ್ನ ಜ್ಞಾನ ಕೊಡ್ತೀನಿ ನಾನು. ಹಾಗೆಲ್ಲ ಪಾಂಡಿತ್ಯ ಹೇಳ್ಕೊಂಡು ಪಾಂಡಿತ್ಯ ಕೊಟ್ಬಿಡ್ತೀನಿ ನಾನು. ಆಗ ನನ್ನ ಕನಸಿನಾದರೂ ನನ್ನ ಇರುವನೆ ನನೋನೀಯದಿಂದ ಜಗನ್ನಾಥ ದಾಸು ಕನಸ್ತಾ ಕೂಡ ಅವನಿಗೆ ಜ್ಞಾಪಕ ತಂದುಕೊಡೋದು ನಮಗೆ. ಅದಕ್ಕೆ ನಾವು ಪ್ರಾರಂಭದಲ್ಲಿ ನಮ್ಗೆ ಇಷ್ಟು ಉಪಕಾರ ಮಾಡ್ತಕ್ಕಂಥ ಭಗವಂತನ ತಿಳ್ಕೋಬೇಕಪ್ಪ. ಇಷ್ಟು ರೀತಿಯಲ್ಲಿ ಉಪಕಾರ ಮಾಡ್ತಾ ಇದ್ದಾನೆ. ಒಂದೊಂದು ರೀತಿ ಉಪಕಾರ ಮಾಡ್ತಕ್ಕಂಥ ಹೆಂಡತಿ ಮಕ್ಕಳ ಬಗ್ಗೆ ಎಷ್ಟು ಕಾಲದಿ ನಮಗೆ. ಇಷ್ಟು ರೀತಿಯಲ್ಲಿ ಜನ್ಮ ಜನ್ಮದಳು ಉಪಕಾರ ಮಾಡ್ತಾ ಇದ್ರಿ. ನಾನು ವಾಕ್ಯನೇ ಇದು ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ ಅಂದ್ರೆ ದಾಸರಾಯರು, ನಿನ್ ಹೇಗೆ ಮೆಚ್ಚಿಸ್ಬೇಕು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಹೋಗಿದ್ ಮಂಗಳಾಭಿಷೇಕಕ್ಕೆ ನೀರ್ ತಂದ್ರೆ ಗಂಗಾದೇವಿ ನಿನ್ನ ಕಾಲಿಂದ ಹುಟ್ಟಾಳೆ. ಹೋಗಿ ಲಕ್ಷ ದೀಪ ಹಚ್ಚಿ ಮಾಡಂತಂದ್ರೆ ಕೋಟಿ ಸೂರ್ಯರ ಪ್ರಭೆಗೆ ನಿನ್ನ ಮಿಗಿಲದೆ ನಿನ್ನ ಕಾಂತಿ ಅಂತಕ್ಕಂಥದ್ದು. ಹೋಗಿದಪ್ಪ ಗಾಳಿ ಬೀಸದಂತೆ ಗರುಡದೇವರು ಬಂಗಾಧರಕ್ಕಿಂತ ಬೀಸ್ತಾ ಇದ್ದಾರೆ. ನಾನು ಯಾವ ರೀತಿ ನಿನ್ನ ಪೂಜೆ ಮಾಡ್ಬೇಕು, ನಾನು ಯಾವ ರೀತಿ ಪೂಜೆ ಮಾಡ್ ನಂಗೊಂದು ತೋರಿಸ್ತಾ ಇದ್ದ ಸ್ವಾಮಿ. ನೀನಾಗಿ ಒಳ್ಳೆ ಒಳ್ಳೆಯ ಯಮೇ ವೇಷವೃಣತೆ ತೇನಲಭ್ಯ ವೇದ ಹೇಳ್ತಾರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇದಯ ನ ಬಹುನಾಶ್ರತೇನ ಯಮೇ ವೇಷವೃಣತೆ ತೇನಲಭ್ಯ. ಆ ಯಮೇ ವೇಷವೃಣತೆ ಎಂಬ ಯಾವಾಗ ಈ ರೀತಿ ಭಗವತ್ ಚಿಂತನೆಯಿಂದ ಅವನು ಪ್ರೀತನಾಗ್ತೇನೆ, ನಾವು ಕೊಡ್ತಕ್ಕಂತಹ ಕಾರ್ಯಗಳಿಂದ ನಾವು ಮಾಡ್ತಕ್ಕಂತಹ ದೇಹದಂಡದಿಂದ ಅಲ್ಲ. ಜಗನ್ನಾಥ ಹಲವು ಕರ್ಮ ಮಾಡಿ ದೇಹ ಬಳಲಿಸದೆ ದಿನದಿಂದ ಹೃದಯಾಮ್ರ ಸದನದಲ್ಲಿ ವಿರಾಜಿಸುವ ಹರಿಮೂರ್ತಿಯನ್ನು ವಹಿಸು. ತಿಳಿಯದ ಈ ಪೂಜಾ ಪ್ರಕರಣವ ಫಲಸು ಪುಷ್ಪ ಅಗ್ರೋಧಕ ಸ್ತ್ರೀ ತುಳಸಿದಳ ವರ್ತಿಸಲು ಒಪ್ಪನು ವಾಸುದೇವರು ಇನ್ನಾಳು ಬದಲ ಮಾಡುತ್ತಾರೆ. ತಿಳಿಯದೆ ಅಂತ ಜಗನ್ನಾಥದಾಸ ತಿಳುವುದು ಅಂತ ಹಾಕಿಬಿಟ್ಟರು ಪುಸ್ತಕಗಳಾಗಿ, ಈ ಹೊಸ ಪಿಂತ ಪುಸ್ತಕಗಳಾಗಿ ಎಷ್ಟು ದುರಾಚಾರ ನಡೀತಾ ಇದೆ ಎಂದು ಹರಿಕಥಾಮೃತ ಸಾರ್ ಮೇಲೆ ಏನ್ ಮಾಡಲು ಕಲಿಯುಗ ನಿಜವಾದ ಜ್ಞಾನ ಜನಕ್ಕಾಗಬಾರ್ದು ಅಂತ ಅಷ್ಟೇ. ಯಾಕೆ ಯೋಗ್ಯರಿಗೆ ಮಾತ್ರ ತತ್ವಜ್ಞಾನ ಸಿಗಬೇಕು ಅಂತ ಅನಧಿಕಾರಿಗಳು ಸಿಗಬಾರ್ದು ಅಂತ ಉದ್ದೇಶ ದೇವರು ಹಾಗೆ ಮಾಡ್ತಾ ಇದ್ದಾನೆ. ಇರಲಿ, ಅದಕ್ಕೋಸ್ಕರವಾಗಿ ಅನುಸಂಧಾನ ಒಂದೇ ಜನ್ಮಕ್ಕೆ ಬರಲ್ಲ, ಅನೇಕ ಜನ್ಮ ಸಂಸಿದ್ದ. ಈ ಜನ್ಮದಲ್ಲಿ ಒಂದು ಹಿಡ್ಕೊಂಬಂತ ಯಾವ್ದಾದ್ರು ಜಾಕ್ ಆಫ್ ಆಲ್ ಲಾಸ್ಟ್ ಮಾಸ್ಟರ್ ಆಫ್ ನನ್ ಅಂತ ಆಗ್ಬಾರ್ದು. ಎಲ್ಲ ಓದ್ಲಿಕ್ಕೆ ಹೋಗಿ ಯಾವುದೇ ಇಲ್ದಾಗ ಆಗ್ಬಾರ್ದು, ಯಾವ್ದಾದ್ರು ಒಂದು ಇಟ್ಕೊಂಡು. ಅದಕ್ಕೆ ಒಂದು ಜಗನ್ನಾಥ ವಿಜಯ ನಾನ ಒಂದೇ ಸಾಲದೆ ಜಲದಭಿಮಾನಿ ದೇವತೆಯ ತಿಳಿದು ಮೂಲ ಮೂರ್ತಿ ಬಿಂಬನ ಅಭಿಷೇಕವೆಂದರೆ ಸ್ನಾನ ಒಂದೇ ಸಾಲದೆ ಕರ್ಮವೇ ತಾರಕವು ಇವರಿಗೆಲ್ಲ ಕರ್ಮವೇ ತಾರಕವು. ಯಾವಾಗ ಮರ್ಮವನರಿತು ಕರ್ಮವನಾಚರಿಸಿದ್ದಾರೆ, ಒಂದು ಜನ್ಮ ಸ್ನಾನ ಒಂದೇ ಮಾಡ್ಸಾಕು. ಬಿಂಬನಾದ ಶ್ರೀಹರಿ ಇದ್ದಾನ ಒಳಗೆ ಆತನಿಗೆ ಅಭಿಷೇಕ ಅಂತ ತಿಳ್ಕೊ, ಒಂದು ಜನ್ಮ ಸ್ನಾನ ಒಂದು ಹಾಗೂ ಪೂಜೆ ಅಂತ ಅನ್ನು ಮುಂದಿನ ಜನ್ಮ ಇನ್ನೊಂದು ಕೊಡ್ತಾನೆ. ಯಾಕೆ ಇವನು ತಿಳ್ಕೋಬೇಕು ಅಂತ ಅಪೇಕ್ಷೆ ಅದೇ ಅಂತ ತಿಳ್ಕೊಂಡು ದೇವ್ರ ಮುಂದಿನ ಜನ್ಮ ಇನ್ನೊಂದು ಜ್ಞಾಪಕ ಅನ್ಕೊಡ್ತೇನೆ. ಅದು ಬಿಟ್ಟು ನಾವು ಎಲ್ಲ ಜಾಕ ಫಾಲ್ ಅಟ್ ಮಾಸ್ಟರ್ ಪ್ರಾಣ ಎಲ್ಲ ಮಾಡ್ಲಿಕ್ಕೆ ಹೋಗಿ ಒಂದು ಮಾಡ್ಲಿಕ್ಕಾಗಲ್ಲ, ಜನ್ಮದತ್ವವಾಗಿ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಸ್ನಾನ ಒಂದೇ ಸಾಲದಿಂದ ವಿಜಯದಾಸರು ನಮ್ಮ ಜೀವನವೇ ಭಗವತ್ ಪೂಜೆ, ನಮ್ಮ ಜೀವನವೇ ಭಗವತ್ ಪೂಜೆ. ಯಾಕೆ ನಮ್ಮ ಬಿಂಬನಾದ ಶ್ರೀಹರಿಯ ಪೂಜೆಯನ್ನ ದೇವತೆಗಳು ಮಾಡ್ತಾ ಇದ್ದಾರೆ, ತತ್ವಾಭಿಮಾನಿ ದೇವತೆಗಳು ವರ್ಣಾಭಿಮಾನಿ ದೇವತೆಗಳು ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸ್ವಾಮಿ ಇದು ನಿನ್ನ ಪೂಜಾ, ನಿನ್ನ ಪೂಜಾ, ನೀನು ನಮ್ಗಂತ ಇನ್ನೇನು ಹೋಗ್ಬೇಕಾ ಇದೆ. ಸ್ವಾಮಿಗಳು ಕರೆಸ್ತೀವಿ ಮನೆಗೆ, ಬಿಚ್ಚಾಕಿ ಅಂತ ಕರೆಸ್ತೀವಿ, ಕರೆಸ್ತೀವಿ. ಅವ್ರು ಬಂದು ಕೇಳಿದ್ರೆ ಮನೆಯೆಲ್ಲ ಅವ್ರು ಸೂಪರ್ ದೋಪಿಸ್ಬಿಡ್ತೀವಿ, ನಾವು ಒಂದು ಮೂಲಕ್ಕೆ ಕೂತ್ಕೊಂಡ್ಬಿಡ್ತೀವಿ. ಪೂಜೆ ಮಾಡಿದವರು ಸ್ವಾಮಿಗಳು ಕರೆಯೋರು, ಅಡುಗೆ ಮಾಡಿದವರು ಸ್ವಾಮಿಗಳು ಕರೆಯೋರು. ಸಾಯಂಕಾಲ ಅವರು ಆ ಕಡೆಗೆ ಹೋದ್ಮೇಲೆ ಯಾಕೋ ಇಷ್ಟು ದಾನ್ಲಿ ಪುಣ್ಯ ಬಂತು, ನೀನೇನು ಮಾಡಿ ಅಂತ ಪುಣ್ಯ ಬಂತು. ಪೂಜೆ ಮಾಡಿದವರು ಸ್ವಾಮಿಗಳು, ಅಡುಗೆ ಮಾಡಿದವರು ಸ್ವಾಮಿಗಳು ಕರೆಯೋರು, ಬರೀ ಎಲ್ಲ ನೀವೊಂದು ಮೂಲಕ್ಕೆ ಕೂತಿದ್ದೀನಿ. ಹೌದಲ್ಲ, ಅಲ್ಲ ಹಾಗಲ್ಲ, ನಾನು ವಾಸವಾಗಿದ್ದ ಮನೆಯೊಳಗೆ ಬಂದು ಪೂಜೆ ಮಾಡಿದ್ದರಿಂದ ಆ ಮನೆಯ ಸಂಬಂಧ ನಮ್ಮ ಪುಣ್ಯ ಬಂತು. ಅದು ಬಾಡಿಗೆ ಮನೆ ಆಗಿರ್ಬೋದು, ಇನ್ನು ಸ್ವಂತ ಮನೆ ಆಗಿರ್ಬೋದು. ಆದರೆ ಮನೆ ಅಂದ್ರೆ ಯಾವುದೋ ಬಾಡಿಗೆ ಮನೆಯಲ್ಲಿ ಇದ್ದಾಗ ಸ್ವಾಮಿಗಳು ಬಂದು ಮಾಡಿದ ಪೂಜಾ ಫಲ ನಮ್ಮ ಬಂತು. ಅನಾದ್ಯನಂತ ಕಾಲದಿಂದ ಒಂದೇ ಗೂಡಿನಿಂದಿದ್ದು ಒಂದು ಕ್ಷಣಗಳಿದೆ, ಎಂದೆಂದಿಗೂ ನಿನ್ನ ಪೊಂದಿದ ಅನಾದ್ಯನಂತ ಕಾಲದ ಅವನು ಬಿಟ್ಟು ನಾನಿಲ್ಲ, ನಾನು ಬಿಟ್ಟು ಅವನಿಲ್ಲ ಅಂದ ಜೊತೆಗೆ ಇದ್ದಿ, ಜೊತೆಗೆ ಇದೆಲ್ಲ ತನ್ನ ಪೂಜಾ ಅಂತ ಅವನು ಅಂದ್ಕೊಳ್ತಾ ಇದ್ದೆ. ನಾವು ಮಾತ್ರ ಪೆಟ್ಟಿಗೆ ಬಿಚ್ಚಿ ಮಾಡಿದ್ದೊಂದೇ ಪೂಜಾ, ಇಲ್ದವ್ರು ಅಲ್ಲ. ನಾವು ಹೀಗೆ ತುಂಬಿಟ್ಟಿವಿ, ಅದ್ರ ಪೂಜೆ ಬಿಡಬೇಕು ಅಂತ ಅರ್ಥ ಅಲ್ಲದ. ಆ ಪೂಜೆ ಜ್ಞಾನ ಬರುವವರೆಗೂ ಮಾಡುವಂತ ಆಗಿ, ಯಾವ ಸರ್ವೇಶ ಭೂತೇಶ ಮದ್ಭಾವನೋಪಜಾಯತೆ ತಾವದೇ ಮುಮಾತೀತ ವಾಂಗ್ಮನಕ್ಕಾಗಿ. ಅದಕ್ಕೋಸ್ಕರವಾಗಿ ಈ ರೀತಿಯ ನಾವು ಎಲ್ಲ ಒಂದೇ ಸಲ ಅನುಸಂಧಾನಕ್ಕೆ ಬರಲ್ಲ, ಒಂದು ಯಾವುದನ್ನ ಸುಲಭ ಇಟ್ಕೊಬೇಕು. ಇಲ್ಲ ಊಟ ಮಾಡುವಾಗ ಕೃಷ್ಣ ನೀನು ಪ್ರೀತನಾಗು, ನನ್ನೊಳಗೆ ಇಷ್ಟು ದೇವತೆಗಳಿದ್ದಾರೆ ನೀ ತಗೊಂಡು ಅಷ್ಟು ಜನಗಳು ಇದೇ ನೈವೇದ್ಯ ಇವರುಂಬೋದನ ನೈವೇದ್ಯ ನಿತ್ಯದಿ ಹಾದಿ ನಡುವುದೇ ನತ್ತನ ಎಂದ ಅರಿತವನು ಯೋಗಿ. ಈ ರೀತಿ ಸಾಕು, ಒಂದು ಸಾಕು ಬೇಡ, ಇನ್ನೂ ಎರಡು ಜಾಸ್ತಿ ಬಂದು ತಪ್ಪೇನಿಲ್ಲ. ಜಾಸ್ತಿ ಚಿಂತನೆ ಅದು ಮಾಡ್ಲಿಕ್ಕಾಗಲ್ಲ, ಇದು ಮಾಡ್ಲಿಕ್ಕಾಗಲ್ಲ, ಇದೆಲ್ಲ ನಾಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗಲ್ಲ, ಸುಮ್ಮನೆ ಕೂತರೆ ಜನ್ಮ ವ್ಯರ್ಥ ಆಗುತ್ತೆ, ವ್ಯರ್ಥ ಆಗೇ ಹೋಯ್ತು.
ದಾಸರ ಇದು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ನಿರ್ಗುಣೋಪಾಸ ಗುಣ ಸಂಸರ್ಗ ದೋಷಗಳಿಗೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವಂತ ಬರುತ್ತಾರೆ. ಸ್ವರ್ಗಕ್ಕೆ
ಕಟ್ಕೊಳ್ತಾರೆ. ನಾವು ಭಗವಂತ ನಿರ್ಗುಣ ಅಂತೀವಿ, ಅದ್ವೈತಿಗಳು ನಿರ್ಗುಣ ಅಂತಾರೆ, ನಾವು ನಿರ್ಗುಣ ಅಂತೀವಿ ಭಗವಂತನ. ಗುಣ ಅಂದ್ರೆ ಗುಣ ಇಲ್ಲ ಅಂತಲ್ಲ, ಪ್ರಾಕೃತ ಗುಣ ಶೂನ್ಯ. ಜಗತ್ತಲ್ಲಿ ಪ್ರಸಿದ್ಧವಾಗಿರೋದಲ್ಲ ಪ್ರಾಕೃತ ಗುಣ, ಶತ್ರುಗುಣ, ರಜಗುಣ, ತಮೋಗುಣ, ಅದರಿಂದ ಬಂದಿರ್ತಕ್ಕಂಥದ್ದೆಲ್ಲ. ಆದ್ರಿಂದ ಜಗತ್ತಲ್ಲೂ ಈ ಮೂರು ಗುಣಗಳಿಂದ ಬಂಧಿತವಾಗಿದೆ. ಬ್ರಹ್ಮದೇವರು ಸತ್ವಗುಣದಿಂದ ಬಂಧಿತರು, ನಾ ಎಲ್ಲಾ ಜೀವರು ಈ ಮೂರು ಗುಣಗಳಿಂದ ಬಂಧಿತರಾಗಿದ್ದಾರೆ. ಆದರೆ ಭಗವಂತ ಈ ಮೂರು ಗುಣಗಳಿಂದ ಬಂಧಿತನಲ್ಲ, ಇವುಗಳಿಂದ ಅತೀತನಾಗಿದ್ದಾನೆ, ಅವನ ನಿಯಾಮಕನಾಗಿದ್ದಾನೆ. ಜೀವನು ನಿರ್ಗುಣ. ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ನಿರ್ಗುಣೋಪಾಸನೆ ಅಂತಂದ್ರೆ ನಾನು ಜೀವನು ನಿರ್ಗುಣ, ಪರಮಾತ್ಮನು ನಿರ್ಗುಣ ಅಂದ್ರೆ ಜೀವ ಪರಮಾತ್ಮ ಒಂದೇ ಆಯ್ತಲ್ಲ, ಹಾಗಾದ್ರೆ ಅಲ್ಲ. ಜೀವ ನಿರ್ಗುಣ ಆದರೂ ಗುಣಬದ್ಧನಾಗಿದ್ದಾನೆ ಇವನು, ಅನಾದಿಯಿಂದ ಲಿಂಗದೇಹದಿಂದ ಬದ್ಧನಾಗಿದ್ದಾನೆ. ಪರಮಾತ್ಮನಿಗೆ ಈ ಬದ್ಧತೆ ಇಲ್ಲ. ಮತ್ ನಮ್ಮ ಸಾಧನೆ ಏನು? ಈ ಮೂರು ಗುಣಗಳ ಹಿಡಿತದಿಂದ ತಪ್ಪಿಸ್ಕೊಂಬುದೇ ಸಾಧನೆ. ಇದನ್ನು ಕೃಷ್ಣ ಅರ್ಜುನ ಕೇಳಿದ್ದಾನೆ, ಕೈಲಿಂಗ ಸ್ತ್ರೀಗುಣ ನೇತಾನು ಅತೀತೋ ಭವತ್ತೆ ಗೀತಾವಾಕ್ಯದ. ಈ ಮೂರು ಗುಣಗಳ ಹಿಡಿತದಿಂದ ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವಾಂತ ತಿಳ್ಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಏನ್ ಮಾಡೋಕ್ಕಾಗ, ನಮ್ಮ ಉಪಾಸನೆ ಹೇಗಿರ್ಬೇಕು? ಉಪಾಸನೆ ಬಹಳ ಸುಲಭದೆ. ಏನು, ಈ ದೇಹದಿಂದ ಆಗ್ತಕ್ಕಂತಹದ್ದೆಲ್ಲ ನಂದಲ್ಲ, ಜೀವನದಲ್ಲ, ಇದೆಲ್ಲ ಗುಣ ಸಂಬಂಧವಾಗಿರ್ತಕ್ಕಂಥದ್ದು. ಯಾಕೆ, ಲಿಂಗ ದೇಹದಿಂದ ನಮ್ಮ ವ್ಯವಹಾರ ಇಲ್ಲ, ಈ ಕರ್ಮಗಳ ವ್ಯವಹಾರ ಇಲ್ಲ ಲಿಂಗ ದೇಹದ ಒಳಗೆ. ಆ ಲಿಂಗ ದೇಹದ ಒಳಗೆ ಜೀವ ಇದ್ದಾರೆ, ಅವನು ನಿರ್ಗುಣ, ಅವನು ಚಿದಾನಂದಾತ್ಮಕನಾಗಿರ್ತಕ್ಕಂಥವನು. ಪ್ರಾಕೃತ ಗುಣ ಅಲ್ಲ ಅವನು, ಅಪ್ರಾಕೃತ ಜೀವನು ಕೂಡ. ಅಪ್ರಾಕೃತ ಆನಂದ ಇರಬಹುದು, ದುಃಖ ಇರಬಹುದು, ಅದು ಅಪ್ರಾಕೃತ, ಅಪ್ರಾಕೃತ ಅಲ್ಲ. ಅಂದಾಗ ಗುಣಬದ್ಧನಾಗಿದ್ದಾನೆ. ಆ ಗುಣಬದ್ಧತೆ ಕಳ್ಕೊಂಬೋದೆ ನಮ್ಮ ಸಾಧನೆ. ಸಾಧನೆ ಎಂದ್ರೆ ಏನು? ಗುಣ ಕಳ್ಕೊಂಬೋದು. ಹಾಗೆ ಇದೊಂದು ನನಗೆ ಸಂಬಂಧ ಇಲ್ಲ, ಈ ದೇಹದಿಂದ ಆಗ್ತಕ್ಕಂಥದ್ದಲ್ಲ, ಇದೆಲ್ಲ ಗುಣ ಸಂಬಂಧವಾದದ್ದು, ನಾನು ಶುದ್ಧನಾಗಿದ್ದೇನೆ, ಇದರಿಂದ ಇದೊಂದು ನನಗೆ ಸಂಬಂಧವಿಲ್ಲ ಅಂತ ತಿಳ್ಕೊಬೇಕು. ಈಗ ಹೇಗೆ ಅಂದ್ರೆ ಇದು ಅರ್ಥ ಆಗಲ್ಲ. ಸಿಂಹದವರು ನಾಟಕದವರು ರಾಜನಾಗಿರ್ತಾರೆ, ಸಿಂಹಾಸನ ಮೇಲೆ ಕೂತಿರ್ತಾನೆ. ಏನು, ನಾನಾ ಜನಗಳು ಬರ್ತಾರೆ, ಚಾಮರ ಹಾಕೋರು, ಛತ್ರಿ ಹಿಡಿಯೋರು, ಸೇವಾ ಮಾಡೋರು ಯಾರು ಬೇಕಾದ್ದು ಮಾಡ್ತಾರೆ. ಎಲ್ಲಿವರೆಗೆ ಮಾಡ್ತಾರೆ? ನಾಟಕ ಮುಗಿಯವರೆಗೂ. ನಾಟಕ ಮುಗಿದ್ಮೇಲೆ ನಾನು ರಾಜ ಕೂತ್ಕೊತೀನಿ, ನಾನು ಸೇವೆ ಮಾಡಿದ್ರೆ ಮಾಡ್ತಾರೆ, ಹೋಗೋ ನೀನಷ್ಟು ನಾವಷ್ಟು ಅಂತ. ಹಾಗೆ ಈ ದೇಹಕ್ಕೆ ಆಗ್ತಕ್ಕಂಥದ್ದಲ್ಲಿ ಜೀವನಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಕರ್ಮ ಆದರೆ ಯಾಕೆ, ಆ ಭಗವಂತ ಹಾಕಿದ ಮಾಯಾದಿಂದ ಮೋಹಿತನಾಗಿ ಈ ದೇಹದಿಂದ ಆಗ್ತಕ್ಕಂಥದ್ದು ನಮ್ದು ಅಂತ ತಿಳ್ಕೊಳ್ತಾ ಇದ್ದಾನೆ ಜೀವ. ಹಾಗೆ ಸ್ವಪ್ನ ದುಃಖ ವಿತ್ಯಾದಿವತೆ ಮನಸ್ಸೈವ ಪ್ರದರ್ಶಿಸಿ ಭಾಗವತ ಅಪ್ರಿಯ ವಾಕ್ಯ. ಸ್ವಪ್ನ ಇದೆಲ್ಲ ಜೀವರಿಗೆ, ಈ ಸ್ಥಿತಿ ಕಾಲ ಎಲ್ಲ ಸ್ವಪ್ನ ಅಂತಾರೆ ಆಚಾರ. ಅಸುರಿಜ್ಯಾವಸ್ಥೆ ಎಲ್ಲ ನಿದ್ರಾವಸ್ಥೆ, ಸುಷುಪ್ತಾವಸ್ಥೆ, ಮೋಕ್ಷ ಎಲ್ಲ ಜಾಗೃತ ಅವಸ್ಥೆ. ನಾವು ಸ್ಥಿತಿಗೆ ಬಂದ ಮೇಲೆ, ಸೃಷ್ಟಿಗೆ ಬಂದ ಮೇಲೆ, ಲಿಂಗ ದೇಹ ಭಂಗಾವು, ಇದೆಲ್ಲ ಸ್ವಪ್ನ ಅಂದ್ಬಿಟ್ಟು ಜೀವರಿಗೆ. ಸ್ವಪ್ನದಲ್ಲಿ ನಾವು ನೋಡ್ತೀವಿ, ನಾವು ಇದೇ ದೇಹವನ್ನು ನೋಡಿರ್ತೀವಿ. ನಾವು ಆ ಸ್ವಪ್ನ ಬೀಡೋವರೆಗೂ ಸುಖನೂ ನಾನು ಅನುಭವಿಸ್ತೀನಿ, ದುಃಖ ನಾವು ಅನುಭವಿಸ್ತೀನಿ, ತಿಳ್ಕೊಂಡಿರ್ತೀನಿ ಸ್ವಪ್ನ ಬೀಡೋವರೆಗೂ. ಯಾಕೆ? ಅಜ್ಞಾನ. ಈ ಸ್ವಪ್ನ ಎನ್ನುವ ಜ್ಞಾನವಿಲ್ಲ. ಸ್ವಪ್ನದಲ್ಲಿ ಇದೇ ದೇಹವನ್ನು ತೋರಿಸ್ತಾನೆ, ಅಲ್ಲಿ ನಾನು ಅನುಭವಿಸ್ತೀನಿ. ಸ್ವಪ್ನ ಬಿಟ್ಟ ಮೇಲೆ ಹುಲಿ ಬಂತು, ಮೈನಾಳ ಪಡಿತು, ಮೈ ತುಂಬ ರಕ್ತ ಆಯ್ತು, ಹುಲಿ ತಿಂದ್ಬಿಡ್ತೀನಿ ಅಂತ ಹೆದರಿರ್ತೀವಿ. ಎಲ್ಲಿವರೆಗೂ? ಸ್ವಪ್ನ ಬೀಳೋವರೆಗೂ. ಸ್ವಪ್ನ ಮರಿ ಆದ್ಮೇಲೆ ಅರೇ ಬಿಡಪ್ಪ ಸ್ವಪ್ನ ಇದು, ಮೈ ನೋಡ್ತೀವಿ ರಕ್ತ ಇಲ್ಲ, ಹುಲಿ ಇಲ್ಲ. ತಿರುಕನೋರು ನೂರ ಮುಂದೆ ಬುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕನಕದಾಸ ಇದನ್ನೇ ಮಾಡಿರ್ತಕ್ಕಂಥದ್ದು. ಅದು ಆ ನಾನು ನಿಜವಾದ ಕನಸಿನಲ್ಲಿ ಆದ ರಾಜ ನಾನೇ ರಾಜ ಅಂತ ತಿಳ್ಕೊಂಡು ತನ್ನ ಹೆಂಡತಿನ ಕಾಲಿಗೆ ಒದಿರಬೇಕಂತ ಕಾಲಿಗೆ ಒದ್ದ ಆ ಭಿಕ್ಷ ಬೇಡ್ಕೊಂಬಂದಿದ್ದಲ್ಲೇ ಸರಂಡನ್ ಇತ್ತು. ಹಾಗೆ ನಾವು ಇದು ಸ್ವಪ್ನವನ್ನೇ ನಿಜ ಅಂತ ತಿಳಿದುಕೊಂಡು ನಾವು ನಂದೆ ಇದೇ ನಂದೆ ಅಂತ ತಿಳ್ಕೊಂಡ್ಬಿಟ್ಟೆ ನಮಗೆ ಮೋಕ್ಷ ಸುಖ ಸಿಗಲ್ಲ. ಅದಕ್ಕೋಸ್ಕರ ಇದಾಗ್ತಕ್ಕಂಥದ್ದು ನನಗೊಂದು ಸಂಬಂಧ ಇಲ್ಲ ಸ್ವಾಮಿ, ಇದೆಲ್ಲ ಹೊರಗಿನ ವ್ಯವಹಾರ ಎಲ್ಲ ಇದೆ. ಸಿಂಹದ ಸತ್ತ ಮಾಡ್ತಾರೆ, ಅವ್ರು ಸತ್ತೋಗಿರ್ತಾನೆ ಇಲ್ಲ. ಮತ್ತೆ ಸಿಂಹದ ಕಷ್ಟ ಕೊಡ್ತಾ ಮಾಡ್ತಾರೆ, ಸುಖ ಯಾವ ಅವನಿ ಲೇಪ ಇಲ್ಲ. ನಾಟಕ ಪಾಠ ಮಾಡುವಾಗ ನಾಟ್ಯದಲ್ಲಿ ಪಾಠ ಅವ್ನು ನಿಜವಾಗ್ಲೂ ದುಃಖ ಪಡ್ತಾನೆ ಅಂತ ಇಲ್ಲ, ದುಃಖ ಇಲ್ಲ ಅವನಿಗೆ ಪಾರ್ಟ್ ಅಷ್ಟೇ. ಹಾಗೆ ನಮ್ದು ಅಷ್ಟೇನೆ, ಈ ಜನ್ಮದಲ್ಲಿ ಈ ಪಾರ್ಟ್ಸ್ ಕೊಡ್ತಾನೆ ದೇವರು ನಮಗೆ. ಆ ಡೈರೆಕ್ಟ್ರು ಹೊರಗಿಂದ ಡೈರೆಕ್ಟ್ ಮಾಡ್ತಾನೆ, ನಮ್ಮ ಡೈರೆಕ್ಟ್ ಒಳಗೆ ಡೈರೆಕ್ಟ್ ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಆ ನಾಟಕ ಸಿನಿಮಾದ ಡೈರೆಕ್ಟ್ ಹೊರಗಿಂದ ಡೈರೆಕ್ಟ್ ಮಾಡಿ ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ನಮ್ಮ ಡೈರೆಕ್ಟ್ ಹಾಗಲ್ಲ, ನಮ್ಮ ಒಳಗೆ ನಿಂತ್ಕೊಂಡು ತಾನು ಮಾಡಿ ತಾನು ಮಾಡ್ತಾ ಇದ್ದಾನೆ. ಈ ರೀತಿ ಜ್ಞಾನ ಇದೆ. ಈ ದೇಹಕ್ಕೆ ಆಗ್ತಕ್ಕಂಥ ಒಂದು ನನಗೆ ಸಂಬಂಧವಿಲ್ಲ, ಇದು ಲಿಂಗ ದೇಹದಿಂದ ಹೊರಗಿರ್ತಕ್ಕಂಥದ್ದು. ಪಾರ್ಟ್ ಮಾಡುವಾಗ ಸತ್ತಂತೆ ಮಾಡ್ತಾನೆ, ನಾನಾ ರೀತಿಯನ್ನು ಅನುಭವಿಸ್ತಾನೆ, ದುಃಖ ದಾರಿದ್ರೆ ಅವನಿಗೆ ದುಃಖ ದಾರಿದ್ರೆ ನಿಜವಾಗ್ಲಿಲ್ಲ ಅವನಿಗೆ. ಯಾಕೆ? ಇದು ಪಾರ್ಟ್ ಅಪ್ಪ, ಹಾಗೆ ನಮ್ದು ಅಷ್ಟೇನೆ. ಇದು ಪಾರ್ಟ್ ಯಾವುದೋ ಜನ್ಮಾಂತರದ ಕರ್ಮ ನಿಮಿತ್ತವಾಗಿ ಈ ವೇಷ ಕೊಡ್ತಾ ದೇವರು ತಾನು ಮಾಡ್ತಾ ಇದ್ದೇನೆ ಸ್ವಾಮಿ, ಇದೊಂದು ನನ್ಗೆ ಸಂಬಂಧ ಇಲ್ಲ, ಇದು ನೀನು ಪ್ರೀತ ಕೇಳೋ ಸುಲಭ ಕೇಳೋ. ಆದ್ರೆ ಈ ಮನಸ್ಸಿಗಾದ್ರೂ ಬರ್ಬೇಕು ಅಂತಾರೆ, ಒಂದು ಜನ್ಮದಲ್ಲಿ ಮನಸ್ಸಿಗಾದ್ರೂ ನಾಟ್ಲಿಕ್ಕೆ ಇದು ಪ್ರಮೇಯ, ಪ್ರಮೇಯನೇ ನಾಟ್ದೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಸ್ವಪ್ನ ದೃಷ್ಟ ವಿತ್ತಾದಿಯೋಕೆ ಮನಸ್ಸೇಯ ಪ್ರದರ್ಶಿ ಹೆಚ್ಚು ಭಾಗವತಾತ್ಪರ್ಯ ವ್ಯಾಕಿಲ್ಲ, ಕರ್ಕದಾಮೃಷ್ಟಾದ ಹೆಚ್ಚಿನ ವಿಷಯ ಬಂದಿಲ್ಲ ಇದರೊಳಗೆ ಭಾಗವತಾತ್ಪರ್ಯ. ಸ್ವಪ್ನದಲ್ಲಿ ನೋಡ್ತಕ್ಕಂಥ ನಿಜ ತೋರಿಸ್ತಾ ಇದ್ದಾನೆ ಮನಸ್ಸೇ, ಮನಸ್ಸಿ ತೋರಿಸ್ತಾ ಇದ್ದಾನಕ್ಕೆ ದೇಹದ ಅನುಭವ ಇಲ್ಲ. ಆ ಸ್ವಪ್ನದಲ್ಲಿ ಆದ ದೇಹಕ್ಕೆ ನೋಡಿ ನಾನು ಅನುಭವಿಸ್ತೀನಿ ಜಡ ಮನಸ್ಸು ಹಾಗೆ ತಿಳ್ಕೊಂಡಿದ್ದೆ, ಚಿನ್ ಮನಸ್ಸು ಹಾಗೆ ತಿಳ್ಕೊಳ್ತಾರೆ. ನಮ್ಗೆ ಎರಡು ಮನಸ್ಸು, ಜಡ ಮನಸ್ಸು ಚಿನ್ ಮನಸ್ಸು. ಜಡ ದೇಹದಲ್ಲಿ ಇರ್ತಕ್ಕಂಥದ್ದು ಜಡ ಮನಸ್ಸು ಆ ಸ್ವಪ್ನವನ್ನು ನಿಜ ಅಂತ ತಿಳ್ಕೊಂಡು ನಾನು ಅನುಭವಿಸ್ತೀನಿ ತಿಳ್ಕೊತೆ. ಹಾಗೆ ಒಳಗಿರ್ತಕ್ಕಂಥ ಚಿನ್ ಮನಸ್ಸೇ ಇದೆ ಸ್ವರೂಪ ದೇಹದಲ್ಲಿ. ಈ ಇಡೀ ದೇಹ ಸ್ಥಿತಿ ಕಾಲೆಲ್ಲ ಸ್ವಪ್ನ, ಸ್ವಪ್ನ ಎನ್ನುವ ಜ್ಞಾನವಿಲ್ಲದೇನೆ ಇದೇ ನನ್ನ ನಿಜ ಜೀವನ ಅಂತ ತಿಳ್ಕೊಂಡು ನಾನು ಅನುಭವಿಸ್ತೀನಿ ತಿಳ್ಕೊಳ್ತಾನೆ, ಬದ್ಧಕವಾಗ್ತಾನೆ. ಕಷ್ಟ ಇದು ಪ್ರಮೇಯ, ಆದ್ರೆ ಪ್ರಮೇಯ ತಿಳ್ಕೊಂಡಿರ್ಬೇಕು ನಾವು. ಅಷ್ಟು ಬೇಗ ಮನಸ್ಸಿಗೆ ಬರೋಲ್ಲ ಪ್ರಮೇಯ ಈ ರೀತಿ ಅದೇ ಅಂತ ತಿಳ್ಕೊಂಡ್ರೆ ಈ ಜನ್ಮದ ಮುಂದಿನ ಜನ್ಮಕ್ಕನ್ನ ಸ್ಫೂರ್ತಿ ತಂದುಕೊಡ್ತಾನೆ ಈ ಜನ್ಮದ್ದು. ಪ್ರತಿ ಜನ್ಮದಲ್ಲೂ ಓದಬೇಕು ಅಂತಕ್ಕಂಥದ್ದಿಲ್ಲ, ಜನ್ಮಾಂತರ ಸಂಸ್ಕಾರವನ್ನ ಪರಮಾತ್ಮ ಯಜಾಪ ಪರಮಂ ಜಾತ್ಮ ಅಷ್ಟಮ ಸ್ಕಂದ ಗಜೇಂದ್ರ ವರ್ಷ ಇದೇ ಬರ್ತಕ್ಕಂಥದ್ದು. ಗಜರಾಜ ಸ್ತೋತ್ರ ಮಾಡಿದ ಅಂತ ಹೇಳಿದ್ರು, ಹಾಗೆ ಮಾಡಿದ ಯಜಾಪ ಪರಮಂ ಜಾತ್ಮ ರಾಜ್ಯನನ್ನು ಅನುಶಿಕ್ಷಿತ ಅಂತ ಹಿಂದಿನ ಜನ್ಮದಲ್ಲಿ ಅನುಶಿಕ್ಷಿತವಾದ ವಿದ್ಯೆಯನ್ನು ದೇವರು ಪ್ರಕರಣ ಮಾಡಿದ. ಹಾಗೆ ನಮಗೂ ಅಷ್ಟೇ, ಈ ಜನ್ಮದಲ್ಲಿ ನಾವು ಸಾಧ್ಯವಾದಷ್ಟು ಅಂಶವನ್ನು ಮಾಡ್ಲಿಕ್ಕಾಗಲೇ ಹೆಚ್ಚಿ ಬಂದ ಆದ್ರೆ ದೇವ್ ಮುಂದಿನ ಜನ್ಮದಲ್ಲಿ ಇದು ಮುಂದುವರಿಸ್ತಾನೆ ಇಲ್ಲಿಂದ. ಮತ್ತೆ ಪ್ರಾರಂಭದ ಓಂಕಾರದಿಂದ ಮಾಡಲ್ಲ ಇಲ್ಲ, ಮತ್ತೆ ಇಲ್ಲಿಂದ ಮುಂದುವರಿಸ್ತಾನೆ ದೇವರು. ನಾವ ಅನುಸಂಧಾನ ಮಾಡದೆ ಹೋದೆ ನಮ್ಮ ಭಗವಂತ ನಾವು ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಇನ್ನು ನಾವು ಇನ್ನೂ ನಮ್ಗಿನ್ನೂ ಆ ವಾಸನೆ ಹೋಗಿಲ್ಲ. ಈ ಪಂಡಿತರು ಹಾಕಿರ್ತಕ್ಕಂತಹ ವಾಸನೆ ಏನಿದೆ ಅದಿನ್ನೂ ನಮ್ಗೆ ಹೋಗಿಲ್ಲ.
ಆಯ್ತು ದಾಸರೆ, ಇನ್ನು ಯಾರಿಗಾದ್ರು ನಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದಾ?
ನಾ ಹೇಗೆ ಕೇಳಿ ಕೇಳಿ ಬೇಕಾದ ಕೇಳಿ.
ನಮಸ್ಕಾರ ದಾಸರೆ, ಕೇಳ್ತೀರಿಯಾ?
ಹಾ ಕೇಳಿ.
ಒಂದು ತುಂಬಾ ಸಾಮಾನ್ಯವಾದ ಪ್ರಶ್ನೆ, ಕ್ಷಮಿಸ್ಬೇಕು.
ಯಾವ್ದನ್ನ ಕೇಳ್ರಿ?
ನಾವು ಇವಾಗ ಕಣ್ಣಿಂದ ನೋಡುವುದೆಲ್ಲ ಶ್ರೀಹರಿ ರೂಪ, ಅಂದ್ರೆ ನೋಡ್ತಿರೋದೆಲ್ಲ ಶ್ರೀಹರಿ ಸರ್ವ ವ್ಯಾಪ್ತ, ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ನಾವು ಇವಾಗ ಜೀವ ಬೇರೆ ಆಮೇಲೆ ಪರಮಾತ್ಮ ಬೇರೆ ಅಂತ ಹೆಂಗೆ ಅನುಸಂಧಾನ ಮಾಡ್ಕೋಬೇಕು?
ಹಾಗಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಆಟೋಮ್ಯಾಟಿಕ್ ಬಿಂಬಕ್ರಿಯೆ ಪ್ರತಿಬಿಂಬಕ್ರಿಯೆ. ಈಗ ಅಲ್ಲಿ ಟಿವಿ ಒಳಗೆ ಅನೌನ್ಸ್ ಮಾಡ್ತಾರೆ, ಅಲ್ಲಿ ಮಾಡಿದೆ ಅಲ್ಲಿ ಆಗ್ತಿಲ್ಲಕ್ಕೆ ನಮ್ಗೆ ಇಲ್ಲಿ ಎರಳೆ ಆಗಿಬಿಡ್ತದೆ. ಅದನ್ನ ಸ್ವಲ್ಪ ಟೈಮ್ ಬೇಕಾದ್ರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅದು ಬಿಂಬಕ್ರಿಯೆ. ಹಾಗಲ್ಲ, ಪರಮಾತ್ಮ ತಾನು ಮಾಡ್ತಾನೆ. ಜೀವನ ಕಣ್ಣು ಒಳಗೆ ಪರಮಾತ್ಮನ ಕಣ್ಣು, ಪರಮಾತ್ಮ ನೋಡ್ತಾ ಇದ್ದಾನೆ, ಪರಮಾತ್ಮ ನೋಡ್ತಾ ಇದ್ದಾನೆ. ನೋಡಿ ಜೀವನ ನಾನು ನೋಡಿದೆ ಅಂತ ಅನುಭವ ತಂದುಕೊಡ್ತಾ ಇದ್ದಾನೆ. ಅವನು ನೋಡಿ ತಂದುಕೊಡ್ತಾ ಇದ್ದಾರೆ ಎಂಬ ಜ್ಞಾನ ನಮ್ಗಿಲ್ಲ, ನಾನೇ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಪರಮಾತ್ಮ ಪ್ರತಿಯೊಂದು ಇಂದ್ರಿಯಗಳಲ್ಲಿದ್ದು ತಾನು ಇಂದ್ರಿಯಗಳಿಂದ ಶಬ್ದ ಸ್ಪರ್ಶ ರೂಪ ಸಗಂಧಾದನ್ನು ತೆಗೆದುಕೊಂಡು ಅನುಭವಿಸೋನು ಅವನೇ ಅನುಭವಿಸಿ ನಾನು ಅಜ್ಞಾನದಿಂದ ನಾನು ಅನುಭವಿಸ್ತೇನೆ ಅಂತ ನಮ್ಮ ಅನುಭವ ತಂದುಕೊಡ್ತಾ ಇದ್ದಾರೆ. ಅದೇ ಬಂಧಕವಾಗ್ತಾ ಇದ್ದ ನಮಗೆ. ನಮಗೇನಾಯ್ತು, ನನ್ನ ಕರ್ಮ ಕಲಿಯೋದಕ್ಕೆ ನೀನು ಮಾಡ್ತಾ ಇದ್ದೀವಿ ಸ್ವಾಮಿ, ಇದು ನಿನ್ನ ಪೂಜಾ ಪ್ರೀತಿ ಅಷ್ಟು ಕಲ್ತ್ಕೊಂಡ್ರೆ ನಾವು ಭಕ್ತಿಯೋದೋ ಬಿಟ್ಟದೋ ಹೇಳ್ಬೇಕು. ಯಾವುದೇ ಎಷ್ಟು ಸಾಧ್ಯವೋ ಅಷ್ಟು ಕರ್ಮಗಳಲ್ಲಿ ಜ್ಞಾಪಿಸಬೇಕು. ನನ್ನ ಕರ್ಮ ಕಲಿಯೋದಕ್ಕೆ ನೀವು ಮಾಡಿ ಸ್ವಾಮಿ, ಸ್ವಾಮಿ ಕೃಷ್ಣ ನಿನ್ನ ಪೂಜಾ ನಿನ್ನ ಪ್ರೀತಿ ನಾನು ಸಾಕು. ಇದರಿಂದ ಏನು ಆನಂದ ಆಯಿತು, ಅದು ನೀನು ಪ್ರೀತನಾಗಿದ್ದಿ, ನೀನು ಆನಂದ ಪಟ್ಟನ ನಮ್ಮ ನಮಗೆ ಆನಂದ ಅನುಭವ ಪಡ್ತಕ್ಕಂಥದ್ದು. ಹಾಗೆ ದುಃಖನು ಅನುಭವ ಪರಮಾತ್ಮ ಆಗ್ತೇನೆ ಅಂತಲ್ಲ, ಅವನೇನ್ ಮಾಡ್ತಾನೆ ನಮ್ಮ ಅವನು ಕೊಟ್ಟು ಬಿಡ್ತಾನಷ್ಟೇ, ಅವನು ಅನುಭವಿಸ್ಬೇಕು ಅಂತಲ್ಲ, ಅದು ನಾವು ಸಬ್ಮಿಟ್ ಮಾಡಿದ್ವಿ. ಈಗ ಒಬ್ಬರು ಮನೆಯಾಗಿ ಸತ್ತರು, ತಂದಾಗ ಪೋಸ್ಟ್ ನಾನು ತಂದುಕೊಟ್ಟ, ಕಾರ್ಡ ತಂದುಕೊಟ್ರೆ ದುಃಖ ಆಗ್ತೇನೆ? ಅವನು ಪೋಸ್ಟ್ ನಾನು ದುಃಖದೇನು ಇಲ್ಲ, ಯಾಕೆ ಅವನು ಕೊಡೋದು ಎಷ್ಟು ಅಷ್ಟೇ, ಆ ದುಃಖ ಆಗೋದು ಇವನಿಗೆ. ಆಗ ಭಗವಂತ ತಾನು ತಗೊಂಡು ನಮ್ಗೆ ಕೊಡ್ತಾನೆ ಅಂದ್ಕೊಳ್ಳಿ, ಅವನಿಗೂ ದುಃಖ ಆಯ್ತು ಅಂತ ತಿಳ್ಕೋಬಾರ್ದು. ಅವ್ನು ನಿರ್ಲಿಪ್ತ ಪರಮಾತ್ಮ, ನಿರ್ಲಿಪ್ತನಾಗಿದ್ದಾನೆ. ಸುಖ ದುಃಖ ಪ್ರಾಕೃತ ಸುಖ ದುಃಖಾದಿಗಳೇ ಇಲ್ಲ ಆತಿಗೆ, ಅಪ್ರಾಕೃತವಾದ ಆನಂದ ಅನುಭವಿಸ್ತಕ್ಕಂತಹ ಪರಮಾತ್ಮನಿಗೆ ಪ್ರಾಕೃತವಾದ ಸುಖ ದುಃಖಗಳು ಇದಾವೆ ಏನಾತಿಗೆ ಇಲ್ಲ. ಅಂದಾಗ ಆ ರೀತಿ ತಿಳ್ಕೋಬೇಕೇ ಹೊರತು ಬೇರೆ ಅಲ್ಲೇ ಅಲ್ಲ.
ಪ್ರಶ್ನೆ ಕೇಳಿದ್ದು ಸಂತೋಷ. ದಾಸರಿ ಪ್ರಶ್ನೆ ಆಕ್ಚುಲಿ ಅವ್ರದ್ ಏನಂತಂದ್ರೆ ಅವ್ರ ಒಂದ್ ಮೇಲ್ ಕೊಟ್ಟು ಕಳ್ಸಿದ್ರು ಏನಂತಂದ್ರೆ, ದೇವರು ಸರ್ವವ್ಯಾಪ್ತ ಎಲ್ಲಾ ಕಡೆ ತುಂಬಿಕೊಂಡಿದ್ದಾನೆ ಅವನು, ಅವನ್ ಬಿಟ್ಟು ಇನ್ನೊಂದು ವಸ್ತು ಎಲ್ಲಿ ವ್ಯಾಪ್ತ ಅಷ್ಟು ವ್ಯಾಪ್ತತ್ವ ಯಾರಿಗೂ ಇಲ್ಲ, ಎಲ್ಲಿ ಕಾಣೋದಿಲ್ಲ. ಹಾಗಾದ್ಮೇಲೆ ಜೀವರಿಗೂ ದೇವರಿಗೂ ದೇವರಿಗೂ ಹೇಗೆ ವ್ಯತ್ಯಾಸ ಹೇಳ್ಬೇಕು? ಯಾಕಂದ್ರೆ ಜೀವ ಜೀವ ಇರ್ಬೇಕು ಅಂತ ಒಂದು
ಜೀವನಿಗೆ ಸರ್ವತ್ರ ವ್ಯಾಪ್ತಿತ್ವ ಇಲ್ಲ, ಪರಮಾತ್ಮನ ಸರ್ವತ್ರ ವ್ಯಾಪ್ತಿತ್ವ ಉಂಟು. ಜೀವನಿಗೆ ಸರ್ವತ್ರ ವ್ಯಾಪ್ತಿತ್ವ ಇಲ್ಲ, ಇಲ್ಲಿದ್ರೆ ಅಲ್ಲಿಲ್ಲ, ಅಲ್ಲಿದ್ರೆ ಇಲ್ಲಿಲ್ಲ, ಸಕಲ ಜೀವರಾಶಿಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ.
ಹೌದು, ಅಂದ್ರೆ ಅಂದ್ರೆ ದೇವರ ಎಲ್ಲ ಕಡೆ ವ್ಯಾಪ್ತ ಆದ್ಮೇಲೆ ದೇವರದೇ ಕಣಗಳಾಗಿ ಜೀವರು ಇರ್ಬೋದಲ್ಲ, ಅಂದ್ರೆ ಜೀವ ಇಸ್ ನಥಿಂಗ್ ಬಟ್ ದೇವರ ಒಂದು ಸ್ವರೂಪ ಆಗಿರ್ಬೋದಲ್ಲ ಅಂತ ಹೇಳಿ ಅವ್ರ ಪ್ರಶ್ನೆ ಇತ್ತು. ಮತ್ತಂದ್ರೆ ಹೇಗೆ ಅದ್ರ ಬಗ್ಗೆ ಡೌಟ್ ಅವ್ರದ್ದು, ಅದು ಸ್ವಲ್ಪ ಕ್ಲಾರಿಫೈ ಮಾಡ್ತೀರಾ?
ಇಲ್ಲ ಇಲ್ಲ ಮಾಮ, ಇದು ಮಮೈ ವಾಂಶೋ ಭಿನ್ನ ಜೀವ ಅಂತ ಹೇಳಿದ್ದಾರೆ ಕೃಷ್ಣ ಭಗವದ್ಗೀತೆಯಲ್ಲಿ. ನನ್ನೊಂದು ಅಂಶ ಅಂತ ಹೇಳಿದ ಜೀವ. ಯಾಕೆ ಅಂಶ ಅಂತಂದ್ರೆ ಏನು, ಆತನ ಅಂಶ ಅಲ್ಲಿ ಇದ್ದಷ್ಟು ಜೀವನ ಅಸ್ತಿತ್ವ ಇಲ್ಲ ಆಗಿಲ್ಲ. ಅದಕ್ಕೋಸ್ಕರವಾಗ ಮಮೈವಾಂಶೋ ಭಿನ್ನ ಜೀವ ಅಂತ ಭಗವದ್ಗೀತೆಯಲ್ಲಿ. ಜೀವರಲ್ಲಿ ನನ್ನ ಅಂಶ ಅಂತ ಹೇಳ್ತು, ಅಂಶ ಅಂದ್ರೆ ಆತಂದೆ ಅಂತ ಅಲ್ಲ. ಅದು ಆತ ಪರಮಾತ್ಮ ಜೀವನ ಅಸ್ತಿತ್ವ ರಕ್ಷಣೆ ಮಾಡ್ಕೊಂಡು ಒಂದು ರೂಪ ತಗೊಂಡು ಜೀವನದಲ್ಲಿದ್ದಾನೆ. ಅಷ್ಟೇ, ಆ ಜೀವ ಪರಮಾತ್ಮ ಇದ್ದಿದ್ದರಿಂದ ಜೀವನ ಅಸ್ತಿತ್ವ ಇಲ್ಲೋದು, ಜೀವನ ಅಸ್ತಿತ್ವ ಇಲ್ಲ. ಜೀವನ ಅಸ್ತಿತ್ವವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ತಾನೊಂದು ಅಂಶದಿಂದ ಜೀವನದಲ್ಲಿ ಪ್ರವೇಶ ಮಾಡ್ತಾನೆ ಬಿಂಬನಾಗಿ. ಅದಕ್ಕೆ ನನ್ನ ಅಂಶ ಅಂತ ಹೇಳುತ್ತೆ. ಅಂಶ ಅಂದ್ರೆ ನಾನೇ ಅಂತ ಅಲ್ಲ ಅರ್ಥ, ಅದು ಭಿನ್ನ ಜೀವ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಮಮಯ ವಾಂಶೋ ಭಿನ್ನ ಜೀವ, ನನ್ನ ಅಂಶ ಆದ್ರೂ ಕೂಡ ಜೀವ ಭಿನ್ನ, ನಾನು ಅವನಿಂದ ಭಿನ್ನನಾಗಿದ್ದೇನೆ. ಹಾಗೆ ದ್ರವ್ಯಂ ಕರ್ಮಚ ಕಾಲಸ್ವ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷ. ಅದಕ್ಕೋಸ್ಕರವಾಗಿ ಪರಮಾತ್ಮನ್ ತಾನು ಜೀವನ ರಕ್ಷಣೆ ಮಾಡುವುದಕ್ಕೋಸ್ಕರ ಅಸ್ತಿತ್ವ ರಕ್ಷಣೆ ಮಾಡೋದಕ್ಕೋ ಇದ್ದಾನೆ. ಅವನ ಅಂಶ ಅನ್ಕೊಳ್ಳ ಅವನೇ ತಿಳ್ಕೋಬಾರ್ದು, ಅವನಿಂದ ಭಿನ್ನನಾಗಿದ್ದಾನೆ ಜೀವ. ಆದ್ದರಿಂದ ಪರಮಾತ್ಮ ಎಲ್ಲರಲ್ಲೂ ವ್ಯಾಪ್ತ, ಜೀವನ ವ್ಯಾಪ್ತಿತ್ವ ಇಲ್ಲ. ಜೀವನ ವ್ಯಾಪ್ತಿತ್ವ ಒಂದೇ ಕಡೆಗಷ್ಟೇ, ಈ ದೇಹದಲ್ಲೇನೆ ಸರ್ವತ್ರ ವ್ಯಾಪ್ತಿತ್ವ ಇಲ್ಲ ಜೀವನಿಗೆ, ಈ ದೇಹದಲ್ಲೇನೆ ಸರ್ವತ್ರ ವ್ಯಾಪ್ತಿತ್ವ ಇಲ್ಲ. ಹೃದಯದಲ್ಲಿ ಬಿಂಬನಾಮಕನಾದ ಶ್ರೀಹರಿ ಇದ್ದಾನೆ, ಆ ಶ್ರೀಹರಿಯ ಪಾದವನ್ನು ಆಶ್ರಯ ಮಾಡಿಕೊಂಡು ಮುಖ್ಯ ಪ್ರಾಣದೇವರಿದ್ದಾರೆ, ಮುಖ್ಯ ಪ್ರಾಣದೇವರು ಆಶ್ರಯ ಮಾಡ್ಕೊಂಡು ಜೀವಿದ್ದಾನೆ ಮುಂದೆ ತಕ್ಕೆ. ಇನ್ನು ಉಲ್ಕಿ ಕಡಿಗಿಲ್ಲ. ಆದರೆ ಮತ್ತೆ ಪ್ರಕಾಶತಃ ವ್ಯಾಪ್ತಿ ಅಂತಾರೆ ಜೀವನಿಗೆ, ಪ್ರಕಾಶತಃ ವ್ಯಾಪ್ತಿ ಅಂತಾರೆ ಜೀವನ ವ್ಯಾಪ್ತಿ ಇದೆ. ಹಾಗೆ ಪ್ರಕಾಶತಃ ಅಂದ್ರೆ ಬಲ್ಪ್ ಒಂದು ಕಡಿಗಿತ್ತೆ ಇಡೀ ರೂಮ್ ಎಲ್ಲ ಬೆಳಕಾಗ್ತದೆ. ಹಾಗೆ ಒಂದು ಕಡಿಗಿದ್ರು ಇಡೀ ದೇಹ ಎಲ್ಲ ನಮ್ದು ತಿಳ್ಕೊಂಡ ಜೀವ. ಒಂದೇ ಕಡಿಗಿದ್ರು ಕೂಡ ಎಲ್ಲ ದೇಹ ನಮ್ದು, ನಮ್ದು ಇದೇ ವ್ಯಾಪ್ತಿ ಅಂದ್ರು. ಕಣ್ಣು ನಮ್ದು, ಕಿವಿ ನಮ್ದು, ಕಾದು ನಮ್ದು, ಎಲ್ಲ ನಂದೇ. ಇದು ವ್ಯಾಪ್ತಿ ಅಂದ್ರೆ ಜೀವನಿಗೆ ಈ ಈ ದೇಹದಲ್ಲೇ ವ್ಯಾಪ್ತಿ, ಪೂರ್ಣ ವ್ಯಾಪ್ತಿ ಇಲ್ಲ ಅಂದ್ರೆ ಇನ್ನು ಉಳ್ಕಿದನೆ ಪರಮಾತ್ಮ ಆಗಲ್ಲ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನಂತಂ ಅವ್ಯಯಂ ಕವಿಗಂ ಸಮುದ್ರ ಅಂತ ವೇದ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸರ್ವತ್ರ ವ್ಯಾಪ್ತತ್ವ ಪರಮಾತ್ಮನಿಗೆ ಒಂದೇ ಇರ್ತಕ್ಕಂಥದ್ದು. ಆದ್ರೆ ಸರ್ವತ್ರ ವ್ಯಾಪ್ತಿ ವಾಯುದೇವರಿಗೂ ಉಂಟು, ಪರಮಾತ್ಮನ ಜೊತೆಗೆ ಇದ್ದಾರಾದ್ದರಿಂದ ವಿಷ್ಣು ವಾಯು ಪುರುಸ್ತಿತ್ಯ ಸರ್ವೇ ಶ್ವೇತೇಶು ಸಂಚರನ್ ಕರೋತಿ ಕಾರ್ಯತ್ತಂತೆ ಜಗತ್ ಕಾರ್ಯ ಮತಂದಿತ. ಎಲ್ಲಿ ಪರಮಾತ್ಮ ವಾಯುದೇವರು ಇರಲೇಬೇಕಲ್ಲಿ, ಇಡೀ ಜಗತ್ ಕಾರ್ಯ ವಾಯುದೇವರ ಮೂಲಕ ಮಾಡ್ತಾ ಅವ್ರಿಗೂ ವ್ಯಾಪ್ತಿತ್ವ ಉಂಟು. ಅಂದ್ರೆ ಪರಮಾತ್ಮನ ದೇಹದಲ್ಲಿ ವ್ಯಾಪ್ತಿತ್ವ, ಇಡೀ ಜಗತ್ತಿನಲ್ಲಿ ವ್ಯಾಪ್ತಿತ್ವ ಅದೇ ಹೊರತು ಪರಮಾತ್ಮನ ದೇಹದಲ್ಲಿ ವ್ಯಾಪ್ತಿತ್ವ. ವಾಯುದೇವರಿಗೂ ವ್ಯಾಪ್ತಿತ್ವ ಉಂಟು, ಎಲ್ಲ ಕಡೆ ಉಂಟು ವಾಯುದೇವರಿಗೆ. ಜಗತ್ ಕಾರ್ಯ ಎಲ್ಲ ಪರಮಾತ್ಮನ ಆಜ್ಞೆ ಅಂತ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲಿದ್ದರಲ್ಲೂ ವಾಯುದೇವರು ಅಲ್ಲಿದ್ದೇ ಇರ್ತಾರೆ. ಅದಕ್ಕೋಸ್ಕರವಾಗಿ ಸರ್ವತ್ರ ವ್ಯಾಪ್ತಿತ್ವ ಪರಮಾತ್ಮನಿಗಷ್ಟೇ ಹೊತ್ತು ಜೀವನಿಗಿಲ್ಲ. ಯದ್ಯಪಿ ನನ್ನ ಅಂಶ ಅಂತ ಹೇಳಿದ್ದಾನೆ ಪರಮಾತ್ಮ, ಮಮೈವ ಅಂಶ ಭಿನ್ನ ಜೀವ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನನ್ನ ಅಂಶ ಅಂದ್ರೆ ಅವ ಅಂಶ ಆವೇಶ ಅವತಾರ ಹಾಗಲ್ಲ ತಿಳ್ಕೋಬಾರ್ದು. ಜೀವನನ್ನು ಅತ್ಯುತ್ತ ರಕ್ಷಣೆ ಮಾಡುವುದಕ್ಕೆ ಆ ಜೀವನ ರೂಪದಂತೆ ತಗೊಂಡು ಕನಕನದಲ್ಲಿ ವ್ಯಾಪ್ತನಾಗಿದ್ದಾನೆ, ಅದೇ ಅಂಶ. ಅಷ್ಟೇ, ಇನ್ನೊಬ್ಬ ಜೀವನದಲ್ಲಿ ಆ ರೂಪದಂತೆ ಅಲ್ಲಿದ್ದಾನೆ ಪರಮಾತ್ಮ. 84 ಲಕ್ಷ ಯೋನಿಗಳಲ್ಲಿ ಅಷ್ಟೇ ರೂಪ ಸ್ವೀಕಾರ ಮಾಡಿಕೊಂಡು ಅವನ ಅಂತ ಈ ಸರ್ವತ್ರ ವ್ಯಾಪ್ತಿತ್ವ ಜೀವನಿಗಿಲ್ಲ.
ನಮಸ್ಕಾರ ಪ್ರಸನ್ನ, ನಾನು ಮೋಹನ್.
ಮೋಹನ್,
ಹಲೋ.
ನಾನು ಲೈನ್ ಒಳಗಿದ್ದೇನೆ.
ಒಂದ್ ಪ್ರಶ್ನೆ ಇದೆ, ಕೇಳ್ಬೋದಾ?
ಹೇಳ್ತೀವಿ.
ಇವಾಗ ಜೀವಾನು ಅಪ್ರಾಕೃತ, ಪರಮಾತ್ಮನು ಅಪ್ರಾಕೃತ, ಬಟ್ ಲಿಂಗ ದೇಹ ಅನಿರುದ್ಧ ಅಥವಾ ಸ್ಥೂಲ ದೇಹ ಇವೆಲ್ಲ ಜಡ, ಬಟ್ ನಮ್ಗೆ ಇವಾಗ ಜೀವನದಲ್ಲಿ ದುಃಖ ಅಂತೆಲ್ಲ ಅನುಭವ ಆಗತ್ತಲ್ಲ, ಸೊ ಯಾರಿಗಾಗತ್ತ ಇದು ಆಕ್ಚುಲಿ? ಯಾಕೆಂದ್ರೆ
ಯಾರಿಗೂ ಇಲ್ಲ, ಜೀವನದ ಅನುಭವ ಇಲ್ಲ ಅಂತ. ಲೇಪಾನುಭವಿ ಜೀವ ಸ್ವರೂಪ ಅನುಭವಿ
ದುಃಖ ಆಗೋದು ನಿಜ ಅಲ್ವಾ?
ಅಲ್ಲಲ್ಲ ಹೇಳ್ತೀನಿ ಕೇಳಿ, ಮನಸ್ಸಿಗೆ ದುಃಖ ಅಷ್ಟೇ ಹೊರತನು ಕೇಳಕ ಇದು ಅನುಭವ ಇಲ್ಲ. ಲೇಪಾನುಭವಿ ಜೀವಿ ಸ್ವರೂಪ ಅನುಭವಿ ನಚ. ಈಗ ಸ್ವಪ್ನದಾಗ ನಮ್ಮ ದೇಹವೇ ನೋಡಿದ್ವಿ, ಸ್ವಪ್ನದೊಳಗೆ ನಮ್ಮ ಜಡ ದೇಹದ ಮಲಗಿದ ಸ್ವಪ್ನದೊಳಗೆ ಈ ದೇಹಕ್ಕೆ ಸುಖನೂ ಆಗ್ತದೆ ದುಃಖವೂ ಆಗ್ತದೆ. ಅಲ್ಲಿ ಆಗೋವರೆಗೂ ನನಗಾಯ್ತು ಅಂತ ತಿಳ್ಕೊಂಡಿರ್ತೀವಿ ನಾವು. ಎದ್ದ ಮೇಲೆ ಇನ್ನೂ ಕೆಟ್ಟ ದೇಹಕ್ಕೆ ನಮಗೆ ಅನುಭವ ಇಲ್ಲ, ಅದು ಮನಸ್ಸಿಗೆ ಅನುಭವ ಆಯ್ತಷ್ಟೇ. ಹಾಗೆ ಇಡೀ ಸ್ಥಿತಿ ಕಾಲ ಎಲ್ಲ ಸ್ವಪ್ನ ಜೀವನಿಗೆ. ಆದ್ದರಿಂದ ಆ ಸ್ವಪ್ನವನ್ನೇ ನಿಜ ಅಂತ ಜೀವ ತಿಳ್ಕೊಳ್ತಾ ಇದ್ದೇನೆ ಅಜ್ಞಾನದ ಆವರ್ತದಿಂದ. ಅಷ್ಟೇ ಹೊತ್ತು ಸ್ವರೂಪ ದೇಹಕ್ಕೆ ಅನುಭವ ಇಲ್ಲ ಅನ್ಬಿಟ್ಟು. ಸ್ವರೂಪ ದೇಹಕ್ಕೆ ಏನು ಅನುಭವ ಇದ್ರು ಮೋಕ್ಷದಲ್ಲಿ ಲೇಪಾನುಭವ ಸ್ವರೂಪಾನುಭವ ಅಂದರು. ಸ್ವರೂಪಾನುಭವ ಜೀವನಿಗಿರಲಿಲ್ಲ ಮೋಕ್ಷದಲ್ಲಿ. ಲೇಪಾನುಭವ ತನ್ನದಲ್ಲೇ ತನ್ನದು ಅಂತ ಅದನ್ನು ನೋಡಿ ಅದಕ್ಕಾಗೋದು ನೋಡಿ ನನಗಾಗುತ್ತೆ ಅಂತ ತಿಳ್ಕೊಳ್ತಾ ಇದ್ದಾನೆ. ಸ್ವಪ್ನದಲ್ಲಿ ಈ ದೇಹವನ್ನು ನೋಡಿ ಅದಕ್ಕಾಗೋದು ನನಗಾಗುತ್ತೆ ಅಂತ ನಾವು ಹೇಗೆ ತಿಳ್ಕೊಂಡಿರ್ತೀವಿ, ಜೀವನು ಹಾಗೆ ತಿಳ್ಕೊಳ್ತಾ ಇದ್ದಾನೆ. ಈ ಜನದೇಹವನ್ನು ನೋಡ್ಬಿಟ್ಟು ಸ್ವಪ್ನದಲ್ಲಿ ತೋರಿಸ್ತಾ ಇದ್ದೇನೆ ದೇವರು, ಈ ಜನದೇಹಕ್ಕಾಗ ನೋಡ್ತಾ ಇದ್ದೇನೆ ನನಗೆ ಆಗ್ತಿ ಅಂತ ಜೀವ ತಿಳ್ಕೊಳ್ತಾ ಇದ್ದಾನೆ. ನಿಜವಾದ ಅನುಭವ ಇಲ್ಲ ಜೀವನಿಗೆ. ಇದು ಬಹಳ ಗಾಢವಾದ ಪ್ರಮೇಯ ಇದು. ಲೇಪಾನುಭವಿ ಜೀವಿ ಸ್ವರೂಪ ಅನುಭವಿ ನಚ ಭಾಗವ ತಾತ್ಪರ್ಯವಾಕ್ಯ. ಸ್ವರೂಪಕ್ಕೆ ಅನುಭವ ಇಲ್ಲೇ ಇಲ್ಲ ಇಲ್ಲಿ ಮೋಕ್ಷ. ಇಲ್ಲಿ ಜೀವನ ಸ್ವರೂಪಕ್ಕೆ ಅನುಭವ ಹೇಳ್ತು ನಮ್ಮ ಸಿದ್ಧಾಂತ ಬಿದ್ದೋಯ್ತು. ಸ್ವಸ್ವರೂಪ ದುಃಖವೇ ಆಗಲಿ ಆನಂದವೇ ಆಗಲಿ ಆವಿರ್ಭಾವದ ಮೋಕ್ಷ ಲಿಂಗದೇಹ ಹೋದ್ಮೇಲೆ ಅನುಭವ ಅಂತಕ್ಕಂಥದ್ದು. ಲಿಂಗದೇಹ ಇರುವಾಗ ಜೀವನದ ಅನುಭವ ಇಲ್ಲೇ ಇಲ್ಲ, ಎಲ್ಲ ಅಲ್ಲಿಂದೇ ರಿಫ್ಲೆಕ್ಷನ್ ಆಗೋಗ್ತದೆ, ಲಿಂಗದೇಹದಿಂದ ರಿಫ್ಲೆಕ್ಟ್ ಆಗೋಗ್ಬಿಡ್ತೇವೆ. ಆದರೆ ಅದು ಜೀವ ನೋಡಿ ಈ ದೇಹ ತಂದಲ್ಲದೆ ತಂದು ಅಂತ ತಿಳ್ಕೊಂಡು ಅದಕ್ಕಾಗೋದು ಸ್ವಪ್ನದಲ್ಲಿ ನೋಡಿದ ನೋಡ್ತಾ ಇದ್ದೇನೆ ದುಃಖ ಆಗ್ತದೆ. ಅದಕ್ಕೆ ಮನಸ್ಸಿಗೆ ದುಃಖ ಇರುತ್ತೆ, ದೇಹಕ್ಕೆ ಅನುಭವ ಇಲ್ಲ.
ಅಂದ್ರೆ ಇವಾಗ ಈ ಇವಾಗ ನಮ್ಗೆ ಇವಾಗ ದುಃಖ ಆಗ್ತಾ ಇರೋ ಮನಸ್ಸಿಗೆ ದುಃಖ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಅದು ಅಪ್ರಾಕೃತವಾದ ಸ್ವರೂಪ ದೇಹದ ಮನಸ್ಸು ಅಲ್ಲ ಅದು. ಹಾಗಾದ್ರೆ ಇನ್ಯಾವ ಮನಸ್ಸು ಅದು?
ಆ ಸ್ವರೂಪ ದೇಹದ ಚಿನ್ ಮನಸ್ಸಿನ ಸ್ವಪ್ನ ಇದು. ಈಗ ನಾವು ರಾತ್ರಿ ಈಗ ನಮಗೆ ಮೂರು ಅವಸ್ಥೆ ಇದೆ ಜಡ ಮನಸ್ಸಿನಿಂದ. ಈಗ ನಾವೆಲ್ಲ ಜಾಗೃತ ಅವಸ್ಥೆಯಲ್ಲಿದ್ದೀವಿ, ಮನಸ್ಸು ಕೆಲಸ ಮಾಡ್ತೀವಿ, ಇಂದ್ರಿಯ ಕೆಲಸ ಮಾಡ್ತೇವೆ. ರಾತ್ರಿ ನಿದ್ದೆ ಅವಸ್ಥೆಯಲ್ಲಿ ಮನಸ್ಸು ಕೆಲಸ ಮಾಡಲ್ಲ, ಇಂದ್ರಿಯ ಕೆಲಸ ಮಾಡಲ್ಲ. ಆಮೇಲೆ ಸ್ವಪ್ನ ಅವಸ್ಥೆಯಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡ್ತೇವೆ, ಇಂದ್ರಿಯರು ಕೆಲಸ ಮಾಡೋ ಸ್ವಪ್ನದಲ್ಲಿ. ಹಾಗೆ ಜೀವನಿಗೆ ಮೂರು ಅವಸ್ಥೆ ಯಾವುದು? ಸೃಷ್ಟಿಗೆ ಬರದೇ ಇದ್ದ ಪೂರ್ವದಲ್ಲಿ ಅದು ಯಾವುದು? ಸುಷುಪ್ತ ಅವಸ್ಥೆ ನಿದ್ರೆ. ನಮ್ಮ ಸೃಷ್ಟಿಗೆ ತಂದ ದೇವರು ಲಿಂಗದೇಹ ಭಂಗ ಆಗೋದು ಇದೆಲ್ಲ ಸ್ವಪ್ನ. ಲಿಂಗದೇಹ ಭಂಗ ಆಗೋದು ಸ್ವಪ್ನ, ಹುಟ್ಟೋದು ಸಾಯೋದು ಹೆಂಡತಿ ಮಕ್ಕಳು ಇವೆಲ್ಲ ಸ್ವಪ್ನ. ವಿತ್ತಾದಿವತೆ ಮನಸ್ಸೈವ ಪ್ರದರ್ಶಿಯತಿ, ಸ್ವಪ್ನದಲ್ಲಿ ನೋಡತಕ್ಕಂತಹ ವಿತ್ತಾದ ಮನಸ್ಸಿಗೆ ತೋರಿಸ್ತಾ ಇದ್ದಾನೆ. ಜೀವ ಅಜ್ಞಾನದಿಂದ ಈ ದೇಹವನ್ನು ತಂದು ಈ ಜಡ ಮನಸ್ಸು ಹೇಗೆ ಸ್ವಪ್ನದ ಅವಸ್ಥೆ ಆದದ್ದು ತನಗೇಂತ ತಿಳ್ಕೊಳ್ತಾ ಇದೆ. ಚಿನ್ ಮನಸ್ಸು ಹಾಗೆ ತಿಳ್ಕೊಳ್ತಾ ಇದೆ. ಯಾಕೆ? ಚಿನ್ ಮನಸ್ಸು ಶುದ್ಧ ಅಲ್ಲ ಅಂದ್ರೆ ಭಗವಂತ ಬಂಧಕ ಶಕ್ತಿ ಮುಟ್ಟು ಅಚಿಂತ್ಯದ್ಭುತವಾದ ಬಂಧಕ ಶಕ್ತಿಯಿಂದ ಪರಮಾತ್ಮ ಹಾಕಿರ್ತಕ್ಕಂಥ ಮೋಹದಿಂದ ಆ ರೀತಿ ತಿಳ್ಕೊಳ್ತಾ, ಅದೇ ಮೋಹ ಅಂದ್ರೆ. ಅದೇ ಸ್ವಪ್ನಷ್ಟೇ, ಆ ಸ್ವಪ್ನದಲ್ಲಿ ನೋಡಿದಾಗಷ್ಟೇ ಆಪರೇಟ್ ಆಗ್ತಾ ಇರೋದು, ಇನ್ನು ಬೇರೆ ಇಲ್ಲೇ ಇಲ್ಲ. ಇಂದ್ರಿಯಗಳು ಕೆಲಸ ಇಲ್ಲ, ಸ್ಥಿತಿ ಕಾಲದಲ್ಲಿ ಸ್ವರೂಪೇಂದ್ರಿಯಗಳ ಕೆಲಸವೇ ಇಲ್ಲ. ಮನಸ್ಸೊಂದು ಜಾಗೃತವಾಗಿದೆ. ಯಾಕೆ ಸ್ವಪ್ನ? ನಾವು ರಾತ್ರಿ ಮಲಿಕೊಂಡ ಸ್ವಪ್ನ.
ಜೀವನಿಗೆ ಸ್ವರೂಪ ಇಂದ್ರಿಯಗಳು ಒಂದೇ ಇದೆ, ಸಾಕ್ಷಿ ಇಂದ್ರೆ ಒಂದೇ ಇದೆ. ಅವನಿಗೆ ಸ್ವರೂಪ ಅಂತಂದ್ರೆ ಅದಕ್ಕೊಂದು ಆಕಾರ ಅದೆಲ್ಲ ಏನು ಇಲ್ಲ ಅಂತ ಹೇಳ್ತಾರಲ್ಲ.
ಸ್ವರೂಪಕ್ಕೆ ಆಕಾರ ಇಲ್ಲ, ಯಾರು ಹೇಳಿದ್ದು? ಆಕಾರ ಇದ್ದೇ ಅದೇ
ಸ್ವರೂಪ. ಆಕಾರ ಸ್ವರೂಪಕ್ಕೆ ಆಕಾರ, ಅದಕ್ಕೆಲ್ಲ ಅವಯವಗಳು ಇಂದ್ರಿಯಗಳೆಲ್ಲ ಉಂಟಂತ ಹೇಳ್ತಾ ಇದ್ದೀರಾ? ಅಂದ್ರೆ
ಈ ಕಾಲು ಎಲ್ಲ ಉಂಟು, ಎಲ್ಲ ಉಂಟು. ಕೈ ಕಾದು ಮನಸ್ಸು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮ ಅಂದ್ರೆ ಅದು ಅಪ್ರಾಕೃತವಾದದ್ದು ಅಷ್ಟೇ, ಪ್ರಾಕೃತವಾದದ್ದಲ್ಲ. ಅಪ್ರಾಕೃತವಾಗಿರ್ತಕ್ಕಂಥ ಇಂದ್ರಿಯಗಳು ಉಂಟು, ಆ ಇಂದ್ರಿಯಗಳಿಂದ ಸುಖ ಅನುಭವಿಸ್ತಾನೆ ಮೋಕ್ಷದಲ್ಲಿ.
ಆಚಾರ್ಯರ ಮಾತು ಉಂಟದ ಸರ್, ಯಾಕಂದ್ರೆ ಒಬ್ಬರು ತುಂಬಾ ಪ್ರಕಟವಾಗಿ ತಿಳಿಸಿದ್ರ ಮಾತು, ಜೀವನಿಗೆ ಮುಕ್ತಿಯಲ್ಲಿ ಅವನು ಸಾಕ್ಷಿ ಇಂದ್ರಿಯ ಹೊರತು ಎಲ್ಲ ಒಂದೇ ಇಂದ್ರಿಯದಿಂದ ಎಲ್ಲ ವ್ಯಾಪಾರ ನಡೀತಾ ಇರುತ್ತೆ. ಸಾಕ್ಷಿ ಇಂದ್ರಿಯ ಹೊರತು ಯಾವ ಇಂದ್ರಿಯಗಳು
ಇಲ್ಲ, ತಪ್ಪದು. ಎಲ್ಲಾ ಇಂದ್ರಿಯಗಳು ಉಂಟು.
ಆಚಾರ್ಯರು ಯಾವುದೋ ಏಳು ಇಂದ್ರಿಯಗಳ ಬಗ್ಗೆ ಏನೋ ವಿವರಣೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಅವರು. ಏಳು ಇಂದ್ರಿಯಗಳು ಮಾತ್ರ ಆಚಾರ್ಯರು ಉದ್ಬೋಧ ಮಾಡಿದ್ದಾರೆ, ಬಾಕಿ ಯಾವ ಇಂದ್ರಿಯಗಳು ಆಚಾರ್ಯರು ಉದ್ಬೋಧ ಮಾಡಲಿಲ್ಲ ಅಂತೇಳಿ ಅವರನ್ನು ತಿಳಿಸ್ತಾ ಇದ್ರನ್ ಮಾತು. ಅದರಲ್ಲಿ ಸಾಕ್ಷೀಂದ್ರಿಯದಿಂದನೇ ಎಲ್ಲಾ ಸಾಕ್ಷೀಂದ್ರಿಯದಲ್ಲೇ ಅಡಕವಾಗಿವೆ, ಎಲ್ಲಾ ಇಂದ್ರಿಯಗಳು ಸಾಕ್ಷೀಂದ್ರಿಯದಿಂದನೇ ವ್ಯಾಪಾರ ನಡೆಸುತ್ತೆ ಅಂತ ಹೇಳ್ತಾ ಇದ್ರು.
ಈಗ ಸಾಕ್ಷಿ ಗ್ರಹಣ ಮಾಡಿದಾಗಲೇ ನಮ್ಮ ಅನುಭವ ಕೊಡ್ತಕ್ಕಂಥದ್ದು. ಈ ಜಡದೇವ ತಿಳ್ಕೊಳ್ರಿ, ಜಡದೇವ ತಿಳ್ಕೊಂಡಾಗ ನಮ್ಗೆ ಸ್ವಪ್ನದಲ್ಲಿ ಆದದ್ದು ದೇಹಕ್ಕೆ ಅನುಭವ ಆಗ್ತೇನೋ. ಆದ್ರೆ ಯಾವುದೇ ಇಂದ್ರಿಯಕ್ಕಾದಾಗ, ಮನಸ್ಸಿಗೆ ಹೋದಾಗ, ಈ ಅನ್ಕಾನ್ಶಿಯಸ್ ಆದಾಗ ದೇಹಕ್ಕೆ ಏನಾದ್ರೂ ಎಚ್ಚರಿಕೆ ಆಗ್ತೇನು? ಇಲ್ಲ. ಸಾಕ್ಷಿ ಇಂದ್ರಿಯ ಗ್ರಹಣ ಮಾಡಿದ್ಮೇಲೆ ಅನುಭವ ಬರ್ತಕ್ಕಂಥದ್ದು. ಯಾವುದೇ ಇಂದ್ರಿಯಕ್ಕಾದ್ರೆ ನೇರ ಸಾಕ್ಷಿ ಹೋಗ್ಬಿಡ್ತದೆ, ಅದು ಆ ಸಾಕ್ಷಿ ಗ್ರಹಣ ಮಾಡ್ತದೆ, ನಾನು ಅನುಭವಿಸ್ತೀನಿ ಅಂತ ಅದನ್ನ ತಿಳ್ಕೊಂಡ್ಬಿಡ್ತಿದೀವ ಅಷ್ಟೇ. ಸಾಕ್ಷಿ ಗ್ರಹಣ ಮಾಡಿದತ್ತು ಯಾವುದು ಅನುಭವವೂ ಇಲ್ಲ. ಎಲ್ಲಾ ಇಂದ್ರಿಯಗಳು ಉಂಟು ಮೋಕ್ಷದಲ್ಲಿ. ಚೇಚೆ, ಯಾರು ಹೇಳಿದ್ರು? ಪ್ರತಿಯೊಂದು ಇಂದ್ರಿಯಗಳು ಉಂಟು.
ಅದೇ ಮೋಹನ್, ನೀವು ಕಂಟಿನ್ಯೂ ಮಾಡ್ಬೋದು. ಆಕ್ಚುಲಿ ನಾನು ಅದೇ ಆ ಕ್ವಶನ್ ದಾಸರ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ನೀವು ಕಂಟಿನ್ಯೂ ಮಾಡ್ಬೋದು, ನಿಮ್ ಪ್ರಶ್ನೆ ಏನೋ ಇತ್ತ ನೀವು ಕಂಟಿನ್ಯೂ ಮಾಡ್ಬೋದು.
ನನಗೆ ಅದು ಉತ್ತರ ಸಿಕ್ತು. ಅದೇ ಚಿನ್ಮಯ ಮನಸ್ಸು ಅನ್ನೋದು ಜಾಗೃತ, ಈ ಅವಸ್ಥೆಲ್ಲೂ ಜಾಗೃತಿ ಆಗಿರುತ್ತೆ. ಅದರಿಂದ ಅದಕ್ಕೆ ಸ್ವಪ್ನ ಅಂತ ತಗೋಬೇಕು. ಆ ಸ್ವಪ್ನ ಅನ್ನೋದು ನಿಜ
ಸ್ವಪ್ನ,
ಅದರಿಂದ ನಮ್ಮ ನೋಡೋ ಪ್ರಪಂಚ ಮಾಯೆ ಅಲ್ಲ, ನಿಜವಾದ ಪ್ರಪಂಚ ಅಂತ.
ನಿಜ, ನಾವು ಮಿಥ್ಯ ಸ್ವಪ್ನ ಮಿಥ್ಯ ಅಂತ ಹೇಳಲ್ಲ, ಮಿಥ್ಯ ಅಂತ ಹೇಳಲ್ಲ. ಮಿಥ್ಯ ಅಂದ್ರೆ ಏನು? ಯಾವ ಕಾಲಕ್ಕೂ ಇಲ್ಲದೆ ಇರೋದು ಮಿಥ್ಯ. ಈಗ ಈ ದೇಹಕ್ಕಾಗ್ತಕ್ಕಂಥದ್ದು ಕರ್ಮಾನುಸಾರವ ಅಂತಾರೆ. ಈ ಜಡ ಮನಸ್ಸಿನಿಂದ ಕರ್ಮ ಬಂಧಕವಾದಕ್ಕಿತ್ತಲ್ಲ, ಆ ಕರ್ಮದಿಂದ ಈ ಜಡದೇಹಕ್ಕಾಗ್ತದೆ, ಜಡದೇಹಕ್ಕಾಗ್ತದ ಅನುಭವ ಅಂತಕ್ಕಂಥದ್ದು. ಆ ಜಡದೇಹವನ್ನು ತಂದು ಅಂತ ತಿಳ್ಕೊಂಡು ಮನಸ್ಸು ದುಃಖ ಅಷ್ಟೇ ಚಿನ್ಮನಸ್ಸಿಗೆ. ಹಾಗೆ ಈ ಜಡದೇಹದ ಸ್ವಪ್ನದಲ್ಲಿ ಬೀಳ್ತಾ ಇರುವಾಗ ಈ ದೇಹಕ್ಕಾಗೋ ನಾವು ನಾವೇ ಅನುಭವಿಸ್ತೀನಿ ಹ್ಯಾ ತಿಳ್ಕೊಂಡಿರ್ತೇವೆ ಸ್ವಪ್ನ ಬೀಳೋವರೆಗೂ. ಹಾಗೆ ಇದು ಜಾಗೃತ ಅವಸ್ಥೆ ಸ್ವಪ್ನ. ಇಡೀ ಸ್ಥಿತಿ ಕಾಲ ಮುಗಿಯೋವರೆಗೂ ಸ್ವಪ್ನ. ನರಕಕ್ಕೆ ಹೋದರೂ ಅದು ಸ್ವಪ್ನ, ಆಯ್ತಾ? ಎಲ್ಲಿ ಹೋದ್ರೂ ಸ್ವರ್ಗಕ್ಕೆ ಹೋದ್ರು ಅದು ಸ್ವಪ್ನವೇ.
ಇದೆಲ್ಲ ಸ್ವಪ್ನ ಆದ್ಮೇಲೆ ನಾವು ಯಾತಕ್ಕೆ ಸಾಧನೆ ಮಾಡ್ಬೇಕು? ಬೆಳಗಾಗ ಸಂಧ್ಯಾವನ್ನೇ ಮಾಡ್ಬೇಕು?
ಹಾಗಲ್ಲ ಹಾಗಲ್ಲ ಹಾಗಲ್ಲ. ಕರ್ಮ ಸಾಧನೆ ಅಂದ್ರೆ ಏನು? ಕರ್ಮ ಮಾಡೋ ಸಾಧನೆ ಅಲ್ಲ. ಯಾರು ಹೇಳಿದ್ರು? ಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಕರ್ಮ ನಾಶಾಖ್ಯ ಮುಖ್ಯ ಫಲಂ ನಿಗದಿತ ಸ್ಮಿನ್ ಪಾದೆ. ಕರ್ಮ ಕಳ್ಕೊಂಬೋ ಸಾಧನೆ, ಕರ್ಮ ಮಾಡೋ ಸಾಧನೆ ಅಲ್ಲ. ನಾವು ಮರಲೇ ಅಡಿಯುವುದಿಲ್ಲ ಇಲ್ಲಿ. ಏಕಾಸ್ತ್ರದಲ್ಲಿ ಕೃಷ್ಣ ಹೇಳ್ತಾನೆ ಉದ್ಧವ ಗೀತೆಯೊಳಗೆ, ಕರ್ಮ ಮೋಕ್ಷಾಯ ಕರ್ಮಾನು ವಿಧತ್ತೇ ಅಗದಮ್ಯತ. ಈ ಜನ್ಮದಲ್ಲಿ ಆಗ್ತಕ್ಕಂತಹ ಕರ್ಮಗಳು ಹಿಂದಿನ ಜನ್ಮ ಕರ್ಮ ಕಳೆಯೋದಕ್ಕೆ ಅಂತ ಭಾಗವತ ಏಕಾಸ್ತ್ರ ಸ್ಕಂದ ವಾಕ್ಯ. ಕರ್ಮಾಣಿ ಕರ್ಮ ವಿಕುರ್ವನ್ ಸನಿಬಿತ್ತಾನಿ ದೇಹವೃತೆ ಸತ್ತತ್ ಕರ್ಮ ಫಲಂ ಗೃಹನ್ ಭ್ರಮತೀಹ ಸುಖೇತ. ಏಕಾಸ್ತ್ರ ಸ್ಕಂದ ವಾಕ್ಯ. ಈ ಜನ್ಮದ ಕರ್ಮಕ್ಕೆ ಹಿಂದಿನ ಜನ್ಮ ಕರ್ಮ ಕಾರಣ ಉಂಟು ಏಕಾಸ್ತ್ರ ಸ್ಕಂದಲ್ಲಿ. ಹಿಂದಿನ ಜನ್ಮ ಕಾರಣ ಅಂದ್ರೆ ಏನು ಅಂದ್ರೆ, ಅದಕ್ಕೋಸ್ಕರ ಕೃಷ್ಣ ಅಂತಾನೆ, ಈ ಜನ್ಮ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ನೀನು ಅನ್ಬೇಡ, ಸಂಕಲ್ಪ ಮಾಡಬೇಡ. ಸಂಕಲ್ಪ ಮಾಡ್ತಂದ್ರೆ ಅದು ಬಾಕಿ ಉಳ್ಕೊಂಡ್ಬಿಡ್ತು, ಮತ್ತೆ ಅದನ್ನ ಮಾಡ್ಲಿಕ್ಕೆ ಏನ್ ಈ ಹುಟ್ಟಿ ತೆಗ್ ಬರ್ತು. ಮತ್ತೆ ಏನ್ ಮತ್ತೆ ಹಾಗಾದ್ರೆ ಬೆಳಗಾಯ್ತು ಸ್ವಾಮಿ, ಬೆಳಗಾಯ್ತು ನನ್ನ ಕರ್ಮಾನುಸಾರ ಏನ್ ಮಾಡ್ತೀಯೋ ಮಾಡು, ಮಾಡಿಸ್ತೀನಿ ಅಂತ ತಪ್ಪು. ನೀನೇನ್ ಮಾಡ್ತೀಯೋ, ನೀನ್ ಏನ್ ಮಾಡಿದ್ದ ನನ್ನ ಕರ್ಮ ಕಳೆದ ಮಾಡ್ತೇವೆ ಸ್ವಾಮಿ, ಇದು ನಿಮ್ ಪೂಜಾ ನೀವು ಮೂಲೆ ನಮ್ ಕೆಲಸ. ನಾನು ಮಾಡ್ತೀನಿ ಅಂದ್ರೆ ಸಿಕ್ಕ ಹಾಕೊಂಡಿದ್ದೆ, ಅಥವಾ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಸಿಕ್ಕ ಹಾಕೊಂಡು. ಈ ಜನ್ಮದ ಕರ್ಮಗಳೆಲ್ಲ ಹಿಂದಿನ ಜನ್ಮದ ಕರ್ಮ ವಾಸನಾದಿಂದ ಆಗ್ತಾ ಇದೆ ಅಂತ ಭಾಗವತ. ಹಾಗೆ ಈ ಅಧಿಕ ಮಾಸ ಬಂತು, ನಾವೇನು ಹೇಳ್ತೀವಿ, ಅಪೂರ್ವ ದಾನ ಮಾಡಬೇಕು ಅಂತ ಹೇಳ್ಬಿಡ್ತೀವಿ. ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಡ್ತಾರೆ. ಪುರಾಣ ಕೇಳುವಾಗ ಅನುಕೂಲ ಇರೋರು ಮಾಡ್ತಾರೆ, ಇವತ್ತು ಮಾಡಿದ್ರೆ ಆಯ್ತು ನಾನು ಮಾಡಿದ್ರು ಅಂತ ಕೊನೆಗೆ ಅಧಿಕ ಮಾಸ ಹೋಗೇ ಬಿಡ್ತು. ಅಯ್ಯೋ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಅದೊಂದು ವಾಸನ ಅಂತ ಇಟ್ಕೊತಾನೆ ದೇವರು. ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂದ್ಕೊಂಡು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪುಣ್ಯವೇ ಆಗಲಿ ಪಾಪವೇ ಆಗಲಿ ವಾಸನ ರೂಪವಾಗಿ ಉಳ್ಕೊಂಡಿರ್ತದೆ. ಅದನ್ನು ಕಲಿಯೋದಕ್ಕೆ ದೇವರಿಗೆ ಮಾಡ್ತಾ ಇದ್ದಾನೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿದ್ದು ಮಾಡ್ಲಿಕ್ಕಾಗದೆ ವಾಸನ ರೂಪ ಉಳ್ಕೊಂಡಿತ್ತಲ್ಲ, ಅದನ್ನು ಕಲಿಯೋದಕ್ಕೆ ದೇವರಿಗೆ ಮಾಡ್ತಾ ಇದ್ದಾನೆ. ನಾವೇ ಮತ್ತೆ ಇವೆಲ್ಲ ಕೇಳಿರ್ತೀವಲ್ಲ, ನಾನು ಮಾಡಿದೆ ಅಂತ ಮತ್ತೆ ಸಿಕ್ಕ ಹಾಕ್ತದೆ. ದೇವರನ್ನು ಒಮ್ಮಿತ್ ಮಾಡಿಸ್ತಾ ಇದ್ರೆ ಯಾಕೆ ಯು ಆರ್ ಗೋಯಿಂಗ್ ಟು ರೀಫಿಲ್ ಇಟ್. ಹೊರಗೆ ಹಾಕ್ತಾ ಇದ್ದ ದೇವರು ಕರ್ಮವನ್ನು. ಜಗನ್ನಾಥ ದಾಸ್ ಹೇಳಿದ್ದಾರೆ, ಕರ್ಮವನ್ನ ಇಂದ್ರಿಯಗಳನ್ನು ಸೌತಾಗಿ ಮಾಡಿಕೊಂಡು ಹೊರಗೆ ಹಾಕ್ತಾರೆ. ದರ್ವಿ ಅಂದರೆ ಎಂದ ಜಗನ್ನಾಥ ದಾಸರು, ಇಂದ್ರಿಯಗಳನ್ನು ಸೌತಾಗಿ ಮಾಡಿಕೊಂಡು ನಮ್ಮ ಕರ್ಮ ಎಲ್ಲ ಹೊರಗೆ ಹಾಕ್ತಾ ಇದ್ದಾರೆ ದೇವರು. ಕರ್ಮ ಕಳೀಬೇಕು ಅಂತ ತಂದಿದ್ರೆ ನಾವೇನ್ ಮಾಡ್ತೀವಿ ಅದನ್ನ ಮತ್ತೆ ಒಳಗೆ ಮತ್ತೆ ರೀಫಿಲ್ ಮಾಡ್ತೇವೆ, ಮತ್ತೆ ಮಂಟಕ್ಕೆ ಹಾಕ್ತಾರೆ. ಸಾಧನೆ ಅಂದ್ರೆ ಕರ್ಮ ಮಾಡುವ ಸಾಧನೆ ಅಲ್ಲ, ಕರ್ಮ ಕಳ್ಕೊಂಬ ಸಾಧನೆ. ಅಲ್ಲೇ ನಾವು ಮಾಡಿ ಅಡಿಯುದು
ಅಲ್ಲ. ಹಾಗಾದ್ರೆ ನಾವು ಈ ಜಗತ್ತಲ್ಲಿ ಮಾಡೋ ನಾವು ಮಾಡೋದು ಅಂತ ಏನು ಇಲ್ವೇ ಇಲ್ಲ. ಹಾಗಾದ್ರೆ
ಏನು ಇಲ್ಲ, ನಮ್ಮ ಸಲುವಾಗಿ ಭಗವಂತ ಅನಂತ ರೂಪ ಕರ್ಮ ಕಳಿಯೋದಕ್ಕೆ ತಾನು ಅನಂತ ರೂಪ ಸ್ವೀಕಾರ ಮಾಡಿಕೊಂಡು ನಮ್ಮ ದೇಹದಲ್ಲಿ ನಮಗೋಸ್ಕರ ದುಡಿತಾ ಇದ್ದಾನೆ ದೇವರು. ಇದು ತಿಳ್ಕೋಬೇಕು ಮೊದಲು. ಸುಮ್ಮನೆ ಇರೋದಷ್ಟೇ, ಕರ್ಮ ಕಳಿಯೋದಕ್ಕೆ ತಂದಾನೆ, ಖಾಲಿ ಆಗ್ಬೇಕಷ್ಟೇ. ಖಾಲಿ ಆಗದೆ ನಾವು ಮತ್ತೆ ರೀಫಿಲ್ ಮಾಡ್ತಾ ಇದೀವಿ. ಖಾಲಿ ಆಗ್ಬೇಕಾದ್ರೆ ಏನು ಬೆಳಗಾಯಿಸ್ತು ಅಂತ ನನಗೊಂದು ಗೊತ್ತಿಲ್ಲ. ನನ್ನ ಕರ್ಮ ಅಂತ ನೀ ಏನ್ ಮಾಡ್ತೀಯೋ ಮಾಡು, ನೀವು ಮಾಡಿಸ್ತೀನಿ ಅನ್ನೋದು ತಪ್ಪು, ನೀ ಏನ್ ಮಾಡ್ತೀಯೋ ಮಾಡು, ನೀ ಮಾಡಿದ್ದೆಲ್ಲ ನಿನ್ ಪೂಜಾ ಪ್ರೀತ ಮುಗಿದೆ ಅಷ್ಟೇ.
ಬಟ್ ನಾವು ತುಂಬಾ ಲೇಜಿ
ಯಾವ್ದು ಲೇಜಿ ಆಗಿದೆ. ಅದನ್ನ ಕೃಷ್ಣ ಹೇಳಿದ್ದು, ಕರ್ಮಣ ಬದ್ಧತೆ ಜಂತು ಹೋ ಅಂದ ಕೃಷ್ಣ. ಕರ್ಮದಿಂದ ಜೀವ ಬದ್ಧರಾಗ್ತೇವೆ ಅರ್ಜುನ. ನಾ ಕರ್ಮನೇ ಬಿಟ್ಬಿಡ್ತೀನಿ ಎಂದ ಅರ್ಜುನ. ಯಾಕೆ ಕರ್ಮ ಮಾಡ್ತಂದ್ರೆ ಬಂಧಕವಾಗ ಇದ್ಬಿಡ್ತೇವೆ, ಅಯ್ಯೋ ದಡ್ಡ ಕರ್ಮ ಬಿಡ್ಲಿಕ್ಕಾಗಲ್ಲ ಅಂದ ಕೃಷ್ಣ. ದೈಹಿಕ ಕ್ಷಣಮಪಿ ಜಾತಿ ಶಿಕ್ಷತೆ ಅಕರ್ಮ ಕೃತೆ, ಗೀತಾ ವಾಕ್ಯದು. ಕರ್ಮ ಇಲ್ಲೇ ಇರ್ಲಿಕ್ಕೆ ನಾವೇನು ಕರ್ಮ ಅಂದ್ರೆ ವೇದೋಕ್ತೋ ಅದು ಕರ್ಮಗಳೇ ಕರ್ಮ ಅಂತ ತಿಳ್ಕೊಂಡಿವಿ ನಾವು. ಅಲ್ಲ, ದೇಹದಿಂದ ಆಗ್ತಕ್ಕಂತಹ ಎಲ್ಲವೂ ಕರ್ಮಗಳೇ. ದೇಹದಿಂದ ಆಗ್ತಕ್ಕ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಎಲ್ಲ ಕರ್ಮಗಳೇ. ಯಾವಾಗ ಭಗವದ್ವಿಷಯಕವಾದ ಜ್ಞಾನ ಇದ್ದಾಗ. ಭಗವದ್ವಿಷಯಕವಾದ ಜ್ಞಾನ ಇಲ್ಲದೆ ಹೋದಾಗ ಅದೆಲ್ಲ ಬಂಧಕವಾಗ್ತದೆ. ನಾನು ನೋಡಿದೆ, ನಾನು ಕೇಳಿದೆ, ನಾನು ಉಂಡೆ.
ಕೆಟ್ಟ ಕರ್ಮಗಳು ಹಾಗಾದ್ರೆ ಅದು ಸಾಧನೆ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಅವಾಗ.
ಯಾವ್ದು
ಇವಾಗ ನಮ್ಮಲ್ಲಿ
ಈ ರೀತಿ ಅನುಸಂಧಾನ ಬಂದಾಗ ನೂರಾರು ಜನ್ಮ ಎತ್ತಿಕ್ಕುವ ಸಂಚಿತ ಕರ್ಮ ನಾಶವಾಗ್ತದೆ. ನೂರಾರು ಜನ್ಮ ಎತ್ತಿಕ್ಕು ಒಂದು ಕರ್ಮದಲ್ಲಿ ಈ ಅನುಸಂಧಾನ ಬಂದರೆ ಮಮ ಶುಭಾತ್ಮ ಸ್ವಪೂಜಾತ್ಮಕಾನಿ ಕರ್ಮಾಣಿ ಕರೋತಿ ಕಾರ್ಯಯತಿ ತೆತ್ತಮ್ಮ ರಾಯರ ಮಾತು ಗೀತಾ ವಿವೃತ್ತಿಯೊಳಗೆ. ಅಲ್ಲಿ ಬ್ರಹ್ಮನ್ಯಾದಾಯ ಕರ್ಮಾಣಿ ಸಂಗಮ್ ತೆತ್ವ ಕರೋತಿ ಲಿಪ್ತತೇನ ಸಪಾಪೇನ ಪದ್ಮಪತ್ರ ಮೀಮಾಂಬಸ ಅಂತ ಗೀತಾ ಶ್ಲೋಕ. ಅಲ್ಲಿ ಪಾಪಕರ್ಮ ಹೇಳನು ಕೃಷ್ಣ. ರಾಯ ವಿವೃತ್ತಿ ಬಂದು ಈ ದೇಹದಿಂದ ಆಗ್ತಕ್ಕಂತಹ ಪಾಪಗಳು ಇಟ್ಟಿ ಸ್ವಾಮಿ ಗುಡ್ ಅಂದ್ರು. ಯಾಕೆ ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂದ್ಕೊಂಡು ಮಾಡ್ಲಿಕ್ಕೆ ಆಗದಿದ್ದ ಪಾಪಕರ್ಮವೂ ಎಲ್ಲ ಮಾಡ್ಲಿಕ್ಕಾಗಲ್ಲ, ಪುಣ್ಯಕರ್ಮವೂ ಎಲ್ಲ ಅವೆಲ್ಲ ಬಾಕಿ ಉಳ್ಕೊಳುತ್ತೆ. ಆ ಕಲಿಯೋದಕ್ಕೆ ಅವ್ರು ಮಾಡಿ ಕರ್ಮ ಮೋಕ್ಷಾಯ ಕರ್ಮ ಅನ್ನುವಿದತ್ತೆ ಅವರು. ಈ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮವು ಔಷಧಿ ಅಂತ ಇರುತ್ತದೆ ಏಕಾಸಕ್ತದಲ್ಲಿ. ಸಂಸಾರಂಬ ರೋಗಕ್ಕೆ ಔಷಧಿ ಯಾವಾಗ ಜ್ಞಾನ ಇದ್ದಾಗ. ಜ್ಞಾನ ಇಲ್ಲದೆ ಇದ್ದಾಗ ಪುಣ್ಯಕರ್ಮವೂ ನೀವು ಬಂಧಕ ಅಂತದ್ದು. ಜ್ಞಾನ ಇಲ್ಲ ಅಜ್ಞ ಸನ್ನಾಚರಣ ವಿಕರ್ಮಣ ಮೃತ್ಯೋರ್ ಮೃತ್ಯು ಭವತಿ ಸೃತಿವಾಕ್ಯದು. ನಾವು ಮೊದಲೇ ತಪ್ಪಿದ್ದೀವಿ. ಸಾಧನೆ ಅಂದ್ರೆ ಕರ್ಮ ಮಾಡ ಅಲ್ಲ, ಕರ್ಮ ಕಳ್ಕೊಂಬ ಸಾಧನೆ. ಬ್ರಹ್ಮಸೂತ್ರ ಭಾಷೆಯಾಗಿ ಹೇಳ್ತಾ ಇದ್ದಾರೆ ಆಚಾರ್ಯರು, ನಾಲ್ಕನೇ ಅಧ್ಯಾಯ ಫಲಾಧ್ಯಾಯದಲ್ಲಿ. ಕರ್ಮ ನಾಶಾಖ್ಯ ಮುಖ್ಯ ಫಲಂ ನಿಗದಿತ ಅಸ್ಮಿನ್ ಪಾದ ಎಂದು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ. ಈ ಮೂರು ಅಧ್ಯಾಯಗಳ ಅಧ್ಯಯನ ಮಾಡಿದ್ರ ಫಲ ಏನು? ಕರ್ಮ ಕಳ್ಕೊಂಬದೇ ಸಾಧನೆ ಅಂತ. ಆಗ ಕರ್ಮ ನಾಶವೇ ಸಾಧನೆ ಅಂದ ಅವನು ಪೂರ್ವ ಪಕ್ಷ ಹಾಕೊಂಡು ಆಚಾರ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಈಗ ಯಾಕೆ ಒದ್ದಾಗಬೇಕು? ಸಾಗು ಅಪರೋಕ್ಷ ಜ್ಞಾನವಾದ ಕ್ಷೀಯಂತೆ ಚಾಸ್ತ್ಯ ಕರ್ಮಾನಿ ಎಷ್ಟು ದೃಷ್ಟೇ ಪರಾಬರೇ ಅಂತ ಪ್ರೀತ ಗೀತೆಯೊಳಗೆ ಹೇಳಿದ್ದಾನೆ ಅಂದ. ಇಲ್ಲ ಇಲ್ಲ ಹಾಗೆಲ್ಲ ಅಂದ್ರೆ ಅಪರ ನಿತ್ಯಶಃ ಕಾರ್ಯ ಅವಶ್ಯ ಮುಂದೆ ಆಚಾರ ಸೂತ್ರ ಭಾಷೆ ತೆಗೆದು ನೋಡಿ ನಿನ್ನ ತಿಳಿದ್ರೆ ನಾಲ್ಕನೇ ಅಧ್ಯಾಯ ಪ್ರಾರಂಭದಲ್ಲೇ ಕರ್ಮನಾಶ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ ಆಗೋರಿಗೆ ಕಾಯಬೇಕಾದಿಲ್ಲ. ಪ್ರತಿನಿತ್ಯವೂ ನಾವು ಕರ್ಮ ಕಾಲ್ಕೋಬೇಕು. ಹಾಗೆ ಜ್ಞಾನೇನ ವಿದ್ವಾನ್ ಪ್ರತಿಹಂತಿ ಸಿದ್ಧಂ ಅಂದ ಕೃಷ್ಣ. ಅನುಭವಿಸಿ ಕಳೆಯೋದಕ್ಕಾಗಲ್ಲ, ಜ್ಞಾನದನ್ನೇ ಕಳ್ಕೋಬೇಕು ಅಂತ. ಅನುಭವಿಸ್ತಾ ಮತ್ತೆ ಬಂಧಕವಾಗಿರ್ತದೆ ನಮಗೆ ಅನುಭವಿಸ್ತಾ. ಆದ್ರೆ ಜ್ಞಾನದಿಂದ ಹಾಗೆ ಇದೊಂದು ನನಗೆ ಸಂಬಂಧವಿಲ್ಲ, ನನ್ನ ಕರ್ಮ ಕಳೆಯೋದಕ್ಕೆ ನೀನು ಮಾಡ್ತಾ ಇದ್ದೀವಿ ಸ್ವಾಮಿ ಕೃಷ್ಣ ನೀನು ಪ್ರೀತ. ಇಷ್ಟೇ ಸಾ ಜ್ಞಾನ. ನೀವು ಹೆಚ್ಚಿನ ಪಾಂಡಿತ್ಯ ಬೇಕಿಲ್ಲ, ಹೆಚ್ಚಿನ ವ್ಯಾಕರಣ ಜ್ಞಾನ ಬೇಕಿಲ್ಲ, ಹೆಚ್ಚಿನ ತರ್ಕ ಬೇಕಿಲ್ಲ. ಈ ಹೆಚ್ಚಿನ ತರ್ಕ ಸುಮ್ಮನೆ ಸಿಕ್ಕಾಬತ್ತು ಓದೋದು ನಮ್ಮೆಲ್ಲ ಪರವರ್ತದ್ದಾಗಿರೋದು. ಈಗ ಸುಧಾದೊಳಗೆ ಜಿಜ್ಞಾಸಾಧಿಕರಣದಲ್ಲಿ ನಾನು ತೋರಿಸಿ ಕರ್ತ ಅಂತ ಒಂದು ಟೀಕಾಚಾರ ಹಾಕಿದೆ. ಜಗತ್ತಿನಲ್ಲಿ ಭಗವಂತನ ಬಿಟ್ಟು ಅನ್ಯ ಕರ್ತನಿಲ್ಲ, ನಾನು ತೋರಿಸಿ ಭೋಗ್ತ. ಏನಿಲ್ಲ, ಅವತ್ತು ಕರ್ತೃತ್ವದ ಬಗ್ಗೆ ಒಂದು ಒಂದು ಸೆಮಿನಾರ್ ನಡೀತಲ್ಲಿ ವಿದ್ಯಾಪೀಠದೊಳಗೆ. ಅವತ್ತು ನಾನು ಇದನ್ನು ಹೇಳಿದ್ರೆ ಮಾರನೇ ಇದ್ರೊಳಗೇನೆ ಇದು ತತ್ವವಾದ ಹರಿದಾಸ್ ಕೊಟ್ಟರೆ ಏನ್ ಬರ್ದ್ರು ಗೊತ್ತೇನು? ಭಗವಂತನ ಬಿಟ್ಟು ಅವ್ರು ಸ್ವತಂತ್ರ ಕರ್ತನಿಲ್ಲ ಅಂತ ಹಾಕ್ಬಿಟ್ಟು ಎಷ್ಟು ಮಿಸ್ಲೀಡಿದ್ರು ನನಗೆ. ಅವತ್ತಿಂದ ಅವ್ರ ಬಗ್ಗೆ ನಾನು ಬಹಳ ಇದಾಗ್ಬಿಡ್ತು. ಹಾಗಾದ್ರೆ ಅಸ್ವತಂತ್ರ ಕರ್ತಿದ್ದಾನೆ ಅಂತ ಆಯ್ತದೆ. ನಾನು ತೋರಿಸಿ ಕರ್ತ ಅಂತ ಸ್ಪಷ್ಟವಾಗಿ ಹೇಳ ಟೀಕಾಚಾರ. ಭಗವಂತನ ಬಿಟ್ಟು ಅನ್ಯ ಕತ್ತನಿಲ್ಲ ಜಗತ್ತಿನಲ್ಲಿ, ಅಲ್ಲಿ ಸ್ವತಂತ್ರ ಅಸ್ವತಂತ್ರ ಅನ್ನೋ ಸುದ್ದಿ ಇಲ್ಲ, ಅಲ್ಲಿ ಅದನ್ನು ಸೇರಿಸ್ಬಿಡ್ಸಲ್ಲಿ ಎಷ್ಟು ಬಿಸ್ಕೈಲಿದ್ದು. ಯಾ ಎಲ್ಲಿ ತತ್ವಜ್ಞಾನ ಉಂಟಾಗೋ ಅಲ್ಲೇನೆ ಈ ರೀತಿ ಅತತ್ವಜ್ಞಾನ ಪ್ರಚಾರ ಆಗ್ತಾ ಹೋದ್ರೆ ಗತಿ ಏನು? ಯಾರು ಹೇಳ್ತೀವಿ ಇವ್ರಿಗೆ? ನಮ್ಮಂಥವ್ರು ಮಾತ್ರ ನರಿಕು ಯಾರು ಕೇಳ್ತಾರೆ? ನಾ ಪ್ರಮಾಣ ಹೇಳಿದ್ರು ಕೇಳಲ್ಲ. ಅವರು ಪ್ರಸಿದ್ಧರವರು, ತತ್ವಾದ ಹಾಕ್ಬಿಟ್ಟಾರೆ. ಮೊನ್ನೆ ಏಪ್ರಿಲ್ ತತ್ವಾದ್ದೊಳಗೆ ಮಾತ್ರ ನಡೀತು ಸೆಮಿನಾರ್ ವಿದ್ಯಾಪೀಠದೊಳಗೆ. ಸತ್ಯನಾರಾಯಣ ಆಚಾರ್ಯರು ಹರಿದಾಸ್ ಪಟ್ಟು ಅವರು ಕರ್ಮ ಜೀವ ಕರ್ತೃತ್ವ ಅದೇ ಅಂತ ಇಲ್ಲ ಅಂತ ನಮ್ದು. ಪೇಜಾವರದವರು ಅಧ್ಯಕ್ಷರು, ಕೊನೆಗೆ ಅವ್ರು ಏನ್ ಹೇಳ್ಬಿಟ್ರು, ಪೇಜಾವರ ಸ್ವಾಮಿಗಳು ಅದು ನಿಜ ಇದು ನಿಜ ಅಂತ ಹೇಳ್ಬಿಟ್ರೆ ಎದ್ದೋಗ್ಬಿಟ್ರು. ಮೂರಕ್ಕೆಲ್ಲ ಯಾವ್ದು ಎರಡು ಇರ್ಲಿಕ್ಕೆ ಹಾಕ ಸಾಧ್ಯ? ಇಂತಿಂಥ ಕಡೆಗೆ ಹೀಗಾದ್ರೆ ನಾವೇನ್ ಮಾಡ್ಬೇಕು? ಏನು ಮಾಡಾಗಿಲ್ಲ. ಸದ್ಯ ನಮ್ಮನ್ನ ಆ ಗುಂಪಿ ಸೇರಿಸ್ಬಾರ್ದ ಅಂತ ದೇವ್ರನ್ನ ಕೇಳ್ಕೋಬೇಕು ಅಷ್ಟೇ.
ದಾಸ್ರಿ ಅದು ಇನ್ನೊಂದ್ ಹೇಳ್ತಾರಲ್ಲ, ಈಗ ತ್ರಿಕಾಲ ಸಂಧ್ಯಾವಂದನೆ ಮಾಡ್ಲಿಲ್ಲ ಅಂದ್ರೆ ಮೂರ್ ದಿನ ಬಿಟ್ರೆ ಬ್ರಾಹ್ಮಣತ್ವ ಕಳ್ಕೊಂತಾರೆ, ಆಮೇಲೆ ಕರ್ಮ ಲೇಪ ಆಗತ್ತೆ ಅಂತ. ಸೊ ಅವೆಲ್ಲ ಏನ್ ಮತ್ತೆ
ಸಂಧ್ಯಾವಂದನೆ ಬಗ್ಗೆ ನಮ್ಗೆ ಸರಿಯಾಗಿ ತಿಳಿಸಿಲ್ಲ. ಸಂಧ್ಯಾವಂದನೆ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಆಚಾರ್ಯರು, ನಜಲೇಶಿ ಮಾಧ್ಯಮ ಸಂಧ್ಯಾ ನಮಂತರೋಚ್ಚಾರಣಾದಿವಿ ಸಂಧಿಯೇತೆ ಪರಬ್ರಹ್ಮ ಸಾಸಂಧ್ಯೆ ಚರಿದೀಯತೆ ಅಂದ್ರು. ಸಂಧ್ಯಾ ಇಡೀ ಸಂಧ್ಯಾವನ್ನ ನಮ್ಮ ಬಿಂಬೋಪಾಸನೆ ಗೊತ್ತದ ಜ್ಞಾನವೇ ಇಲ್ಲ, ಬರೇ ಮಂತ್ರ ಹೇಳ್ತೀನಿ ನೀರು ಪ್ರವೇಶ ಮಾಡ್ತೀವಿ ಅದ ಸಂಧ್ಯಾವನ್ನ ಇಲ್ಲ ಅಂದ್ರೆ ಆಚಾರು. ನಜಲೇಹಿ ಮಾಧ್ಯಮ ಸಂಧ್ಯಾ ನೀರು ಮಾಧ್ಯಮ ಮಾಡ್ಕೊಂಡು ಸಂಧ್ಯಾವನ್ನ ಇಲ್ಲ, ನಮಂತರೋಚ್ಚಾರಣಾದಿಹಿ ಮಂತ್ರವಿತ ಮಾಡ್ತೀವಿ ಸಂಧೀಯತೆ ಪರಬ್ರಹ್ಮ ನಿನ್ನ ಬಿಂಬನಾಗಿರ್ತಕ್ಕಂತಹ ಪರಬ್ರಹ್ಮ ಶಬ್ದ ಪರಮಾತ್ಮನ ಚೆನ್ನಾಗಿ ಧ್ಯಾನ ಮಾಡಿದೆ ಅಂದ್ರೆ ಅದು ಸಂಧ್ಯಾವನ್ನ. ಇಡೀ ಸಂಧ್ಯಾವನ್ನೇ ಬಿಂಬೋಪಾಸನೆ ಗೊತ್ತದ, ಇಡೀ ಸಂಧ್ಯಾವನ್ನ ಬಿಂಬೋಪಾಸನೆ. ಆ ಜ್ಞಾನವೇ ಇಲ್ಲ ನಮ್ಗೆ, ಮಂತ್ರ ಮಾಡ್ಬೇಕು ಸಂಧ್ಯಾವನ್ನ ಬಿಟ್ಟವರು ಇರ್ಲಿ ನಾವು ಒಪ್ಪಿಸ್ತೇನೆ ಬೀಳ್ಬೇಕು ಅಂತ ಅರ್ಥ ಅಲ್ಲ, ಇಡೀ ಸಂಧ್ಯಾವನ್ನ ನಮ್ಮ ಬಿಂಬೋಪಾಸನೆ. ಬೇಕಾದ್ರೆ ಇನ್ನೊಂದ್ ದಿವಸ ಹೇಳಂತ ಬೇಕಾದ್ರೆ ಸಾಕು, ಸಂಧ್ಯಾವನ್ನ ಹೇಗೆ ಬಿಂಬೋಪಾಸನೆ ಅಂತಕ್ಕಂಥದ್ದು ಪ್ರತಿಯೊಂದಾಗೂ ನಮ್ಮ ಬಿಂಬನ ಚಿಂತನೆ ಇರ್ಬೇಕು. ಅಲ್ಲಿ ಬರೀ ಮಂತ್ರ ಹೇಳ್ಕೊಂಡು ಸಂಧ್ಯಾವನ್ನ ಅಲ್ಲ ಅನ್ಬಿಟ್ರು, ಬಿಂಬನ ಚಿಂತನೆ ಅಂತಕ್ಕಂಥದ್ದಾದ ಅಲ್ಲ. ಹೊರಗಡೆಗೆ ಪಾಪಕರ್ಮ ಸಮರ್ಪಣೆ ಮಾಡಬಾರ್ದು ಅಂತ ಹೊಡ್ಕತ್ತಾರೆ ಸುಮ್ಮನೆ, ಸಂಧ್ಯಾವನ್ನೊಳಗೆ ಮಾಡ್ತಾ ಇದ್ದೀವಿ ದಿವಸ. ಇವರು ಸಂಧ್ಯಾವನ್ನ ಜ್ಞಾನದೇನೆ ಇವರಿಗೆ, ಮನಸಾವಾಚ ಹಸ್ತಾಭ್ಯಾಮ್ ಪದ್ಭ್ಯಾಮ್ ಉದರೇನ ಶಿಷ್ಣ ರಾತ್ರಿ ತದವರಂಪತು ಅಹಸ್ತದವರಂಪತು ಎಕ್ಕಿಂಚ ದುರಿತಮಯ ಹೇಳ್ತಾರೆ ವೇದಾಂಗಿ, ಪುಣ್ಯ ಹೇಳಲಿಲ್ಲ ಅಲ್ಲಿ. ನಾವೇನ್ ಮಾಡ್ತೀವಿ, ಬಿಂಬನಾಥ ಶ್ರೀಹರಿ ಸಮರ್ಪಣೆ ಮಾಡ್ತೀವಿ. ನಾವು ಹರಿ ಮಂತ್ರಾಸ್ತಿನಿ ಬಿಡ್ತಾ ಇಲ್ಲ, ನನ್ನ ಮಂತ್ರಾಸ್ತಿನಿ ಬಿಡ್ತಾ ಇಲ್ಲ. ಮಂತ್ರ ಕೈಯ ಹಾಕಿ ಅಭಿನಂದಿಸಿ ಬಿಂಬನಾಥ ಶ್ರೀ ಕೃಷ್ಣ ನಿನ್ ಕೈ ಕೊಟ್ಟಿದ್ರು ಸುತ್ತಾಕ್ಬಿಡು. ಇದು ಈ ಜ್ಞಾನವೇ ಇಲ್ಲ. ಸಂಧ್ಯಾ ಒಂದು ಗಂಟೆ ಗಟ್ಟಲೆ ಕೂತ್ಕೊಂಡು ಮಾಡಿದ್ದು ಮಾಡಿದ್ದೆ ಮೂರತ್ತು ಮಾಡ್ತೀವಿ ಸಂಗೀತ ತಂಗಿ ಸಂಧ್ಯಾವನ್ನ ಅಲ್ಲೇ ಅಲ್ಲ ಅಂದ್ರೆ ಅದು ಸಂಧೀಯತೆ ಸಮ್ಯಕ್ ಧೀಯತೆ ನಮ್ಮ ಬಿಂಬೋಪಾಸ ಇಡೀ ಸಂಧ್ಯಾವನ್ನೇ ಬಿಂಬೋಪಾಸನೆ. ನಾವೊಬ್ಬರನ್ನ ಯೋಚನೆ ಮಾಡಿದಾರ ಇದರ ಬಗ್ಗೆ? ಇಲ್ಲ, ಬರೇ ಶುಷ್ಕ ನಾಯೋಜ ಕರ್ಮಸ ಕರ್ಮ ಮೂಢಾನಂದನ ಕೃಷ್ಣ ಉದ್ಧವ ಗೀತೆಯೊಳಗೆ ಕರ್ಮದಲ್ಲಿ ಜ್ಞಾನವಿಲ್ಲದೇನೆ ಬ್ಲೈಂಡ್ ಆಗಿ ಕರ್ಮ ಆಗ್ತಕ್ಕಂಥ ಮಾತ್ರ ಅದರಲ್ಲಿ ನೀನು ಪ್ರಚೋದನೆ ಮಾಡಬೇಡ, ನೀನು ಮಾಡೋರಿಗೆ ತಿಳಿಸು. ನಯೋಜಿ ಕರ್ಮಸ ಕರ್ಮ ಮೂಢ, ನಾವೆಲ್ಲ ಕರ್ಮ ಮೂಢ. ಈಗ ದೇವ್ರ ಪೂಜೆನೂ ನಾವು ಸರಿಯಾಗಿ ಮಾಡ್ತಾ ಬರೀ ಗಟ್ಟಿ ಮಾಡ್ಕೊಂಡು ಮಾಡ್ತಿದ್ದೀವಿ ಅಷ್ಟೇ, ನಿಜ ಅದು ದೇವ್ರ ಪೂಜೆ ಅಲ್ಲದು. ಭಾಗವತ ವಾಕ್ಯದು ನಯೋಜಿ ಕರ್ಮಸ ಕರ್ಮ ಮೂಢ. ಇಡೀ ಸಂಧ್ಯಾವನ್ನೇ ನಮ್ಮ ಬಿಂಬೋಪಾಸನೆ, ದೇವ್ರ ಪೂಜೆ ಬಿಂಬೋಪಾಸನೆ ಗೊತ್ತದ. ಸರಿ, ಜನಗಳಿಗೆ ಟೋಪಿ ಹಾಕ್ತಾ ಇದೀವಿ ಹೊರತು ನಮ್ಮ ಆತ್ಮೋದ್ಧಾರಕ್ಕೆ ಒಂದು ಕಾರಣವಾಗ್ತಾ ಇಲ್ಲ. ನಾವು ಹಾಕೊಂಡು ಇನ್ನೊಬ್ಬರಿಗೂ ಟೋಪಿ ಹಾಕ್ತಾ ಇದೀವಿ ನಾವು. ಹಾಂ, ಇನ್ನೊಂದು ದಿವಸ ಸಂಧ್ಯಾವನ್ನ ಬಗ್ಗೆ ಹೇಳ್ತೇನೆ, ಈಗ ಸಾಕಪ್ಪ ಈಗ.
ತುಂಬಾ ಥ್ಯಾಂಕ್ಸ್. ನಮಸ್ಕಾರ, ಅದೇ ತುಂಬಾ ಚೆನ್ನಾಗಾಯ್ತು. ಅದೇ ಈ ಜ್ಞಾನ ಅಂದ್ರೆ ನಮ್ದು ಸೌಭಾಗ್ಯ, ಯಾಕಂದ್ರೆ ಇದು ಇಷ್ಟು ಜನ ಎಲ್ಲರೂ ಕೇಳ್ತಾ ಇರ್ತೀವಿ, ಆದ್ರೆ ಈ ಒಂದು ನಾಲೆಜ್ ಬೇಸ್ ಏನು ಪ್ರಕಟ ಆಗುತ್ತೆ ಅದು ಐ ಥಿಂಕ್ ಅದು ಮನವರಿಕೆ ಆಗುವವರೆಗೆ ಅದು ಎಷ್ಟು ನಿಧಿ ಇದೆ ಅಂತೇಳಿ ಗೊತ್ತಾಗೋದಿಲ್ಲ. ಏನು ಇಟ್ ಬಿಕಮ್ಸ್ ಅಗೇನ್
ಮನನ ಅಂದ್ರೆ ಈ ಶ್ರವಣ ಆಯ್ತು, ಈಗ ನೀವು ಅದನ್ನು ಮರಣ ಮಾಡಬೇಕು. ಈ ರೀತಿ ಹೇಳಿದ್ರು, ಇದವರು ಈ ರೀತಿ ಹೇಳ್ತಾ ಇದ್ದಾರೆ, ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಯಾವುದು ನೀವೆಲ್ಲ ಬುದ್ಧಿವಂತರು. ನೀವು ಬುದ್ಧಿವಂತರಾದ್ದರಿಂದ ನಿಮ್ಮ ಅನುಭವದ ಹೊರಗೆಲ್ಲ ಹೆಚ್ಚಬೇಕು ಅದನ್ನ. ಶಾಸ್ತ್ರ ಪಂಕ್ತಿಗಳಲ್ಲ, ಅದಕ್ಕೆ ಆಚಾರ್ಯ ಪುಷ್ಪ ಏನು ನೋಡ್ತೀವೋ, ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ವರ್ಜಿತ ಅಂದ್ರು. ವಿಜಯದಾಸರು ಸ್ವಾನುಭವ ರಹಿತ ಹೀನ ಮಾನವನೆಂದ್ರು. ನಿನ್ನ ಅನುಭವಕ್ಕೆ ತಂದ್ಕೊಂಡು ಪುಷ್ಪೆಯನ್ನು ನೋಡ್ತೀನಿ ನೀನು, ಸ್ವಾನುಭವ ರಹಿತ ಹೀನ ಮಾನವನೇ. ಅದಕ್ಕೆ ಆಚಾರ್ಯ ನಿಜಾನುಭಾವ ವರ್ಜಿತ ಅಂದ್ರು. ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ವರ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ. ಇವರು ಮಹಾಪ್ರಯತ್ನ ಅಂತ ಮೊದಲಾಗ್ಬಿಟ್ಟೆ ಪಂಡಿತರೆಲ್ಲ ಸೇರ್ಕೊಂಡು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ, ಆಚಾರ್ಯ ವಾಕ್ಯನೂ ಹಿಂದೆ ಬಂದು ಮಾಡ್ತಾ ಇದ್ದಾನೆ. ಆಚಾರ ತಾತ್ಪರ್ಯ ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ವರ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಅಂತ ಆಚಾರ್ಯ ಹೇಳಿದ್ರೆ, ನಿಜಾನುಭಾವ ರಹಿತರಿಗೆ ಹರಿ ಅನುಗ್ರಹವಾಗಲ್ಲ, ಹರಿ ಅನುಗ್ರಹವಾಗದಷ್ಟು ನಮ್ಮಿಂದ ಪ್ರಯತ್ನ ಮಾಡಿಸಲ್ಲ, ಪ್ರಯತ್ನ ಇಡುತ್ತೂ ಒಂದು ಕೇಳಿ. ಇವನು ಮಹಾಪ್ರಯತ್ನ ಮೊದಲು ಹಾಕ್ಬಿಟ್ರು ನೋಡಿ, ಇಡೀ ಶ್ಲೋಕ ಅತ್ತೇ ಬದಲಾಗಾಗುತ್ತೆ. ನೀನು ಪ್ರಯತ್ನ ಇಡಿದ್ರೆ ನೀವು ಉನ್ನತಿ ಆಗಲ್ಲ, ನೀನು ಮಾಡ್ಬೇಕಯ್ಯ ನೀನು. ಆಚಾರ ವಾಕ್ಯನ ಪಲ್ಲಟ ಮಾಡ್ತಾ ಇದ್ದಾನೆ, ಬೇಕಾದ ತಾತ್ಪರ್ಯ ತೆಗೆದು ನೋಡ್ಬೇಕಾದ್ರೆ.
ಅದೇ ನಿಮಗೆ ನಿಮಗೆ ಎಷ್ಟು ಅದು ಮನಸ್ಸಿಗೆ ಎಷ್ಟು ತಾಪತ್ರೆ ಆಗ್ತಾ ಇರ್ಬೇಕು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ
ತುಂಬಾ ನೋವಾಗಿದೆ ನನಗೆ.
ಗೊತ್ತು ಗೊತ್ತದೆ. ನಿಮ್ ಮಾತುಗಳು ಕೇಳಿದ್ರೆ ಒಂದ್ಸರಿ ನೀವು ಹೈದರಾಬಾದ್ ನಲ್ಲಿ ಲಿಂಗಂಪಲ್ಲಿ ಮಠದಲ್ಲಿ ಜಗನ್ನಾಥ ಸರ್ ಹರಿಕಥಾಂ ಸರ್ ಮಾತಾಡೋ ಕಾಲಕ್ಕೂ ಅದೇ ಉದ್ಘಾರ ತೆಗೆದಿದ್ರೆ ನನ್ನ ಮಾತು. ಆಲ್ಮೋಸ್ಟ್ ನಾನು 15 ವರ್ಷದ ಕೆಳಗೆ ಮಾತಾಡ್ತಾ ಇದ್ದೀನಿ. ಆ ಪ್ರವಚನದಲ್ಲಿ ಕೂಡ ಪುರಂದ್ರದಾಸರು ವಿಜಯದಾಸರು ಎಲ್ಲರೂ ಬಂದ್ರು, ಅವರೆಲ್ಲ ಗೃಹಸ್ಥರು ಅಂತ ಬಿಟ್ಕೊಂಡ್ಬಿಟ್ವಿ. ಜಗನ್ನಾಥ ದಾಸರು ಪಂಡಿತರಾಗಿ ಬಂದ್ರು, ಅವ್ರು ಹೇಳಿದ ಮಾತು ಕೂಡ ನಾವು ನಂಬಲಿಕ್ಕೆ ಒಪ್ತಾ ಇಲ್ಲ ಅಂತೇಳಿ ನೀವು ತುಂಬಾ ಉದ್ಗಾರದಿಂದ ಮಾತಾಡಿದ್ರು ಅವತ್ತಿನ ದಿವಸ. ಅದೇ ದಾಸ ತುಂಬಾ ಸಂತೋಷ ತಾವು ಇಷ್ಟೆಲ್ಲ ಸಮಯ ತಗೊಂಡು ಇಷ್ಟೊಂದ ಆಲ್ಮೋಸ್ಟ್ 11 ಆಗಿದೆ ತಮಗೆ.
ಹುಡುಗರು ಇಷ್ಟು ಅಪೇಕ್ಷೆ ಹೇಳ್ಬೇಕಾದ ಕರ್ತವ್ಯ ನನಗೆ, ನಮ್ದು ಶರೀರ ವಯಸ್ಸಾಗಿದೆ, ಅದನ್ನ ಇವತ್ ಸಾಕು, ಇನ್ನೊಂದ್ ದಿವಸ ಬೇಕಾದ್ರೆ ಕೂತ್ಕೊಂಡ್ ನಾನು.
ನಮ್ಗೆ ಆಲ್ರೆಡಿ ತಿಳಿಸಿದಂತೆ 7, 8, 9 ಪಾರಾಯಣ ಇಟ್ಕೊಂಡಿದ್ದಾರೆ ಸರ್. ಅಂದ್ರೆ ಭಾನುವಾರ ಸೋಮವಾರ ಮಂಗಳವಾರ, ಅದಾದ್ಮೇಲೆ 13ನೇ ತಾರೀಕು ಒಂದು ಪೂರ್ತಿ ದಿವಸ ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಅವತ್ತಿನ ದಿವಸ ಬೆಳಿಗ್ಗೆ 6 ಗಂಟೆವರೆಗೆ ಸಂಕಲ್ಪ ಅದೆಲ್ಲ ಆಗುತ್ತೆ, ಗಣೇಶ ಪೂಜೆ ಅದೆಲ್ಲ. ಆಮೇಲೆ 7 ಗಂಟೆಯಿಂದ ಪಾರಾಯಣ ಪ್ರಾರಂಭ ಆಗುತ್ತೆ. 9:00 ಅಂದ್ರೆ ನಿಮ್ ಟೈಮ್ 9:00 9:45 ತಾವು ಆಶೀರ್ವಚನ. ಅದಾದ್ಮೇಲೆ 11 ಗಂಟೆ ಸುಮಾರು ಇಂಡಿಯಾ ಟೈಮ್ ಪ್ರಾಂತ ಆ ಟೈಮ್ಗೆ ಸುವಿದ್ಯನ್ ತೀರ್ಥರ ಆಶೀರ್ವಚನ ಉಂಟು. ಅದಾದ್ಮೇಲೆ ಪಾರಾಯಣ ಮುಂದುವರಿಯೋದೆಲ್ಲ ಉಂಟು. ಮಾಡ್ತೀನಿ ನಾನು.
ಮೊಬೈಲ್ಗೆ ಮಾಡ್ಬೋದು.
ಹಾ ದಾಸರಿ, ಹಾಗೆ
ಉಪನ್ಯಾಸ ಮಾಡುವಾಗ ಈ ಫೋನ್ ನಾಗ ಇಟ್ಕೊಂಡು ಮಾಡ್ತೀನಿ.
13ನೇ ತಾರೀಕು ಎಲ್ಲಿರ್ತೀರಿ ದಾಸರಿ ನೀವು?
ಬೆಂಗಳೂರಿನಾಗೆ ಇರ್ತೀನಿ ನಾನು.
ಬೆಂಗಳೂರಿನಾಗೆ ಇರ್ತೀರಾ? ಪರವಾಗಿಲ್ಲ. ಮತ್ತೆ ಫೋನ್ ಮಾಡ್ತೀನಿ ಸರ್. 12ನೇ ತಾರೀಕು 11:00 ಒಂದ್ ದಿವಸ ಫೋನ್ ಮಾಡ್ತೀವಿ. ಆದ್ರೆ ಜಸ್ಟ್ ಒಂದ್ಸರಿ ನಿಮ್ಗೆ ಮತ್ತೆ ಹೇಳದೇನೆ ಅಂತಂದ್ರೆ, 13ನೇ ತಾರೀಕು ರಾತ್ರಿ ನಿಮ್ಮ ಟೈಮ್ 9:00 ನಮಗೆ ನಾವು ತಾವು ಅನುಗ್ರಹ ಭಾಷಣೆ ಒಂದು 10-15 ನಿಮಿಷ ಹರಿಕಥಾಂಸಾರ ಪಾರಾಯಣ ಮಾಡ್ತಾ ಇದೀವಿ. ಅದರಿಂದ ಭಗವಂತ ನಮಗೆ ಸನ್ಮಂಗಳವನ್ನು ಹಾಗೂ ಈ ಜ್ಞಾನ ಅದ್ರ ಮೂಲಕ ಭಕ್ತಿ ಇಂತಹ ಜ್ಞಾನ ಅದ್ರ ಮೂಲಕ ಭಕ್ತಿಯನ್ನು ವೈರಾಗ್ಯವನ್ನು ಭಗವಂತ ಹುಟ್ಟಿಸಲಿ ಅಂತೇಳಿ ಅವನಲ್ಲಿ ಪ್ರಾರ್ಥನೆ ಅವತ್ತಿನ ದಿವಸ ತಾವು ಮಾಡ್ಕೋಬೇಕಂತ ಪ್ರಾರ್ಥನೆ ತಮ್ಮಲ್ಲಿ. ಆಯ್ತು ದಾಸರ. ಹಾಗಾದ್ರೆ ಎಲ್ಲರ ಕಡೆಯಿಂದ ಸಾಷ್ಟಾಂಗ ಪ್ರಣಾಮಗಳು ತಮಗೆ. ನಮ್ಮ ತಂದೆಯವರು ಕೂಡ ನಮಸ್ಕಾರ.
ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿರಸ್ತು. ಜಗನ್ನಾಥ ದಾಸರ ಅನುಗ್ರಹ, ಅವರ ಅಂತರ್ಯಾಮಿ ಪರಮಾತ್ಮ ಅನುಗ್ರಹ ಮಾಡಲಿ.